तस्मात् ब्रह्मेन्द्र रुद्रादि देवतानां श्रियो विचा दानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। लसतु श्रीमदानन्दतीर्थेन्द्रुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति। वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा। हराय भजकानिष्टहराय पुरवैरिणे भवाय भवते भूयात् शिवाय शिरसा नमः। उमे शान्त्या सुरा वोहुं ईडे चेतोऽभिमानिनः यूयं सर्वे प्रकुरुता मनो मे मध्वभावकम्। श्रीमध्वः कल्पवृक्षस्तु जयार्यः कामधुक्स्मृतः चिन्तामणिस्तु व्यासार्यः मुनित्रयमुदाहृतम्। वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यहम्। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमवरासुरसिद्धवन्द्यं। नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरये। परमपवित्रवाद श्रीमन्महाभारत तात्पर्य निर्णयदಲ್ಲಿ ಶ್ರೀಮದಾಚಾರ್ಯರು ಯಾವ ರೀತಿಯಾಗಿ ಶ್ರೀರಾಮದೇವರು ಸೀತಾನ್ವೇಷಣೆಯ ಒಂದು ನಾಟಕವನ್ನು ಮಾಡ್ತಾ ಇದ್ದಾರೆ, ವಾಸ್ತವವಾಗಿ ಸೀತೆ ಕಡೆಯ ಸಂಭವನೇ ಇಲ್ಲ, ಸೀತಾದೇವಿ ಅವ್ಯಾಕೃತ ಆಕಾಶಕ್ಕೆ ಅಭಿಮಾನಿಣಿಯಾದಂಥ ಸಾಕ್ಷಾತ್ ಮಹಾಲಕ್ಷ್ಮಿ, ಸೀತೆಯನ್ನು ಕರೆಯೋದು ಅಂದರೆ ಆಕಾಶ ಕದ್ದೋದು ಅಂತ ಯಾರು ಹೇಳೋಕ್ಕಾಗುತ್ತಾ? ಆಕಾಶ ಕಳ್ತನ ಆಗಿದೆ ಅಂತ ಯಾರು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅವರು ಆಕಾಶಕ್ಕೆ ಅಭಿಮಾನಿ ಅಂತ ಅರ್ಥ ಮಾಡಿಕೊಂಡ್ರೆ ನಿಜವಾಗಲೂ ಕೂಡ ಇಲ್ಲಿ ನಡೆದಿದ್ದು ಕೇವಲ ಒಂದು ಅಸುರಮೋಹನದ ಕಾರ್ಯ ಹೊರತು ಮತ್ತೊಂದಲ್ಲ. ಒಂದು ರೂಪದಿಂದ ನಿನ್ನೆ ನೋಡಿದ ಹಾಗೆ ಕೈಲಾಸದಲ್ಲಿ ಪಾರ್ವತಿ ಪರಮೇಶ್ವರರಿಂದ ಪೂಜಿತರಾಗಿ ವಾಸ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ರಾಮಾಂತಿಕೆ ಸ್ಥಿತಾದೇವಿ ನಮಂದೈ ಸಮದೃಶ್ಯತ, ದೇವರ ಜೊತೆ ಯಾವಾಗಲೂ ಇದ್ದಾರೆ, ಲೋಕದ ಕಣ್ಣಿಗೆ ಕಾಣ್ತಾ ಇಲ್ಲ ಅಷ್ಟೇ ಹೊರತು, ಎದುರಿಗಿದ್ರೂ ಉಳಿದವರ ಕಣ್ಣಿಗೆ ಕಾಣೋದಿಲ್ಲ, ಅವರಿವ್ರ ಕಣ್ಣಿಗೆಲ್ಲ. ಈ ರಹಸ್ಯ ಲಕ್ಷ್ಮಣನಿಗೂ ಗೊತ್ತಾಗೋದಿಲ್ಲ ಅಂತ ಬ್ರಹ್ಮವಿವರ್ತ ಪುರಾಣದಲ್ಲಿ ಹೇಳ್ತಾರೆ. ಲಕ್ಷ್ಮಣೋ ನೈವ ಬುಬುಧೇ ತದನ್ನೇ ಶಾಂತು ಕಾಕಥ. ಸಾಕ್ಷಾತ್ ಶೇಷಾವತಾರಿಯಾದ ಲಕ್ಷ್ಮಣನಿಗೂ ಸಹ ಇಲ್ಲಿ ನಡೆದ ಸೂಕ್ಷ್ಮ ವಿಚಾರ ಗೊತ್ತಾಗಲಿಲ್ಲ ಅಂದಮೇಲೆ ಉಳಿದವರ ಪಾಡೇನು? ಅದಕ್ಕೆ ವಾಲ್ಮೀಕಿಗಳು ಅದನ್ನು ಬರೆಯಲಿಲ್ಲ ಅಂತ ಅರ್ಥ. ಸೂಚನೆ ಮಾಡಿದ್ದಾರೆ, ಸ್ಪಷ್ಟ ಬರೆದಿಲ್ಲ ಅಷ್ಟೇ. ಮುಂದೆ ಕಬಂಧನ ಉದ್ಧಾರ, ಶಬರಿಗೆ ಸದ್ಗತಿಯನ್ನು ಕೊಡೋದ್ರ ಮೂಲಕ ರಾಮದೇವರು ಋಷ್ಯಮುಖಕ್ಕೆ ಬಂದಿದ್ದಾರೆ. ಗತ್ವಾ ದದರ್ಶ್ಯ ಪವನಾತ್ಮಜಂ ಋಷ್ಯಮುಖೆ ಸಹ್ಯೇಕ ಏನ ಮವಗಚ್ಚತಿ ಸಮ್ಯಗೀಶಂ. ಅಲ್ಲಿಗೆ ಯಾತಕ್ಕೆ ಬಂದರು ಅಂತ ಕೇಳಿದರೆ ಹನುಮಂತ ಇದ್ದಾನೆ ಅಂತ ಬಂದರು. ಆಭವನು ದೇಹದೊಳಗಿರಲು ಹರಿತಾನಿರುವ. ಪ್ರಾಣದೇವರು ಇದ್ದಲ್ಲಿಗೆ ಪ್ರಾಣಸ್ಯ ಪ್ರಾಣ ರಾಮದೇವರು ತಾವೇ ಬಂದರಂತ ಅಲ್ಲಿಗೆ. ಆ ಸಮಯಕ್ಕೆ ಸುಗ್ರೀವ ಅರ್ಥ ಮಾಡಿಕೊಡದೆ ಗಾಬರಿಯಾಗಿ ಬಿಡ್ತಾನೆ. ಅಲ್ಲಿಂದ ಮತ್ತೆ ಪಲಾಯನ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ. ಆಗ ಹನುಮಂತ ದೇವರು ಹೇಳ್ತಾರೆ, ಸುಗ್ರೀವ ಬಂದಿರೋ ಯಾರು ಅಂತ ತಿಳ್ಕೊಂಡಿದ್ದೀಯಾ? ಅಂಜಿ ಓಡಬೇಕಾದ ಕಾರಣ ಇಲ್ಲ, ತಾರಕನಾದ ವ್ಯಕ್ತಿ ಬಂದಿದ್ದಾನೆ, ಆತನಿಗೆ ಶರಣು ಹೊಕ್ಕರೆ ನಿನ್ನ ಜೀವನ ಸಾರ್ಥಕ ಅಂತ ಹೇಳಿದನಂತೆ. ಆಗ ಸುಗ್ರೀವ ಹನುಮಂತನ ಅರ್ಥ ಮಾಡಿಕೊಂಡ. ಹನುಮಂತ, ನನಗೆ ನೇರ ಹೋಗಿ ಆ ವ್ಯಕ್ತಿನ ನೋಡೋ ಧೈರ್ಯ ನನಗಿಲ್ಲ, ನಿನಗೆ ಆತನ ಬಗ್ಗೆ ಅಷ್ಟು ಗೊತ್ತಿದೆ ಅಂದರೆ ನೀನೇ ಈಗ ಆತ ಬಂದು ನನ್ನ ಉದ್ಧರಿಸ ಹಾಗೆ ಮಾಡುವಂತ ಪ್ರಾರ್ಥನೆ ಮಾಡಿದ ತಕ್ಷಣ ಹನುಮಂತ ದೇವರು ರಾಮದೇವರ ಹತ್ರ ಹೋಗ್ತಾರೆ. ಸನ್ಯಾಸ ರೂಪವನ್ನು ಸ್ವೀಕಾರ ಮಾಡಿ ಹೋದ್ರಂತೆ, ಸನ್ಯಾಸಿಗಳ ವೇಷದಲ್ಲಿ ಹೋಗ್ತಾರೆ. ವಾಲ್ಮೀಕಿಗಳು ಬರೀತಾರೆ, ಭಿಕ್ಷು ವೇಷಂ ಪ್ರತಿಗೃಹ್ಯ ಅಂತಾನೆ ವಾಲ್ಮೀಕಿ ರಾಮಾಯಣ. ಸನ್ಯಾಸಿ ವೇಷದಲ್ಲಿ ಹೋಗಿ ರಾಮದೇವರ ಜೊತೆಗೆ ಮಾತುಕತೆ ಆಡ್ತಾರೆ. ರಾಮದೇವರು ಕೃತ್ವಾಚ ಸಂವಿಧಮನೇನ ನುತಃ ಅಸ್ಯ ಹಂಸಯುಗಲಂ. ರಾಮದೇವರು ಹನುಮಂತನ ಸ್ತುತರಾಗಿ ಮಾತುಕತೆಯಾಡಿ ಹನುಮಂತೇವರ ಭುಜದ ಮೇಲೆ ಕೂತು ಬಂದರಂತೆ. ಹನುಮಂತ ದೇವರು ರಾಮದೇವರನ್ನು ಒಂದು ಭುಜದ ಮೇಲೆ, ಲಕ್ಷ್ಮಣ ಇನ್ನೊಂದು ಭುಜದ ಮೇಲೆ ಕರ್ಕೊಂಡು ಸುಗ್ರೀವನ ಹತ್ರ ಬರ್ತಾರೆ. ಅವರಿಬ್ಬರಿಗೂ ಕೂಡ ಸಖ್ಯವನ್ನು ಮಾಡಿಸಿದರಂತೆ. ಹುತಹು ಪ್ರಮುಖಂ, ಅಗ್ನಿಸಾಕ್ಷಿಕವಾದ ಸ್ನೇಹವನ್ನು ಮಾಡಿಸ್ತಾರೆ. ಸುಗ್ರೀವ, ಸೂರ್ಯ ಒಬ್ಬ ಜೀವ, ರಾಮದೇವರು ಸಾಕ್ಷಾತ್ ದೇವ ಭಗವಂತ, ಅವರಿಬ್ಬರ ಮಧ್ಯೆ ಸ್ನೇಹ ಉಂಟಾಯಿತು. ಉಂಟು ಮಾಡಿಸಿದ್ದಾರು ಅಂದರೆ ಹನುಮಂತ ದೇವರು. ಇತರ ಜೀವರಿಗೆ ದೇವರನ್ನು ಸಂಪರ್ಕ ಮಾಡಿಕೊಡೋದು ಯಾರು ಅಂದರೆ ವಾಯುದೇವರು ಅಂತ ಅರ್ಥ. ಇದು ಅರ್ಥ ಮಾಡಿಕೊಂಡ್ರೆ ಹನುಮಂತನಿಂದ ಸುಗ್ರೀವ ಸೂರ್ಯಾವತಾರ, ಆತನಿಗೆ ಡೈರೆಕ್ಟ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಆ ಹನುಮಂತನ ಮೂಲಕ ಹೋಗಬೇಕು. ಅದಕ್ಕೆ ನಾವು ಸೂರ್ಯ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ನಾರಾಯಣ ಅಂತ ಹೇಳೋದು. ಬರೀ ಸೂರ್ಯನಿಗೆ ಅಪ್ರೋಚ್ ಇಲ್ಲ, ಎಲ್ಲರೂ ಕೂಡ ವಾಯುದೇವರ ಮೂಲಕನೇ ಹೋಗಬೇಕು. ಅದನ್ನು ಹೇಳ್ತಾ ಇದೆ. ಸಯೇನಾನ್ ಬ್ರಹ್ಮ ಗಮಯತಿ, ಪರಮಾತ್ಮನ ಹತ್ತಿರ ಒಯ್ದು ಮುಟ್ಟಿಸ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಏಕಮಾತ್ರ ದೇವತೆ ಅಂದರೆ ವಾಯುದೇವರು. ಅವರಿಂದಾಗಿಯೇ ಮುಟ್ಟಬೇಕು. ವಿಷ್ಣುರ್ಹಿ ದಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ, ಈಗಾಗಲೇ ಆಚಾರ್ಯರು ಭವಿಷ್ಯತ್ ಪರ್ವದ ವಚನವನ್ನು ಕೊಟ್ಟು ಮಾತನ್ನು ಸ್ಫುಟಪಡಿಸಿದ್ದಾರೆ. ಅಗ್ನಿಸಾಕ್ಷಿಕವಾಗಿ ಅವರಿಬ್ಬರಿಗೂ ಮೈತ್ರಿಯನ್ನು ಉಂಟು ಮಾಡಿಸಿದರು. ಅಗ್ನಿ ಅಂದರೆ ಏನು ಅದಕ್ಕೆ ಹೇಳ್ತಾರೆ, ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಜ್ಞಾನವೇ ಅಗ್ನಿ. ಜ್ಞಾನದ ಮೂಲಕ ಭಗವಂತನ ಸಂಪರ್ಕ ಆಗಬೇಕು, ಬೇರೆ ರೀತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅದಕ್ಕೆ ನಹಿ ಜ್ಞಾನೇನ ಸದೃಶಂ ಅಂತ ಹೇಳಿದ್ದಾರೆ. ದೇವರ ಕಾಂಟ್ಯಾಕ್ಟು ಜ್ಞಾನದ ಮೂಲಕ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ಜ್ಞಾನಕ್ಕೆ ಎಷ್ಟು ಮಹತ್ವ ಇದೆ. ಹನುಮಂತನೇ ಜ್ಞಾನಾಭಿಮಾನಿ ದೇವತೆ, ಅಗ್ನಿ ಜ್ಞಾನದ ಸಂಕೇತ. ಅಂದರೆ ವಾಯುದೇವರು ದೇವರನ್ನು ಯಾಂತ್ರಿಕವಾಗಿ ಸಂಪರ್ಕಿಸಲಿಕ್ಕೆ ಅವಕಾಶ ಕೊಡೋದಿಲ್ಲ, ಜ್ಞಾನದ ಮೂಲಕವೇ ಮಾಡುತ್ತಾರೆ. ಇವತ್ತು ಮಧ್ವಾಚಾರ್ಯ ಸರ್ವಮೂಲಗಳ ಮೂಲಕ ದೇವರನ್ನ ಸಂಪರ್ಕ ತಂದುಕೊಟ್ರು ನಮಗೆ. ಆಚಾರ್ಯರು ದೇವರು ಮಧ್ಯ ಸರ್ವಮೂಲ ಗ್ರಂಥಗಳು, ಅದೇ ಅಗ್ನಿ ಅಂದರೆ ಅದೇ. ಅಂಥ ಪೂರ್ವ ಸಂಪರ್ಕ ಮಾಡಿದಾಗ ಇಬ್ಬರಿಗೂ ಕರಾರಾಯಿತು. ಏನು ಕರಾರು? ಸೀತೆಯನ್ನು ಸುಗ್ರೀವ ಹುಡುಕಿಸಿಕೊಡಬೇಕು ಮೇಲ್ನೋಟಕ್ಕಿದ್ರು. ನಿಜವಾದ ಸೀತಾಕೃತಿ ಇದು, ಅವರಿಗೆ ಅದೆಲ್ಲ ಗೊತ್ತಿಲ್ಲ. ಅದರಿಂದಾಗಿಯೇ ಸುಗ್ರೀವ ಸೀತೆಯನ್ನು ಹುಡುಕಿಸಿಕೊಡ್ತೇನೆ ಇಷ್ಟೇ, ಇನ್ನೇನು ಕೆಲಸ ಇಲ್ಲ, ಅದೊಂದೇ ಮಾಡಬೇಕಾದ್ದು. ಸುಗ್ರೀವ ರಾಮದೇವರು ಏನು ಮಾಡಬೇಕತ್ತ ಸುಗ್ರೀವನಿಗೆ? ಸುಗ್ರೀವನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿ ಅಣ್ಣ ವಾಲಿ ಓಡಿಸಿಬಿಟ್ಟಿದ್ದಾನೆ, ಆದ್ದರಿಂದ ವಾಲಿಯನ್ನು ಕೊಲ್ಲಬೇಕು. ಎರಡನೇದಾಗಿ ಸುಗ್ರೀವನ ಪತ್ನಿ ರುಮೆ, ಅವಳನ್ನು ಅಪಹರಿಸಿದ್ದಾನೆ, ವಾಪಸ್ ಕೊಡಿಸ್ಬೇಕು. ಮೂರನೇದಾಗಿ ರಾಜ್ಯ ವಾಪಸ್ ಕೊಡಿಸ್ಬೇಕು. ಮೂರು ಕಂಡೀಷನ್ ಸುಗ್ರೀವನದು. ರಾಮದೇವ್ರಿಗೆ ಒಂದೇ, ಸೀತೆಯನ್ನು ಹುಡಿಸಿಕೊಡ್ಬೇಕಷ್ಟೇ. ಇಲ್ಲಿ ಸ್ವಲ್ಪ ಯೋಚನೆ ಮಾಡಿ, ಇಲ್ಲಿ ಯಾರ ಡಿಮ್ಯಾಂಡ್ ಜಾಸ್ತಿ ಇದೆ ಅರ್ಥ ಮಾಡ್ಕೋಬೇಕು. ಸುಗ್ರೀವಂದು ಮೂರು ಡಿಮ್ಯಾಂಡ್, ರಾಮದೇವ್ರದ್ದು ಒಂದೇ. ಅದಾದ್ರಿದೆ ಅಂದರೆ ಅದು ಕೂಡ ಏನು ಸೀತಾ ಅಲ್ಲದೆ ಅಲ್ಲ, ಸೀತಾಕೃತಿ ಅಷ್ಟೇ. ಅಂದರೆ ಹೆಸರಿಗೆ ಪರಮಾತ್ಮನ ಡಿಮ್ಯಾಂಡ್ ಹೊರತು ಏನೂ ಇಲ್ಲ ರಾಮದೇವರಿಗೆ ಆಗಬೇಕಾದದ್ದು. ಸುಗ್ರೀವನಿಗೆ ಎಲ್ಲ ಆಗಬೇಕು ರಾಮದೇವರಿಂದ. ಹೆಂಡತಿ ಸಿಗಬೇಕು, ರಾಜ್ಯ ಸಿಗಬೇಕು, ತಾನು ಬದುಕಬೇಕು. ವಾಲಿ ಸತ್ರ ತಾನು ಬದುಕ್ತಾನೆ. ಮೂರನ್ನೇ ಕೇಳಿದಂಥ ಸುಗ್ರೀವ ಎಲ್ಲಿ, ಇಲ್ಲಿ ಒಂದೇ ಕೇಳಿದ ರಾಮದೇವರಲ್ಲಿ, ಅದು ಕೂಡ ಹೆಸರಿಗೆ, ಏನೂ ಅಲ್ಲ. ಇಲ್ಲೂ ಸ್ವಾರಸ್ಯ ಇದೆ. ಸುಗ್ರೀವ ರುಮಾಪತಿ, ರಾಮ ರಮಾಪತಿ. ಅಲ್ಲೂ ಕೂಡ ರಮಾದೇವಿ ಸೀತಾದೇವಿಯ ಪತಿ ರಾಮದೇವರಾದರೆ ರುಮಾ ಅಂಥೇಳಿ ಸುಗ್ರೀವನ ಹೆಂಡತಿ ಹೆಸರು, ರುಪತಿ. ಆದರೆ ಎಲ್ಲಿ ರಮಾಪತಿ, ಎಲ್ಲಿಯ ರುಮಾಪತಿ ಅಂತ ಹೇಳಿದ್ದಾರೆ. ಎಲ್ಲಿಯ ಜೀವ, ಎಲ್ಲಿಯ ದೇವ, ಅರ್ಥಾತ್ ಸಂಬಂಧ ಇಲ್ಲ. ಈ ದೃಷ್ಟಿಯಲ್ಲಿ ಹೆಸರಿಗೆ ಕರಾರೆ ಹೊರತು ನಿಜವಾಗಲೂ ಕೂಡ ರಾಮದೇವರಿಗೆ ಸುಗ್ರೀವನ ಸಹಾಯ ಬೇಕಿತ್ತು ಅಂದರೆ ಬೇಕೇ ಇಲ್ಲ. ಈಗ ನಿನ್ನೆಯ ಪ್ರಶ್ನೆಗೆ ಉತ್ತರ ಬಂತು. ಏನು ನಿನ್ನೆಯ ಪ್ರಶ್ನೆ ಏನಾಗಿತ್ತು ಅಂದರೆ, ರಾಮದೇವರು ಸುಗ್ರೀವಾದಿ ಕಪಿಗಳ ಸಹಾಯ ತಗೊಂಡ್ರಲ್ಲ ಯೋಗ್ಯವೇ ಅಂತ ಕೇಳಿದರೆ, ಎಲ್ಲಿ ಸಹಾಯ ತಗೊಂಡಿದ್ದಾರೆ? ಹಾಗಿದ್ರೆ ಯಾತಕ್ಕೆ ಬಂದರು? ಸಹಾಯ ಮಾಡಲಿಕ್ಕೆ ಬಂದರೆ ಹೊರತು ಸಹಾಯ ತಗೊಳ್ಳಕ್ಕೆ ಬಂದಿಲ್ಲ. ನಿಜವಾಗಲೂ ಮಾಡ್ತಿರೋದೇನು? ಸಹಾಯ ಮಾಡೋದೇ ಹೊರತು ಸಹಾಯ ತಗೊಳ್ಳೋದಲ್ಲ. ಇದೇ ದೇವರು ಜೀವರನ್ನು ಬಯಸೋ ಅಂದರೆ ಇಷ್ಟೇ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ನಿಜವಾಗಲೂ ದೇವಪೂಜೆಯ ತತ್ವನೇ ಇದೆ ಇದು. ದೇವರು ರಾಮದೇವರು ಬಂದರು ಸುಗ್ರೀವನ ಉದ್ಧಾರಕ್ಕೆ. ದೇವ್ರ ಪೂಜೆ ಮಾಡಿ ಅಂತ ಹೇಳುತ್ತಾರೆ, ನಮ್ಮ ಉದ್ಧಾರಕ್ಕಷ್ಟೇನೆ. ನೈವನು ಓಂ ನಮೋ ನಾರಾಯಣಾಯ ಪಾನೀಯಂ ಸಮರ್ಪಯಂ ಅಂತ ಹೇಳುತ್ತೇವೆ. ದೇವರಿಗೆ ಪಾನೀಯ ಅಲ್ಲ, ನಮಗೆ ಶಾಶ್ವತ ಪಾನೀಯದ ವ್ಯವಸ್ಥೆ ಅದು. ದೇವರಿಗೆ ನೈವೇದ್ಯ ಮಾಡಿದ್ರೆ ನಮಗೆ ಅನ್ನ ಸಿಕ್ತು ಅಂತ ಅರ್ಥ. ದೇವರಿಗೆ ಏನು ಇಲ್ಲ ಅಂತ ದೇವರು ತಗೋಬೇಕಾಗಿದೆ. ನಾನವಾಪ್ತಂ ಅವಾಪ್ತವ್ಯಂ ವರ್ತಯೇವಚ ಕರ್ಮಣಿ. ದೇವರು ಪರಿಪೂರ್ಣನಾದವನು, ಅವನು ಯಾರಿಂದ ಏನೂ ಆಗಬೇಕಾಗಿಲ್ಲ. ಆದರೆ ಅವನಿಂದ ನಮಗೆ ಎಲ್ಲ ಆಗಬೇಕಾಗಿದೆ. ಈ ತತ್ವ ಅರ್ಥ ಮಾಡಿಕೊಂಡ್ರೆ ರಾಮಸುಗ್ರೀವರ ಸ್ನೇಹ ಹೇಗೋ, ದೇವ ಜೀವರ ಸಂಬಂಧ ಅಷ್ಟೇನೆ. ದೇವರಿಂದ ನಮಗೆಲ್ಲ ಆಗಬೇಕು. ಅಲ್ಲಿ ಮೂರು ಕೇಳಿದ, ನಾವು ಮೂರು ಜ್ಞಾನಭಕ್ತಿ ವೈರಾಗಿ ನಾವು ಸಂಪಾದನೆ ಮಾಡಬೇಕಾಗಿದೆ, ಮುಂದೆ ಮೋಕ್ಷಕ್ಕೆ ಹೋಗಬೇಕಾಗಿದೆ, ರಾಮದೇವರಿಗೆ ಏನೂ ಬೇಕಿಲ್ಲ. ಇಲ್ಲೂ ಯೋಚನೆ ಮಾಡಿ, ಸುಗ್ರೀವ ರಾಮದೇವರನ್ನು ಕೇಳ್ತಾನೆ, ವಾಲಿ ತನ್ನ ಓಡಿಸಿಬಿಟ್ಟಿದ್ದಾನೆ, ವಾಲಿ ರಾಜ್ಯ ಭ್ರಷ್ಟನಾಗಿ ಬಂದಿದ್ದಾನೆ, ರಾಮದೇವರು ಭರತ ರಾಜ್ಯ ಕೊಟ್ಟರು ಬೇಡ ಅಂತ ಹೇಳಿ ಬಂದಿದ್ದಾನೆ. ಅಂದಮೇಲೆ ರಾಮದೇವರು ರಾಜ್ಯ ತಗೊಳ್ಳೋ ಪ್ರಶಸ್ತಿನೇ ಭರತ ಕೊಟ್ಟಾಗಿದೆ, ಈಗಾಗಲೇ ತಾವಾಗಿ ಬಿಟ್ಟು ಬಂದಿದ್ದಾರೆ ರಾಮದೇವರು. ಆದರೆ ಸುಗ್ರೀವನನ್ನು ಸ್ವತಃ ವಾಲಿ ಓಡಿಸಿಬಿಟ್ಟಿದ್ರು ನೆನಪಿರಬೇಕು. ಇದು ಅರ್ಥ ಮಾಡಿಕೊಂಡ್ರೆ ಮತ್ತೆ ರಾಮದೇವರು ಯಾರ ಭಯ ಕೂಡ ಇಲ್ಲ, ಸುಗ್ರೀವನಿಗೆ ವಾಲಿ ಭಯ ಕಾಡ್ತಾ ಇದೆ, ಎದ್ರೆ ಕೂತ್ರೆ ವಾಲಿ ಭಯ ಕಾಡ್ತಾ ಇತ್ತವರು. ಇದೆಲ್ಲ ಯೋಚನೆ ಮಾಡಿದಾಗ ಮೇಲ್ನೋಟದ ಜನ ಏನು ಪರಸ್ಪರ ಸಹಾಯ ತಗೊಂಡ್ರು ಅಂತ ಹೇಳ್ತಾರಲ್ಲ, ಅದು ವಿಚಾರ ಮಾಡದ ಒಂದು ಆರೋಪನೆ ಹೊರತು ವಿಚಾರ ಮಾಡಿದರೆ ಅದಕ್ಕೆ ಆರೋಪಕ್ಕೆ ಅರ್ಥನೇ ಇಲ್ಲ. ಇದನ್ನೆಲ್ಲ ಬಿಡಿಸಿ ಈ ಬರ ಯಾವ ಗ್ರಂಥಗಳು ವಿಮರ್ಶೆ ಮಾಡೋದಿಲ್ಲ, ಮಧ್ವಾಚಾರ್ಯರು ಮಾತ್ರ ಸ್ಪಷ್ಟವಾಗಿ ಮಾಡ್ತಾರೆ. ಯತ್ಪಾದ ಪಂಕಜ ರಜ ಶಿರಸಾ ವಿಭರ್ತಿ ಶ್ರೀರಬ್ಜಶ್ಚ ಗಿರೀಶ ಸಹ ಲೋಕಪಾಲೈ ಸರ್ವೇಶ್ವರಸ್ಯ ಪರಮಸ್ಯ ಚ ಸರ್ವಶಕ್ತೇ ಕಿಂ ತಸ್ಯ ಶತ್ರು ಹನನೇ ಕಪಯಸ್ಸಹಾಯ. ಎಷ್ಟು ಅಪೂರ್ವವಾದ ಮಾತು ಇದು, ಅದು ಭಾಗವತದ ಶ್ಲೋಕ ಅದು. ಕಿಂ ತಸ್ಯ ಶತ್ರು ಹನನೇ ಕಪಯಸ್ಸಹಾಯ ಯತ್ಪಾದ ಪಂಕಜ ರಜ ಶಿರಸಾ ವಿಭರ್ತಿ. ಯಾವ ಪರಮಾತ್ಮನಾದ ಶ್ರೀ ರಾಮದೇವರ ಪಾದಧೂಳಿಯನ್ನು ಶಿರಸಾ ಧಾರಣೆ ಮಾಡ್ತಾರೆ ಯಾರು? ರುದ್ರಾದಿ ದೇವತೆಗಳು, ಬ್ರಹ್ಮರುದ್ರಾದಿ ದೇವತೆಗಳೆಲ್ಲ ಶ್ರೀಹಿ ಅಬ್ಜಜಶ್ಚ ಗಿರೀಶ ಸಾ ಲೋಕಪಾಲೈಹಿ. ಮಹಾಲಕ್ಷ್ಮಿ, ಬ್ರಹ್ಮರುದ್ರಾದಿ ದೇವತೆಗಳು ಎಲ್ಲರೂ ಕೂಡ ಶಿರಸಾ ಯಾರ ಪಾದಧೂಳಿನ ಹೊರಿಸ್ತಾರೋ ಅಂಥ ರಾಮದೇವರಿಗೆ ಇವರು ಸಹಾಯ ಬೇಕಾ? ಕಿಂ ತಸ್ಯ ಶತ್ರು ಹನನೇ ಕಪಯಸ್ಸಹಾಯ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಆಗ ರಾಮದೇವರ ಭಕ್ತಿ ಬರುತ್ತೆ. ಮಿಗಿಲ್ದವ್ರು ಏನಾಗ್ತಿತ್ತು? ಪಾಪ ಹತಾಶನಾದ ರಾಮ, ಯಾವ ಮನುಷ್ಯರೂ ಜೊತೆಗೆ ಸಿಗಲಿಲ್ಲ, ಮನೆ ಯಾರು ಕಪಿಗಳನ್ನು ಕಟ್ಕೊಂಡು ಯುದ್ಧ ಮಾಡ್ದ ಅಂತಾಗೋ. ಏನೂ ಅಲ್ಲ, ರಾಮದೇವರಿಗೆ ಯಾರೂ ಬೇಕಿಲ್ಲ. ಇಲ್ಲೂ ನೋಡಿ, ರಾಮದೇವರು ನಿಜವಾಗ್ಲೂ ಸಹಾಯ ಬೇಕು ಅಂತಿದ್ದಿದ್ರೆ ಅವರು ಸುಗ್ರೀವನ ಹತ್ರ ಹೋಗ್ತಾರೆ, ವಾಲಿ ಹತ್ರ ಹೋಗ್ತಾ ಇದ್ರು. ಸುಗ್ರೀವ ದುರ್ಬಲ, ವಾಲಿ ಭಾರಿ ಪ್ರಬಲ. ಸುಗ್ರೀವ ಯುವರಾಜ, ವಾಲಿ ಮಹಾರಾಜ. ಸುಗ್ರೀವ ಸೂರ್ಯಾವತಾರ, ವಾಲಿ ಇಂದ್ರಾವತಾರ. ಇವರಿಗಿದ್ದು ಕೆಲವೇ ಕೆಲವು ಜನ ಸಹಾಯಕರು. ಇಡೀ ಕಪಿ ಸೈನ್ಯ ವಾಲಿ ಹತ್ರ ಇತ್ತು. ಎಲ್ಲ ದೃಷ್ಟಿಯಿಂದ ವಾಲಿ ಭಾರಿ ಸ್ಟ್ರಾಂಗ್ ಆಗಿರೋರು. ಮತ್ತೆ ರಾಮದೇವರು ಈಗ ರಾವಣನನ್ನು ಎದುರಿಸ್ಬೇಕಾಗಿದೆ. ವಾಲಿ ಯಾರು ಗೊತ್ತಾ? ರಾವಣನ ಟೊಂಕ ತೆರ್ಕೊಂಡು ಹಾರಾಡಿದ್ರು ಅಲ್ಲಿಂದ ಇಲ್ಲಿಗೆ. ಅನಾಮತ್ತ ಹುಳ ಹಿಡಿದ್ರೆ ನೋಡಿದ್ರೆ ಓಡಾಡಿದವರು. ಇಂತಹ ಸಮರ್ಥನನ್ನು ಬಿಟ್ಟು ರಾಮದೇವರು ಸುಗ್ರೀವನ ಹತ್ರ ಬಂದು ಅಂದರೆ ಸಹಾಯ ತಗೊಳ್ಳಕ್ಕೆ ಬರಲಿಲ್ಲ, ಸಹಾಯ ಕೊಡ್ಲಿಕ್ಕೆ ಬಂದಿದ್ದಾರೆ ಅಂತ ಅರ್ಥ ಆಗುತ್ತೆ. ಇದಕ್ಕೆ ಮಹಾಭಾರತ ತಾತ್ಪರ್ಯದ ವೈಶಿಷ್ಟ್ಯ ಏನು ಅಂದರೆ, ಅದು ರಾಮಾಯಣದ ಕಥೆಯನ್ನು ಸಂಗ್ರಹ ಮಾಡೋದು ಒಂದು ಕಡೆಗೆ, ವಿಮರ್ಶೆ ಮಾಡ್ತಾ ಹೋಗ್ತಾರೆ ಆಚಾರ್ಯ. ವಿಮರ್ಶೆ ಎದುರು ನಮ್ಮದೇ ವಿಷಯ, ನಾವ್ಯಾರು ಯೋಚನೆ ಮಾಡೋದಿಲ್ಲ, ಸುಮ್ಮನೆ ನೋಡ್ತಾ ಇರ್ತೇವೆ. ವಿಮರ್ಶೆ ಮಾಡಿದಾಗ ಗೊತ್ತಾಗುತ್ತೆ, ಹೌದು ರಾಮದೇವರು ಸಹಾಯ ತಗೊಳ್ಳಿಲ್ಲ, ಅದರಿಂದಾಗಿನೇ ಆತ ಸಹಾಯ ಕೊಡ್ತಕ್ಕಂಥ ದೇವರ ಹೊರತು ಬೇರೆ ಅಲ್ಲ. ಇಲ್ಲಿ ಹೋದ್ರೆ ದೇವರೇ ಹೇಳುತ್ತೆ, ನಿತ್ಯ ದೇವರು ಪೂಜೆ ಮಾಡಿ ಅಂತಾರೆ, ಸಂಧ್ಯಾವನೆ ಮಾಡಿ ಅಂತ ಹೇಳಿ ನಮಗೇನು ಅನಿಸುತ್ತೆ? ನಮ್ಮಿಂದ ದೇವರು ಭಾರಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತೇನೆ. ಏನು ಎಕ್ಸೆಪ್ಟ್ ಮಾಡೋದಿಲ್ಲ. ಒಬ್ಬ ವಿದ್ಯಾರ್ಥಿನ ಹುಡುಗ ಸರಿಯಾ ಬರೆಯಯ್ಯ, ಸರಿಯಾ ಬರೆಯ ಅಂತ ಮೇಷ್ಟ್ ಹೇಳ್ತಾನೆ. ಒಬ್ಬ ಮೇಷ್ಟಿಗೆ ಆಗಬೇಕಾಗಿದೆ ಅಲ್ಲ, ಹುಡುಗನಿಗೆ ಆಗಬೇಕಾಗಿದೆ ಅಷ್ಟೇನೆ. ಮೇಷ್ಟಿಗೆ ಆಗಬೇಕಾಗಿದೆ, ಇನ್ನು ಬರದೇ ಎಷ್ಟು ಬಿಟ್ಟರೆಷ್ಟು ಹತ್ತು ಸರ್ತಿ ಬರಿ. ಮತ್ತೆ ನೋಡ್ತಾನೆ ಎಷ್ಟು ಫಜೀತಿ ಗೊತ್ತಾ? ಹುಡುಗರು ಹೋಮ್ವರ್ಕ್ ಕೊಟ್ಟಾಗೆಲ್ಲ ಮೇಷ್ಟ್ರಿಗೆ ಪ್ರಾಬ್ಲಮ್ ಜಾಸ್ತಿ. ಏಯ್, ವ್ಯಾಲ್ಯೂಯೇಷನ್ ಮಾಡಬೇಕು ಅದನ್ನೆಲ್ಲ ಕೂಡ, ವ್ಯಾಲ್ಯೂಯೇಷನ್ ಜಾಸ್ತಿ ಆಗುತ್ತೆ. ಸುಮ್ಮನೆ ಬಿಟ್ಬಿಟ್ಟು ನಿಶ್ಚಿಂತೆ ಯಾತಕ್ಕೆ ಮಾಡ್ತಾನೆ? ತಾನು ಕಷ್ಟಪಟ್ಟು ಉದ್ಧಾರ ಮಾಡ್ತಾನೆ. ಇಲ್ಲಿ ದೇವರು ಕಷ್ಟಪಡದೆ ಉದ್ಧಾರ ಮಾಡ್ತಾನೆ, ಅಷ್ಟೇ ವ್ಯತ್ಯಾಸ. ಕೇಳಿದಂತೆ ಮಾಡ್ತಾನೆ, ಸಹಾಯ ಕೇಳಿದಂತೆ ಮಾಡ್ತಾನೆ, ಸಹಾಯ ಕೊಡ್ತಾನೆ ಭಗವಂತ. ಬಲಿಚಕ್ರವರ್ತಿಯ ಪರಮಾತ್ಮ ಮೂರು ಹೆಜ್ಜೆ ಭೂಮಿ ಕೊಡುವಂತ ಕೇಳಿದ, ಮೂರು ಲೋಕದ ಆಧಿಪತ್ಯ ತಾನು ಕೊಟ್ಟ. ಕೇಳಿದ ಹಾಗೆ ಮಾಡಿ ಭಗವಂತ ಕೊಡ್ತಾನೆ. ನಾವು ಕೊಟ್ಟಾಗ ಮಾಡಿ ಕಿತ್ಕೊಂಡ್ಬಿಡ್ತೇವೆ, ಊಟ ಬಟ ನಮಗೆ. ಕೊಟ್ಟಾಗ ಮಾಡಿ ಕಿತ್ಕೊಳ್ಳೋ ನಾವೆಲ್ಲಿ, ಕೇಳಿದ ಹಾಗೆ ಮಾಡಬೇಕು ಪರಮಾತ್ಮ ಎಲ್ಲಿ? ಇದನ್ನೇ ಹೇಳ್ತಾನೆ, ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಹಿತಾನಿ ಪದಾಮಮ. ನನ್ನ ಹೆಜ್ಜೆಯ ಅಳತೆಯ ಮೂರು ಭೂಮಿಯನ್ನು ಕೊಡು ಅಂತ ಹೇಳಿ ದೇವರು ಕೊಟ್ಟಿದ್ದನ್ನು ಅರ್ಥ ಮಾಡಿಕೊಂಡ್ರೆ ದೇವರು ಕೇಳೋದೆಲ್ಲ ಕೊಡೋದಕ್ಕೆ ಹೊರತು ಎಂದು ನಮ್ಮಿಂದ ತಗೊಳ್ಳೋದಿಲ್ಲ. ಆಪ್ತ ಕಾಮಸ್ಯ ಕಾಸ್ಪೃಹ ಸರ್ವಸ್ವ ಸರ್ವಲೋಕಾಧಿಪತಿ ನಿತ್ಯ ಮುಕ್ತ ಸರ್ವತ್ರ ವ್ಯಾಪ್ತ ಸರ್ವಶಕ್ತ ಶುದ್ಧಾನಂದೋರು ಸಂವಿದ್ಯುತಿಬಲ ಬಹುಲವದಾರಿಯ ವೀರ್ಯಾದಿ ದೇಹಂ ಅಂತ ಪರಮಾತ್ಮನಿಗೆ ನಮ್ಮಿಂದ ಏನೂ ಆಗಬೇಕಾಗಿಲ್ಲ. ಈ ಮಾತು ಅರ್ಥವಾಗ್ತಾ ಹೋದರೆ ದೇವರಲ್ಲಿ ಭಕ್ತಿ ಜಾಸ್ತಿ ಆಗುತ್ತೆ. ನಮ್ಮಿಂದ ಉಪಕಾರ ಮಾಡಿ ನಮ್ಮ ಸಹಾಯ ತಗೊಂಡವರಿಗೆ ನಾವು ಥ್ಯಾಂಕ್ಸ್ ಹೇಳ್ತೇವೆ. ನಮ್ಮಿಂದ ಉಪಕಾರ ಮಾಡಿಸ್ಕೊಳ್ತಾರೆ, ಲಂಚ ಕೊಟ್ಟೆ ಕೆಲಸ ಮಾಡ್ಕೊಂಡು ಥ್ಯಾಂಕ್ಸ್ ಹೇಳ್ತಾರೆ. ಆಮೇಲೆ ಯಾಕೆ ಇಷ್ಟು ತಗೊಂಡಾರು ಮಾಡಿಕೊಡ್ತಿಲ್ಲ ಪುಣ್ಯಾತ್ಮ ಅಂತ ಹೇಳ್ಬಿಟ್ಟು ಅಷ್ಟರ ಮಟ್ಟಿಗೆ. ಅಂಥ ಹೊತ್ತಿನಲ್ಲಿ ದೇವರು ಏನೂ ಮಾಡದೆ ನಮಗೆಲ್ಲ ಮಾಡ್ತಾನಲ್ಲ, ಎಷ್ಟು ಕರುಣಾನಿಧಿ! ಏನು ಕರುಣಾನಿಧಿಯೋ ಹರಿ, ಮತ್ತೇನು ಭಕ್ತ ದೀನನೋ ಇನ್ನೇನು ಈತನ ಲೀಲೆ. ಯಾಕೆ ಇವತ್ತು ಆಧುನಿಕ ಜನಗಳಿಗೆ ದೇವರಲ್ಲಿ ನಂಬಿಕೆ ಬರೋದಿಲ್ಲ ಅಂದರೆ, ಎಲ್ಲ ಕಡೆ ಕಮರ್ಷಿಯಲ್ ಇದನ್ನು ನೋಡ್ತಾರೆ, ವ್ಯಾಪಾರೀಕರಣವನ್ನು ನೋಡ್ತಾರೆ. ಓಹೋ, ದೇವರು ನಮ್ಮಿಂದ ಏನೋ ಭಾರಿ ನಿರೀಕ್ಷೆ ಮಾಡ್ತಾನೆ, ಇಂಥ ದೇವರು ನಮಗೇನು ಕೊಡ್ತಾನೆ ಅಂತ ಯೋಚನೆ ಬರುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ದೇವರು ನಮ್ಮಿಂದ ಏನೂ ನಿರೀಕ್ಷೆ ಮಾಡೋದಿಲ್ಲ, ನಿರೀಕ್ಷೆ ಒಂದೇ, ತತಹಂ ಭಕ್ತ್ಯುಪಹೃತಮಶ್ನಾಮಿ ಪ್ರಯತ್ನಾತ್ಮನ. ನಂಬಿಕೆ ಇಡಿ, ಭಕ್ತಿ ಇಡಿ, ಇಷ್ಟೇ ಪರಮಾತ್ಮ ಕೇಳು, ಅದು ಕೂಡ ನಮ್ಮ ಉದ್ಧಾರಕ್ಕೇನೆ ಹೊರತು. ಇನ್ನು ಯೋಚನೆ ಮಾಡಿದಾಗ ನಿಜವಾಗಲೂ ಕೂಡ ಇವತ್ತು 100ಕ್ಕೆ 100 ಜನ ಆಸ್ತಿಕರಾಗಿದ್ದರೆ ಅರ್ಥ ಮಾಡಿಕೊಂಡವರು, ಯಾರು ನಾಸ್ತಿಕರಾಗಿದ್ದಾರೆ, ಯೋಗ್ಯರಾಗಿದ್ದರೂ ನಾಸ್ತಿಕರಾಗಿರ್ತಾರೆ, ಅವರಿಗೆ ವಿಷಯ ಗೊತ್ತಿರೋದಿಲ್ಲ. ಅದನ್ನು ಮಹಾಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ ಆಚಾರ್ಯರು, ಉಪನಿಷತ್ತು ವೇದಗಳಲ್ಲೇ ಹೇಳ್ತಾ ಇವೆ. ಆದರೆ ಅದು ಅರ್ಥ ಆಗೋದು ಕಷ್ಟ, ಯಾಕೆ ಎಕ್ಸಾಂಪಲ್ಸ್ ಅಲ್ಲ, ಅವು ಥಿಯರಿ ಅದು. ಇದೆಲ್ಲ ಏನು ಅಂದರೆ ದುಷ್ಟಾಂತ, ಇದು ಕಷ್ಟ ಅರ್ಥ ಆಗುತ್ತೆ. ಅದಕ್ಕೆ ನಿರ್ಣಯ ಸರ್ವಶಾಸ್ತ್ರಾಣಂ ಸರ್ವ ಹೇಳ್ತಾರೆ, ಸದೃಷ್ಟಾಂತೋ ಹಿ ಭಾರತೆ ಕೃತಃ. ಆಚಾರ್ಯ ಬ್ರಹ್ಮಾಂಡ ಪುರಾಣದ ವಾಕ್ಯವನ್ನು ಕೊಟ್ಟು ಹೇಳ್ತಾರೆ, ಯಾವುದೇ ಶಾಸ್ತ್ರದ ಪ್ರಮೇಯವನ್ನು ನಿದರ್ಶನ ರೂಪವಾಗಿ ದೃಷ್ಟಾಂತ ಸಮೇತ ನೋಡಬೇಕು ಅಂದರೆ ಮಹಾಭಾರತದಲ್ಲಿ ನೋಡಿ. ಇದು ರಾಮಾಯಣ ಮಹಾಭಾರತದಲ್ಲಿ ಬಂದಿದೆ ಅಂತ ಹೇಳಿರೋದ್ರಿಂದ, ರಾಮಾಯಣವೂ ಮಹಾಭಾರತದೊಳಗೆ ಸೇರಿರೋದ್ರಿಂದ ಮಹಾಭಾರತ ಎಲ್ಲರಿಗೂ ಸಹ ಮನಮುಟ್ಟುವಂತೆ ಹರಿ ಸರ್ವೋತ್ತಮತ್ವಾದಿ ಪ್ರಮೇಯಗಳನ್ನು ದೃಢಪಡಿಸಿಕೊಡ್ತಕ್ಕಂಥ ಗ್ರಂಥ. ಮುಂದೆ ನಡೀತು, ರಾಮದೇವರು ಪರೀಕ್ಷೆ ಮಾಡಿದಂತೆ ಸುಗ್ರೀವ, ರಾಮ ವಾಲಿಯನ್ನು ನೀನು ಕೊಲ್ಲಬಲ್ಲೆ ಅಂತಾಗಬೇಕಾದ್ರೆ ನಾನು ಪರೀಕ್ಷೆ ಮಾಡಬೇಕು, ಯಾಕೆ ವಾಲಿ ಭಾರಿ ಬಲಾಢ್ಯ, ನೀನು ವೀಕ್ ಟೀಮ್ ಕಳಿಸಿ ಒದ್ದಾಡಬಾರದು ನಾವು ಅಂತ ಹೇಳಿಬಿಟ್ಟು ಪರೀಕ್ಷೆ ಮಾಡಲಿಕ್ಕೆ ಹೋದನಂತೆ. ಅದೇ ರಾಮ ನಿನ್ನ ಪರೀಕ್ಷೆ ಮಾಡ್ತೀನಿ ಅನ್ಬೋದಾಗಿತ್ತಲ್ಲ, ರಾಮ ಪರೀಕ್ಷೆ ಮಾಡಲಿಲ್ಲ, ಇವನು ರಾಮನ ಪರೀಕ್ಷೆ ಮಾಡಬೇಕಂತ. ಇವತ್ತಷ್ಟೇ ದೇವರು ನಮಗೆ ನಡೆಸಿಕೊಡ್ಬೇಕು, ನಾವು ನಮ್ಮ ಪರೀಕ್ಷೆ ದೇವರು ಮಾಡಬಾರದು, ದೇವ್ರ ಪರೀಕ್ಷೆ ನಾವು ಮಾಡಬೇಕಷ್ಟೆ. ದೇವ್ರು ಇರೋದಾದ್ರೆ ಹೀಗೆ ಮಾಡು, ಇರೋದಾದ್ರೆ ಹಾಗೆ ಮಾಡು ಅಂತ ಹೇಳೋದು. ನೀನೇನಾರ ನನಗೇನಾರು ಕೊಟ್ಟುಬಿಡು, ಹರಕೆ ತೀರಿಸ್ತೇವೆ, ಮೊದಲು ನೀನು ಮಾಡು ಆಮೇಲೆ ತೀರಿಸ್ತೇವೆ. ಅದು ಇಮಿಡಿಯೇಟ್ ಅಲ್ಲ, 12 ವರ್ಷ ಮತ್ತೆ ಟೈಮ್ ಅದಕ್ಕೆ. ಹರಕೆ 12 ವರ್ಷ ಅಂತಾನೆ ಹೆಸರು. ಅಂದರೆ ನಾವು ಎಷ್ಟು ಒನ್ ಸೈಡ್ ಯೋಚನೆ ಮಾಡ್ತೇವೆ, ದೇವ್ರು ಈ ರೀತಿ ನಮ್ಮನ್ನು ಪರೀಕ್ಷೆ ಮಾಡಿದ್ರೆ ನಮ್ಗೆ ಗತಿ ಏನಾಗ್ತಿತ್ತು ಲೆಕ್ಕ ಹಾಕಿ ನೋಡೋಣ. ಪ್ರೊಫೆಸರ್ ವಿದ್ಯಾರ್ಥಿನ ಪ್ರೊಫೆಸರ್ ಪರೀಕ್ಷೆ ಮಾಡಬಹುದು, ವಿದ್ಯಾರ್ಥಿನ ಪ್ರೊಫೆಸರ್ ಪರೀಕ್ಷೆ ಮಾಡಿಬಿಟ್ರೆ, ಜೀವನ ದೇವನ ಪರೀಕ್ಷೆ ಮಾಡಿದರೆ ಅದು 2 ಪರೀಕ್ಷೆ ಮಾಡ್ತಾನೆ. ನಮ್ಮಣ್ಣ ದುಂದುಭೇಯನ್ನು ಕೊಂದು ಹಾಕಿದ, ಭಾರಿ ಬಲಾಢ್ಯ ಅವನು, ಅವನನ್ನು ಎತ್ತಿ ಎಸೆದ ಒಂದು ಯೋಜನೆ ದೂರ. ರಾಮ ನೀನು ಅವನ ಹೆಣವನ್ನು ದೂರ ಎಸಿಬೇಕು, ಹಾಗಿದ್ದರೆ ವಾಲಿಯನ್ನು ಕೊಲ್ತಿ ಅಂತ ನಾನು ನಂಬ್ತೇನೆ ಅಂತ ಹೇಳಿದನಂತೆ. ತೋರಿಸು ಅಂತ ಹೇಳಿದ್ರು, ತೋರಿಸ್ತಾರೆ ವಾ ದುಂದುಭೇಯ ಹೆಣವನ್ನು ತೋರಿಸ್ತಾನೆ. ದೊಡ್ಡ ಕೋಣ ಅದು, ಕೋಣ ರೂಪದಲ್ಲಿ ಬಂದ ರಾಕ್ಷಸ ಅವನು. ರಾಮದೇವರು ನೋಡ್ತಾರೆ, ಆಯಿತು ಅಂತೇಳಿ ಅದನ್ನು ಮುಟ್ಟಿಗಿಟ್ಲಕ್ಕೆ ಹೋಗೋದು, ಹತ್ತಿರ ಹೋಗ್ತಾರೆ, ಬಲಗಾಲ ಹೆಬ್ಬೆಳಿನಿಂದ ಹೀಗಂತಾರಷ್ಟೇ. ಅದು ಹೋಗುತ್ತೆ ಹೋಗುತ್ತೆ, ಎಲ್ಲಿಗೋಯ್ತು ಯಾರಿಗೂ ಗೊತ್ತಾಗಲಿಲ್ಲ. ಹೇಳುತ್ತೆ ಎಲ್ಲಿ ಹೋಯ್ತು ಗೊತ್ತಾ, ಅದು ಭೂಮಿಯನ್ನು ಸೀಡಿ ಪಾತಾಳಕ್ಕೆ ಹೋಗಿ ಅಲ್ಲಿದ್ದ ಕೋಟಿಗಟ್ಟಲೆ ರಾಕ್ಷಸರನ್ನು ಕೊಂದಾಯ್ತ, ಹೆಣ ಬಿದ್ದು ರಭಸ ಕೆಲಸ ಸತ್ತು ಹೋಗಿಬಿಟ್ರೆ. ಅಂಥ ಕೆಲಸ ರಾಮದೇವ್ ಉಳಿದವ್ರಿಗೆ ಗೊತ್ತಾಗಲಿಲ್ಲ, ದೂರ ಹೋಗಿದ್ದು ಅಷ್ಟೇ ಗೊತ್ತಾಯ್ತು. ಆ ಕ್ಷಣಕ್ಕೆ ಸುಗ್ರೀವ ಏನಯ್ಯ ನಂಬಿಕೆ ಬಂತ ಅಂತ ಕೇಳಿದರೆ, ಇಲ್ಲ ಅಂತ ಹೇಳ್ತೇನೆ ಅಂತ ಸುಗ್ರೀವ. ನಂಬಿಕೆ ಬರಲಿಲ್ಲ ನನಗೆ ಇನ್ನೂ ಕೂಡ, ಯಾಕೆಂದ್ರೆ ನಮ್ಮ ಅಣ್ಣ ವಾಲಿ ಎಸ್ದಾಗ ಅದು ಹಸಿ ಹೆಣ, ಇದು ಒಣ ಹೆಣ, ಆದ್ದರಿಂದ ಲೈಟ್ ಆಗಿತ್ತು ಅಂತ ಹೇಳ್ತಾರೆ. ಅದಕ್ಕೆ ತರಕಾರಿ ಮರಗಳೆಲ್ಲ ಸ್ವಲ್ಪ ನೀರು ತಿರ್ಸಿಬಿಡ್ತಾರೆ, ಹೂ ಮರಗಳೆಲ್ಲ ನೀರು ಹಾಕಿಬಿಡ್ತಾರೆ ಚೆನ್ನಾಗಿ. ನೋಡೋರಿಗೆ ಏನಿಸುತ್ತೆ, ಬಾಳೆ ಇದರಲ್ಲೇ ಬುದ್ಧ ತೂಕ ನೀರಿನ ತೂಕ ಸೇರಿಸ್ಕೊಟ್ಬಿಡ್ತಾರೆ ನಮ್ಗೆ, ಅದೇ ಪರಿಚಯ. ಅದು ಬೆಣ್ಣೆ ಅಂತೂ ಮೆತ್ತ ಮಾಡಿಬಿಟ್ಟಿರ್ತಾರೆ, ಹಳ್ಳಿ ಕಡೆಯನ್ನು ತರ್ತಾರೆ, ನೀರಲ್ಲಿ ಅದ್ದಿದ್ದು ಅದ್ದಿದ್ದೇನೆ. ಯಾತಕ್ಕೆ ಅಂದರೆ ನೀರು ಸೇರಿದಾಗ ಆಗುತ್ತೆ, ಇದೆಲ್ಲ ಸೈನ್ಸ್ ಅದು ಹೆಚ್ಚಾಗಿ. ಆದ್ದರಿಂದ ಡ್ರೈ ಬಾಡಿ ದಡ್ ಹಸಿ ಬಾಡಿ ಅದು. ಅದಕ್ಕೆ ನೀನು ಮಾಡಿದ್ದು ಗೊತ್ತಾಯ್ತು ನನಗೆ, ಆದರೆ ಇನ್ನೂ ನಂಬಿಕೆ ಸಾಲದ ನನಗೆ, ಇನ್ನೊಂದು ಪರೀಕ್ಷೆ ಮಾಡ್ತೀನಿ ಅಂದಂತೆ. ಎಷ್ಟರ ದೇವ್ರನ್ನ ಪರೀಕ್ಷೆ ಮಾಡೋದು ಈ ಮಧ್ಯೆ? ಆದರೆ ಅದಕ್ಕೂ ತಯಾರು, ಆಯ್ತಪ್ಪ ಮಾಡ್ತೀನಿ ಅಂತ ಹೇಳ್ತಾರೆ ದೇವರು. ಆಗೊಂದು ನಮಗೊಂದು ಪ್ರಶ್ನೆ ಅರ್ಥ ಆಗೋದಿಲ್ಲ, ಇದು ಯಾತಕ್ಕೆ ಹೀಗೆ ಕೇಳ್ತಾನೆ ಸುಗ್ರೀವ? ಅವನು ಹೇಳಿದ ಪರೀಕ್ಷೆ ಮುಗಿಸಿದ ಮೇಲೆ ಇನ್ನೊಂದು ಕೇಳಬೇಕಲ್ಲ, ಏನಾದರೂ ಬೇಸಿಸ್ ಬೇಕಲ್ಲ ಒಂದು ಯಾವುದೇ ಪ್ರಶ್ನೆಗೆ. ಯಾವ ಯುಗದಲ್ಲಿ ನಿಮಗೆ ಎಲ್ಲೆಲ್ಲೂ ಸಿಗೋದಿಲ್ಲ ಆಚಾರ ಹೇಳ್ತಾರೆ. ಒಂದು ಸಮಸ್ಯೆ ಸುಗ್ರೀವ ಅಂತ ಹೇಳಿ ಕೂತ್ಕೊಂಡಿತು, ಈ ದುಂದುಬೇಯಿ ಹಣವನ್ನು ದೂರ ಎತ್ತಿ ಹಾಕಿದ್ರಿಂದ ಒಂದು ಗ್ಯಾರಂಟಿ ಆಯಿತು ಅವನಿಗೆ, ವಾಲಿಯನ್ನು ರಾಮ ಗೆಲ್ಲಬಲ್ಲ ಅಂತ ಗ್ಯಾರಂಟಿ ಆಯಿತು. ಕೊಲ್ಲಬಲ್ಲ ಅಂತ ಹೇಗಾಗಬೇಕು ಅಂತ ಪ್ರಶ್ನೆ. ಗೆಲ್ಲಬಲ್ಲ ಬೇರೆ, ಕೊಲ್ಲಬಲ್ಲ ಬೇರೆ, ಗೆಲ್ಲೋದಕ್ಕೇನು ಬೇಕು, ಕೊಲ್ಲೋದಕ್ಕೇನು ಬೇಕು, ಇದು ನಿರ್ಣಯ. ಜೇತುಂ ಚತುರ್ಗುಣ ಬಲೋಹಿ ಪುಮಾನ್ ಸುಶಕ್ತ ಹಾಸ್ಯಾತ್. ಒಬ್ಬನ ಗೆಲ್ಲಬೇಕಾದ್ರೆ 4 ಲಕ್ಷ ಶಕ್ತಿ ಇರಬೇಕಾಗುತ್ತೆ. ಹಂತುಂ ಶತಾಧಿಕ ಬಲ ಅತಿಬಲಂ ಸುಶಕ್ತ, ಕೊಲ್ಲಬೇಕಾದ್ರೆ 100ರಷ್ಟು ಬಲ ಬೇಕಂತೆ. ಇದನ್ನು ಅರ್ಥ ಮಾಡಿಕೊಂಡು ಎಷ್ಟು ವ್ಯತ್ಯಾಸ, ಗೆಲ್ಲೋ ಬಲ ಬೇರೆ, ಕೊಲ್ಲೋ ಬಲ ಬೇರೆ. ಆದ ಹಿನ್ನೆಲೆಯಲ್ಲಿ ಸುಗ್ರೀವ ಮಾಡಿದ ಪ್ರತಿಜ್ಞೆ ಪೂರ್ತಿ ಪರೀಕ್ಷೆ ಪೂರ್ತಿ ವೇಸ್ಟ್ ಅನ್ಕೊಳ್ಳಲಿಲ್ಲ, ಸ್ವಲ್ಪ ಧೈರ್ಯ ಬಂತು. ನೀ ಗೆದ್ದು ಬಿಡ್ತೀನಿ ನಿಜಾನೇ, ನನಗೆ ಗೆಲ್ಲೋದು ಬೇಕಿಲ್ಲ, ಕೊಲ್ಲೋದು ಬೇಕಾಗಿದೆ, ಇನ್ನೊಂದು ಪರೀಕ್ಷೆ ಮಾಡ್ತೀನಿ ಅಂತ ಹೇಳಿದ್ರೆ. ಈಗ ನಮಗೆ ಅರ್ಥ, ಈಗ ಸುಮ್ಮನೆ ಸುಮ್ಮನೆ ಬೇರೆ ಜನ ಕೇಳಿ ಯಾರಿಗೂ ಅರ್ಥ ಆಗೋದಿಲ್ಲ. ಅದು ಈ ಕಾರಣ ಯಾರೂ ಕೊಟ್ಟಿಲ್ಲ, ನೆನಪಿರಬೇಕು. ರಾಮಾಯಣದ ವ್ಯಾಖ್ಯಾನ ಬರೆದವರು ಯಾರಿಗೂ ಕಾರಣ ಕೊಟ್ಟಿಲ್ಲ, ಮಧ್ವಾಚಾರ್ಯ ಒಬ್ಬರೇ. ಜೇತುಂ ಚತುರ್ಗುಣ ಬಲೋ ಹಿ ಪುಮಾನ್ ಸಮರ್ಥ, ಹಂತುಂ ಶತಾಧಿಕ ಬಲ ಅತಿಬಲಂ ಸುಶಕ್ತ. ಇದು ಯಾವುದರಲ್ಲಿ ಅಂತ ಕೇಳಿದರೆ, ನೇರ ದ್ವಂದ್ವ ಯುದ್ಧದೊಳಗೆ. ಈ ಶೂಟ್ ಮಾಡಬೇಕಾದ್ರೆ ಅವೆಲ್ಲ ಬೇಕಾಗಿಲ್ಲ, ರಿವಾಲ್ವರ್ ಹೊಡೆದ ಅವೆಲ್ಲ ಬೇಕಿಲ್ಲ. ಫಿಸಿಕಲಿ ಫೈಟಿಂಗ್ ನಡೆದಾಗ 4 ಲಕ್ಷ ಬಲ ಇದ್ದರೆ ಗೆಲ್ತಾರೆ, 100ರಷ್ಟು ಬಲ ಇದ್ದರೆ ಕೊಲ್ತಾರೆ. ಅದಕ್ಕೆ ರಾಮನಲ್ಲಿ ಎಷ್ಟು ಬಲದ ನಿರೀಕ್ಷೆ ಮಾಡ್ತಾನೆ ಸುಗ್ರೀವ? ಈಗ 100ರಷ್ಟು ಬಲ ನಿರ್ಣಯ ಮಾಡ್ತಾನೆ. 100ಕ್ಕೆ ಶತಶಬ್ದೋ ಬಹುತ್ವವಾಚಿ ಅಂತ, ತುಂಬ ಬಲ ಇರಬೇಕು ಅಂತ ಅರ್ಥ. ರಾಮದೇವರಾಗಲಿ ಅಂತಾರೆ, ತೋರಿಸ್ತಾನೆ ಏಳು ತಾಳವೃಕ್ಷಗಳನ್ನು ತೋರಿಸ್ತಾನೆ. ನಮ್ಮ ಅಣ್ಣ ವಾಲಿ ಇವುಗಳನ್ನೆಲ್ಲ ಕೂಡ ಬಿಡಿಸಕ್ಕೆ ಟ್ರೈ ಮಾಡಿದ ಆಗಲಿಲ್ಲ, ಆಮೇಲೆ ಹಣ್ಣು ಕೀಳಕ್ಕೆ ಟ್ರೈ ಮಾಡಿದ ಅದೂ ಆಗಲಿಲ್ಲ. ಹೋಗಲಿ, ಎಲೆಗಳನ್ನು ಲೋಪ್ ತುಂಬಿತು ಉತ್ಸಾಹತೆ, ಎಲೆಗಳನ್ನ ಕಿತ್ತಬೇಕು ಅಂತ ಪ್ರಯತ್ನ ಪಟ್ಟ ಅದೂ ಆಗಲಿಲ್ಲ. ಅವನಿಗೆ ಭಾರಿ ಕಷ್ಟಪಟ್ಟಾಗ ಮರ ಸ್ವಲ್ಪ ಅಲಗಾಡ್ತಿದ್ವು ಅಷ್ಟೇ, ಇಷ್ಟೇ ವಾಲಿ ಮಾಡ್ತಿದ್ದಿದ್ದು. ಈಗ ನಾನು ನೀನು ಭಾರಿ ಶಕ್ತಿವಂತ ಅಂತ ಗೊತ್ತಾಗಬೇಕಲ್ಲ, ಅಲಗಾಡಿಸಿದ್ದು ಅಷ್ಟೇ. ಅವರು ನೀನೇನು ಮಾಡಬೇಕೀಗ, ಒಂದು ಬಾಣ ತಗೋಬೇಕಷ್ಟೆ. ಒಂದು ಬಾಣ ತಗೊಂಡು ಈ ಏಳು ವೃಕ್ಷಗಳಿವೆಯಲ್ಲ ಅವು ಲೈನಾಗಿಲ್ಲ ಮತ್ತೆ ಹೊಡೆದ್ರೆ ಹೋಗ್ಲಿಕ್ಕೆ, ವಿಶ್ವಕ್ ಸ್ಥಿತಾನ್ ಅಲ್ಲೊಂದು ಇಲ್ಲೊಂದು ಬೆಳ್ಕೊಂಡ್ಬಿಟ್ಟಿವೆ, ಎಲ್ಲೆಲ್ಲೋ ಇವೆ ಅವೆಲ್ಲ ಕೂಡ. ಒಂದು ಬಾಣದಿಂದ ಹೊಡಿಬೇಕು, ಒಂದು ಬಾಣ ಮತ್ತೊಂದು ಹೊಡಿಬಾರ್ದು, ಒಂದೇ ಸರ್ತಿ ಹೊಡಿಬೇಕಷ್ಟೇ. ಸುಗುರು ಎಷ್ಟು ಪರೀಕ್ಷೆ ಮಾಡ್ತಾನೆ ಗೊತ್ತಾ, ಯಾತಕ್ಕೆ ತನ್ನ ಕ್ವಶನ್ ಲೈಫ್ ಆ್ಯಂಡ್ ಡೆತ್ ಅವಂದೀಗ. ಹೆಚ್ಚುಗಳು ವಿರುಸ ಇನ್ನೂ ಪ್ರಾಬ್ಲಮ್ ಆದರೆ ಕಷ್ಟ, ಸಾಲ್ವ್ ಆಗಬೇಕಲ್ಲ ಬಿಟ್ಬಿಡ್ಬೇಕಷ್ಟೇನೆ. ಆಗ ರಾಮದೇವರು ಕೆಲ ಹ್ಞೂ ಆಗಲಿ ಆಗಲಿ ಅಂತ ಹೇಳ್ತಾರೆ. ಎಷ್ಟು ಭಕ್ತವತ್ಸಲ ಪರಮಾತ್ಮ, ಹೋಗೇ ನನ್ನ ಪರೀಕ್ಷೆ ನೀವೇ ಅವನು ಹೋದರೆ ಮೂರೋಯ್ತು ಅಷ್ಟೇನೆ. ಆದರೆ ದೇವ್ರು ನಮ್ಮ ಹತ್ರ ಬರದೇ ಹೋದ್ರೆ ನಮ್ಗೆ ಗತಿ ಏನಾಗ್ತಿತ್ತು? ದೇವ್ರ ಹತ್ರ ನಮಗೆ ಸಾಧ್ಯನೇ ಇಲ್ಲ, ನಮ್ಮ ಹತ್ರ ದೇವ್ರು ಬರೋದಿಲ್ಲ, ಗತಿ ಏನಾಗ್ತಿತ್ತು? ಅದಕ್ಕೇನೆ ಏನು ಕರುಣಾನಿಧಿಯೋ ಹರಿ, ಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ. ಇವೆಲ್ಲ ಪರಮಾತ್ಮನ ಕಾರುಣ್ಯವನ್ನು ತೋರಿಸ್ತಕ್ಕಂಥ ಮಾತುಗಳು. ದೇವರಲ್ಲಿ ಎಲ್ಲ ಗುಣಗಳು ಇದ್ದು ಕರುಣೆ ಒಂದಿಲ್ಲದೆ ಹೋಗಿದ್ದರೆ ನಮ್ಗೆ ಗತಿ ಏನಾಗ್ತಿತ್ತು ಯೋಚನೆ ಮಾಡಿ? ಕರುಣೆ ಒಂದಿಲ್ಲದೆ ಹೋಗಿದ್ದರೆ ಎಲ್ಲ ಯಾವ ಗುಣ ಅರ್ಥ ಆಗ್ತಿರಲಿಲ್ಲ. ಅದಕ್ಕೆ ಹರಿಕಥಾಂಸಾರದ ಎರಡನೇ ಸಂಧಿ ಕರುಣಾಸಂಧಿ ಅಂತಲೇ ಹೆಸರಿಟ್ಟಿರೋರು. ದೇವರು ಕರುಣಾಳಾಗಿರೋದು ಒಂದೇ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಕಾರಣ. ಅದರೊಳಗೆ ಏನು ಕಾರಣವೂ ಇಲ್ಲೇ ಇಲ್ಲ ದೇವರಿಗೆ, ಬಿಡದವರಿಗೆ ಅರ್ಥ ಆಗಲಿಲ್ಲ. ಇದು ವಿಶಿಷ್ಟಾದ್ವೈತವದಲ್ಲಿ ಏನು ಮಾಡಿದ್ದಾರೆ ಗೊತ್ತಾ, ದೇವರು ನಮ್ಮನ್ನು ಯಾತಕ್ಕೆ ಉದ್ಧಾರ ಮಾಡ್ತಾನೆ ಅಂದರೆ ನಮ್ಮಿಂದ ಅವನಿಗೆ ಏನೋ ಆಗಬೇಕಾಗಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ, ಅದು ಸಮಸ್ಯೆ ಆಗಿರೋದು. ಅದಕ್ಕೆ ದೇವರಿಗೂ ನಮಗೂ ಒಂದು ವಿಚಿತ್ರ ಸಂಬಂಧ ಇದೆಯಂತೆ, ನಾವು ನಾಳೆ ದೇವರಿಗೆ ಭಾರಿ ದುಃಖ ಆಗಿಬಿಡುತ್ತಂತೆ, ಅದಕ್ಕೋಸ್ಕರ ನಿರ್ವಾಯಿಲ್ಲ ಉದ್ಧಾರ ಮಾಡಬೇಕಂತ ಗತಿ ಆಯ್ತಾ. ಈ ರೀತಿ ಅಲ್ಲ ಇದು, ದೇವರ ಕಾರುಣ್ಯ ಹೇಳಕ್ಕಾಗದೇನೆ ಈ ಒಂದು ಇಲ್ಲದ ಪದ್ಧತಿ ಕಟ್ಟ, ಅದರ ದೇವರನ್ನು ದುರ್ಬಲ ಮಾಡ್ತಕ್ಕಂಥ ಒಂದು ಕಥೆ ಕಟ್ಟಿದ್ರು. ಅದಲ್ಲ, ಅದಾದರೆ ಭಾಳ ತಗೊಂಡೆ ಹೊಡಿತಾರೆ. ಆಯಿತು, ಎಲ್ಲೆಲ್ಲೋ ರಾಮದೇವರು ಯಾವ ಲೆಕ್ಕ ಅದೆಲ್ಲ ಕೂಡ ಒಂದು ಕ್ಷಣಕ್ಕೆ ಎಲ್ಲವೂ ಕೂಡ ತರವೋ ರವೇಣ ಭಯಂಕರ ಶಬ್ದ ಮಾಡಿ ಎಲ್ಲ ದಪ್ಪ ಬಿದ್ದೋದು. ರಾಮರ ಬಾಣ ಹೊರಟೋಯ್ತು, ಯಥಾಪ್ರಕಾರ ಎಲ್ಲಿಗೋಯ್ತು ಅಂತ ಇವ್ರಿಗೆ ಕಾಣಲಿಲ್ಲ. ಸ್ವಲ್ಪ ಹೊತ್ತಿಗೆ ವಾಪಸ್ ಬಂತು. ಇದು ವಾಲ್ಮೀಕಿಗಳು ಬರೆಯೋದಿಲ್ಲ, ಮೂಲರಾಮಾಯಣದ ಆಚಾರ್ಯರು ಬರೀತಾರೆ. ಹೋಗಿದ್ದ ಬಾಣ ಅಷ್ಟೇ ಬರೀತಾರೆ ವಾಲ್ಮೀಕಿಗಳು. ಮೂಲರಾಮಾಯಣದಲ್ಲೇ ಹೋಗಿ ಏನು ಮಾಡ್ತಂತೆ, ಎಲ್ಲೋ ಪಾತಾಳೋಕದಲ್ಲಿ ಬಿದ್ದಿದ್ದು ರಾಕ್ಷಸರು, ಕೋಟಿಗಟ್ಟಲೆ ರಾಕ್ಷಸರುಗಳು, ಅವರೆಲ್ಲ ಸುಟ್ಟು ಪೂಜೆ ಮಾಡಿ ಮತ್ತೆ ವಾಪಸ್ ಬಂದು ಸೇರ್ಕೊಂಡ್ಬಿಡ್ತಂತೆ. ರಾಮದೇವರ ಭತ್ತಳಿಕೆ ಸೇರ್ಕೊಂಡ್ಬಿಡುತ್ತೆ. ಬಾಣ ಹೋಯ್ತು, ಕೆಲಸ ಮಾಡ್ತು, ವಾಪಸ್ ಬಂತು. ನಮಗೆ ಕೆಲವು ಸಮಸ್ಯೆಗಳು, ಹೋಗೋದು ನಂಬೋದೇ ಕಷ್ಟ, ನಾವು ಹೋಗಿ ವಾಪಸ್ ಬಂತು ಅಂತ ನಂಬಲಿಕ್ಕೆ ಆಗುತ್ತಾ ಅಂತ ಕೇಳಿದರೆ, ಇವತ್ತು ವಿಜ್ಞಾನಿಗಳು ಹೇಗೆ ರಾಕೆಟ್ ಕಳಿಸ್ತಾರೆ ಗೊತ್ತಾಗ ಕಳಿಸ್ತಾರಲ್ಲ, ವಾಪಸ್ ಬರುತ್ತೆ ಮತ್ತೆ ಚಂದ್ರಲೋಕ ವಾಪಸ್ ಬಂತಲ್ಲ, ಎಂಥ ಪ್ಲಾನ್ ಇದು? ವಿಜ್ಞಾನಿ ಅಂತ ಕೆಲಸ ಮಾಡೋದಾದರೆ ಪರಮಾತ್ಮ ಸರ್ವಜ್ಞ ಅಂತ ಕೆಲಸ ಮಾಡಿರೋ ಲೆಕ್ಕಾಗಿ ನಿಮಗೆ ಇವತ್ತು ಅರ್ಥ ಆಗುತ್ತೆ. ನೂರಾರು ವರ್ಷದಿಂದ ಅರ್ಥ ಆಗ್ತಿರಲಿಲ್ಲ, ನಂಬುತ್ತಿದ್ವಿ ಅರ್ಥ ಆಗಬೇಕಾದ್ರೆ ಇವೆಲ್ಲ ಎದುರಿಗೆ ಕಾಣಿಸ್ತಾ ಇತ್ತು. ಇವರು ಪ್ಲಾನ್ ಮಾಡಿದ್ದು ಹೋಗೋದು ಬರೋದು ಅರ್ಥ ಮಾಡ್ಕೋತೇವಲ್ಲ. ವಿಜ್ಞಾನಿಗಳು ಮನುಷ್ಯರು, ನಮ್ಮಂತೆ ಮನುಷ್ಯರು, ಅವರು ತಂತ್ರಜ್ಞಾನದ ಸಹಾಯದಿಂದ ಕೆಲಸ ಮಾಡಬೇಕಾದ್ರೆ ರಾಮದೇವರು ಹೇಗೆ ಮಾಡಿರಬೇಕು? ಇದನ್ನು ಸ್ವತಃ ಭಗವಂತ ಅದು ಹೋಗಿ ಸರಿಯಾಗಿ ವಾಪಸ್ ಬಂತು. ಈ ಚಂದ್ರಿಗೆ ಹೋದರೆ ಡೈರೆಕ್ಟ್ ವಾಪಸ್ ಬರೋದಲ್ಲ, ಮೂಮೆಂಟ್ ಬೇಕಾದಕ್ಕೆ ಚಂದ್ರ ಮೂವ್ ಆಗ್ತಾನೆ, ಭೂಮಿ ಮೂವ್ ಆಗುತ್ತೆ. ವಾಪಸ್ ಬರೋದು ಎಲ್ಲಿರಬೇಕಾದ್ರೆ ಅಲ್ಲಿ ವಾಪಸ್ ಬರಬೇಕದು, ಇದ್ದ ಜಾಗಕ್ಕೆ ವಾಪಸ್ ಬರೋದಕ್ಕೆ ಇದು ಮೂವ್ ಆಗ ಅದು ಮೂವ್ ಆಗಿಬಿಟ್ರೆ ಅಲ್ಲಿರಿ ಕಾಯ್ತೀರಿ ಬರ್ತೀವಿ ಅಂತ ಹೇಳಿಬಿಡ್ತೀವಿ ನಾವು. ಅವ್ರು ಎಲ್ಲೋ ಕಾಯ್ದು ಎಲ್ಲೋ ಹೋಗ್ತಿರ್ತೀವಿ, ಮತ್ತೆ ಸಿಗೋದೇ ಇಲ್ಲ ಅವ್ರು ಹೋದವರು. ಇದು ಸ್ವಲ್ಪದ ಹುಡ್ಕೊಂಡು ನಮಗೆ ಕಷ್ಟ. ಅವ್ರು ವಿಜ್ಞಾನಿಗಳು ಹೇಗೆ ಪ್ಲಾನ್ ಮಾಡ್ತಾರೆ ಅಂತ ಕೇಳಿದರೆ, ಕರೆಕ್ಟಾಗಿ ಲ್ಯಾಂಡ್ ಆಗಬೇಕು ವಾಪಸ್ಸು, ಆ ಪರ್ಪಸ್ ಸರ್ವ್ ಮಾಡಿ ಲ್ಯಾಂಡ್ ಆಗಬೇಕು. ಮತ್ತು ಭಗವಂತ ಅದು ಕೆಲಸ ಎಂದೋ ಮಾಡಿ ತೋರಿಸಿದ್ದಾನೆ. ಅದು ಇನ್ಸ್ಟೆಂಟ್ ಹೋಗಿದ್ದು ಬಂದಿದ್ದಷ್ಟೇನೆ. ರಾಕ್ಷಸರ್ಗೊಂದು ವಾಪಸ್ ಸೇರುತ್ತಂತೆ. ನೀವು ಮೂಲರಾಮಾಯಣದಲ್ಲಿ ಇದೇಂತ ಹೇಳ್ತೀರಿ, ಮೂಲರಾಮಾಯಣ ಸಿಗೋದಿಲ್ಲ, ಆಚಾರ್ಯ ಮೂಲರಾಮಾಯಣದಲ್ಲಿ ಬರೆದಿದ್ದಾರೆ, ವಾಲ್ಮೀಕಿಗಳು ಬರೋದಿಲ್ಲ ಅಂತೀರಿ, ಮತ್ತೆ ಹೇಗೆ ನಂಬಬೇಕು? ನಮ್ಮ ಜನದ ಪ್ರಶ್ನೆ ಇದು. ಆಚಾರ್ಯ ಏನು ಹೇಳಿದ್ರು ಯಾಕೆ ನಂಬಬೇಕು ಅಂತ ಪ್ರಮಾಣ ಕೇಳ್ತಾರೆ. ಆಚಾರ್ಯ ಏನು ಹೇಳಿ ಯಾಕೆ ಬೇರೆಯವ್ರು ಹೇಳ್ಬಿಟ್ಟು ನೋಡಿದ್ರೆ ಅವನು ಹೇಳಿ ಪಂಪ ಹೇಳಿದ್ದಾನೆ ಪಾಪ, ಸುಳ್ಳೇ ಕೇಳ್ತಾನೆ ಅವನು, ಕುಮಾರವಾ ಸುಳ್ಳೇ ಕೇಳ್ತಾನೆ, ಆಚಾರ ಸುಳ್ಳು ಹೇಳ್ತಾರೆ. ಇದು ನಮ್ಮ ಜನ ತಿಳ್ಕೊಂಡಿರು. ಬೇರೆ ಯಾರು ಕೇಳಿದ್ರು ಪ್ರಮಾಣ ಕೊಡಬೇಕಾಗಿಲ್ಲ ಅವರು, ಆಚಾರ್ಯ ಏನೇ ಹೇಳಿದ್ರು ಪ್ರಮಾಣ ಕೊಡೋ ಎಕ್ಸ್ಪೆಕ್ಟ್ ಮಾಡ್ತಾರೆ. ಭಾಳ ಆಶ್ಚರ್ಯ ಅಂತ ನಿನ್ನ ನೆನಪಿರಲಿ ನಿಮಗೆ, ಆಚಾರ್ಯರಂತೆ ಪ್ರಮಾಣ ಯಾರು ಕೊಡೋದೇ ಇಲ್ಲ, ನೆನಪಿರಬೇಕು. ಅವ್ರು ಮಾತೆತ್ತಿದ್ರೆ ಒಂದಲ್ಲ ಮೂರಾಗಿ ಒಟ್ಟಿಗೆ ಕೊಟ್ಬಿಡ್ತಾರೆ ರೆಡಿ ಅಂತ ಹೇಳಿಬಿಟ್ಟು ಕೊನೆಗೆ ಹೇಳ್ತಾರೆ, ಇನ್ನು ಎಷ್ಟೋ ಪ್ರಮಾಣ ಇದೆ ಹುಡುಕ್ರಿ ಸಿಗುತ್ತೆ ಅಂತ ಹೇಳ್ತಾರೆ. ನೆನ್ನೆ ಹೇಳಿದ್ದೇನೆ, ಇತ್ಯಾದಿ ಅನಂತ ವಾಕ್ಯಾನಿ ದರ್ಶಿತಾನಿ ಸಂತೇವಾತ್ರೇ ವಿವಕ್ಷಿತೆ, ಇತ್ಯೇವ ಅನಂತ ವಾಕ್ಯಾನಿ ಸಂತೇವಾರ್ಥೇ ವಿವಕ್ಷಿತೆ ಕಾಣಿಸಿ ದರ್ಶಿತಾನ್ಯತ್ರ ದಿಂಗ್ಮಾತ್ರ ಪ್ರತಿಪತ್ತಯೇ. ತುಂಬ ಇದೆ, ಸ್ವಲ್ಪ ಮಾತ್ರ ತೋರಿಸಿದ್ದೇವೆ ಅಂತ ಹೇಳ್ತಾರೆ. ಇವತ್ತು ಭಾಸ ಅಂತ ಒಬ್ಬ ಕವಿ ಇದ್ದ, ನಾಟಕಕಾರ ಅವನು, ಕಾಳಿದಾಸರಿಗಿಂತ ಮುಂಚೆ ಇದ್ದವನು. ಅವನು ಅಭಿಷೇಕ ನಾಟಕ ಅಂತ ಬರೀತಾನೆ, ಫುಲ್ ಒಂದು ಶ್ಲೋಕ ಬರೀತಾನೆ, ಆ ಬಾಣ ಹೋಗಿ ವಾಪಸ್ ಬಂದಿದ್ದೇನೆ ಬರೀತಾನೆ. ಅಂದರೆ ಮೂಲರಾಮಾಯಣದಲ್ಲಿ ಇತ್ತು ಅಂತ ಹೇಳೋದಕ್ಕೆ ಎಷ್ಟು ದೊಡ್ಡ ಆಧಾರವಾಗಿ ನಮಗೆ ಸಿಗ್ತಾ ಇದೆ. ವಾಲ್ಮೀಕಿಗಳು ಬರೀಲಿಲ್ಲ, ಮೂಲರಾಮಾಯಣದಲ್ಲಿ ಬಂದಿದೆ, ಭಾಸ ಅದನ್ನು ಸ್ಪಷ್ಟ ಬರೆದಿದ್ದಾನೆ. ಬಾಣ ಹೋಗಿದ್ದು ವಾಪಸ್ ಬಂದಿದ್ದು, ನಮಗೊಂದು ಸಮಸ್ಯೆ. ವಾಲಿ ಅಷ್ಟು ಬಲಾಢ್ಯ ಏನೇನೋ ಹೇಳ್ತೀರಲ್ಲ, ಆ ಏಳು ವೃಕ್ಷ ಬಿಡಿಸಲಿಕ್ಕಾಗಲಿಲ್ಲ ಅವನ ಕೈಲೆ. ಇದ್ಯಾತಕ್ಕೆ ಈ ಪ್ರಶ್ನೆ? ಯಾವುದಕ್ಕೂ ಮತ್ತೆ ಆಚಾರ್ಯ ಉತ್ತರ ಕೊಡ್ತಾರೆ. ಅವು ಏನು ಗೊತ್ತಾ? ಮಹಾರಾಕ್ಷಸರುಗಳು, ಏಳು ಜನ ಮಹಾರಾಕ್ಷಸರುಗಳು, ಅವರೆಲ್ಲ ಕೂಡ ಬ್ರಹ್ಮದೇವರಿಂದ ವರ ತಗೊಂಡಿದ್ದಾರೆ. ಏನಂತ? ನಾವು ವೃಕ್ಷ ರೂಪದಲ್ಲಿ ಸಾಯಬಾರದು, ನಾವು ಕಲ್ಪಕಾಲ ಇರಬೇಕು, ಸಾಯಬಾರದು, ಅವಧ್ಯರಾಗಬೇಕು. ವೃಕ್ಷ ರೂಪದಲ್ಲಿದ್ದಾರೆ, ವೃಕ್ಷಗಳಿಗೂ ಜೀವ ಇದೆ, ವೃಕ್ಷಗಳಿಗೂ ಜೀವ ಇದೆ. ಹಾಗಿದ್ದರೆ ಹಾಗಿರಬೇಕು ನಾವು. ಹೋಗಿ ಸುಮ್ಮನೆ ಕೂತಿದ್ದಾರೆ, ಹೋಗಲಿ, ತಪಸ್ಸು ಮಾಡ್ತಾ ಇದ್ದಾರೆ. ವೃಕ್ಷದಲ್ಲಿ ಸೇರಿಕೊಂಡು ತಪಸ್ಸು ಮಾಡ್ತಾ ಇದ್ದಾರೆ. ಅವರೀಗ ವೃಕ್ಷದಲ್ಲಿ ಸೇರಿಸ್ಕೊಂಡು ತಪಸ್ಸು ಮಾಡ್ತಾ ಕೂತಿದ್ದಾರೆ. ಎಂಥ ವೃಕ್ಷವೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜಡ ಎಂದು ಚೇತನ ಆಗೋದಿಲ್ಲ, ಚೇತನ ಎಂದು ಜಡ ಆಗೋದಿಲ್ಲ. ವೃಕ್ಷದೊಳಗೆ ಆ ಜೀವ ಸೇರಿಕೊಂಡಿದ್ದಾರೆ. ರಾಕ್ಷಸರುಗಳು ತಪಸ್ಸು ಮಾಡ್ತಾ ಇದ್ದಾರೆ. ಎಂಥ ತಪಸ್ಸು ಗೊತ್ತಾ? ಬ್ರಹ್ಮತ್ವಮಾಪ್ತುಂ ಅಚಲಂ ತಪಸ್ಸಿ ಪ್ರವಿಷ್ಠಾನ್. ತಗೊಂಡಿರೋದು ಬ್ರಹ್ಮದೇವರಿಂದ ವರ. ಅವ್ರಿಗೆ ಏನು ಬೇಕಾಗಿದೆ? ಬ್ರಹ್ಮ ಪದವಿನೇ ಬೇಕಂತ ಅವರಿಗೆ. ಇದರ ರಾಕ್ಷಸರು ಅಂತ ಕರೆಯೋದು ಇವರು. ಅದರಿಂದನೇ ವಾಲಿಗೆ ಏನು ಮಾಡಲಿಕ್ಕಾಗಿದ್ದಿಲ್ಲ. ಇಂದ್ರಾವತಾರನಾದ ವಾಲಿಗೆ ಸಾಧ್ಯ ಇರಲಿಲ್ಲ. ಪರಬ್ರಹ್ಮನಾದ ರಾಮದೇವರು ಕೊಂದು ಹಾಕಿದರು. ಈ ನಮಗೆ ಅರ್ಥ ಆಗುತ್ತೆ, ವಾಲಿ ಎಷ್ಟು ಬಲಾಢ್ಯ. ಇಂದ್ರಾವತಾರ, ಅವನಿಂದ ಆಗದೆ ಕೆಲಸವನ್ನು ಮಾಡಿದ ರಾಮ. ಇಂದ್ರಾದಿ ದೇವತೆಗಳಿಂದ ಉತ್ತಮ ಶಿವಧನುರ್ಭಂಗ ಅಲ್ಲಿ, ಸಾಲವೃಕ್ಷ ಭಂಗ ಇಲ್ಲಿ. ಶಿವಧನುರ್ಭಂಗವನ್ನು ಮಾಡಿ ತಾನು ಶಿವೋತ್ತಮ ಅಂತ ತೋರಿಸಿದ. ಇದನ್ನು ಮಾಡಿ ಇವರಿಗೆಂತ ಉತ್ತಮ ಅಂತ ತೋರಿಸಿದ. ಜೊತೆಗೆ ವಾಲಿಗಿಂತ ಉತ್ತಮ ಅಂತ ತೋರಿಸೋಕೆ ಒಂದು ಅರ್ಥ ಇದೆ. ವಾಲಿ ರಾವಣನನ್ನ ಅರಾಮತ್ ಹಿಡ್ಕೊಂಡಿದ್ದ. ಆ ಕಥೆ ಹೆಚ್ಚಳದಲ್ಲಿ ಸಂಕ್ಷಿಪ್ತವಾಗಿ ಇಷ್ಟೇ. ಹುಡ್ಕೊಂಡು ಹೋಗಿದ್ದ ರಾವಣ, ಎಲ್ಲರನ್ನೂ ಗೆದ್ದ, ವಾಲಿನೂ ಗೆಲ್ಲಬೇಕು ಅಂತ ಯೋಚನೆ ಮಾಡಿ ಬಂದ. ಕಿಷ್ಕಿಂಧೆಗೆ ಬಂದ, ವಾಲಿ ಇರಲಿಲ್ಲ. ಇಲ್ಲ ಅಂತ ಹೇಳಿದ್ರು. ಎಲ್ಲಿ ಹೋಗಿದ್ದಾನೆ ಅಂತ ಕೇಳಿದರು. ಅವ್ರು ಸಂಧ್ಯಾನೆ ಮಾಡಕ್ಕೆ ಹೋಗಿದ್ದಾನೆ ಅಂತ ಹೇಳಿದರು. ಎಲ್ಲೋದ್ರೂ ಸಂಧ್ಯಾನೆ ಬರುತ್ತೆ, ಅದೇ ಪದಿತೆ ಆಗುತ್ತೆ ಜನಗಳಿಗೆ. ಏನಾದ್ರು ಬಿಡಬೇಕಂದ್ರೆ ಬಿಡೋದಿಲ್ಲ. ಸಂಧ್ಯಾನೆ ಗಂಟು ಬಿತ್ತು ಹೋದ ಸೀದ. ಏನು ಮಾಡ್ತಾನೆ ಅವನೀಗ? ಈ ಮೂರು ಸಮುದ್ರಕ್ಕೆ ಹೋಗ್ತಾನೆ ಸಂಧ್ಯಾನೆ ಮಾಡಲಿಕ್ಕೆ. ಒಂದೊಂದವರಿಗೆ ಒಂದು ಸಮುದ್ರಕ್ಕೆ ಕೊಡ್ತಾನಂತೆ, ಇನ್ನೊಂದಕ್ಕೆ ಹೋಗ್ತಾನಂತೆ. ಈ ಲೋಟದಿಂದ ಆ ಲೋಟಕ್ಕೆ ಹಾಕ್ತಾನೆ. ನೂರು ಕಾರಣ ಹೇಳ್ತೇವೆ. ಇಲ್ಲಿಂದ ಅಲ್ಲಿಗೆ ಹಾಕ್ಲಿಕ್ಕೆ ಏನೇನೋ ಕಾರಣಗಳು. ಮೂರು ಸಮುದ್ರಕ್ಕೆ ಹಾರಿ ಅರ್ಗೆ ಕೊಡ್ತಿದ್ದಂತೆ ಪುಣ್ಯಾತ್ಮ. ಈಗ ತಕ್ಷಣ ಹೋದ್ರಲ್ಲಿ ಸಿಗ್ತಾನೆ ಅಂತ, ಇಲ್ಲೂ ಇನ್ನೊಂದು ಸಮುದ್ರಕ್ಕೆ ಹೋಗಿರ್ತಾನೆ ಅಂತ ಹೇಳ್ತಾರೆ. ರಾವಣ ಹೋದ, ಪುಷ್ಪಕ ಇತ್ತು ಅವನಿಗೆ, ಇಲ್ಲದವರು ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಅದು ಫಾಸ್ಟೆಸ್ಟ್ ವೆಹಿಕಲ್ ಅದು. ಹೋದ ರಾವಣ ಅರ್ಗೆ ಕೊಟ್ಕೊಂಡು ನಿಂತ್ಕೊಂಡಿದ್ದ ವಾಲಿ. ರಾವಣ ನೋಡ್ದ, ವಾಲಿ ಮೈಕಟ್ಟು ನೋಡಿದಾಗ ಗೊತ್ತಾಯ್ತು ಇವನು ಭಾರಿ ಸ್ಟ್ರಾಂಗ್ ಇದ್ದಾನೆ, ಓಪನ್ ವಾರ್ ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತು. ಏನಿದ್ರು ಮೋಸ ಮಾಡಬೇಕು ಅಂತ ಅನಿಸ್ತು. ಹುಟ್ಟಿ ಬೆಳೆದಿದ್ದ ಮೋಸದೊಳಗೆ ಪಾಪ ಅವನು. ಅವನು ಗರ್ಭದಾನವಾಗಿದ್ದೆ ಆ ಕಾಲದೊಳಗೆ. ಅವನಿಗೆ ರಾವಣ ಹುಟ್ಟಿದ್ದಂತ ಕೆಟ್ಟ ಸ್ಥಿತಿಯಲ್ಲೇನೆ ಹಿಂದಿನಿಂದ ಹೋಗ್ತಾನೆ. ವಾಲಿ ಭಾರಿ ಬುದ್ಧಿವಂತ, ಆ ಕಡೆ ಅರ್ಗೆ ನೀರಿಡ್ಕೊಂಡಿದ್ದಾನೆ. ಹಿಂದೆ ಯಾರೋ ಬರ್ತಿದ್ದಾರೆ ಗೊತ್ತಾಗುತ್ತಾಗಲೇ. ಸ್ವಲ್ಪ ಹಿಂದಕ್ಕೆ ಸರದು ಅವನ ಸೊಂಟ ತಾನು ಹಿಡ್ಕೊಂಡು ಬಿಡ್ತಾನಾಯ್ತು. ವಾಲಿ ರಾವಣಿಗಿಂತ ಮುಂಚೆ ತಾನು ಹಿಡಿದು ಅವನು ಹಿಡಿದು ಬಿಡ್ತಾನೆ. ಹಿಂದಿ ತೀರು ನೋಡೋದೇ ಇಲ್ಲ ಅವನನ್ನು. ಅಲ್ಲಿ ಇನ್ನೊಂದು ಸಮುದ್ರಕ್ಕೆ ಹಾರ್ತಾನೆ ರಾವಣನ ಸಮೇತ. ಅವನಿಗೆ ಎಷ್ಟು ಭಾರ ಇರಬೇಕು ರಾವಣ? ಎಷ್ಟು ಹೆಣಗಳು ಸಾಲಿದ್ರು ಸಾಲದು ಅಂತ ಭಾರ ಅವನು. ಇನ್ನೊಂದು ಸಮುದ್ರಕ್ಕೆ ಹಾರ್ತಾನೆ, ಅಲ್ಲಿ ಇನ್ನೊಂದು ಅರ್ಗೆ ಕೊಡ್ತಾನೆ. ಮತ್ತೊಂದು ಸಮುದ್ರಕ್ಕೆ ಹಾರ್ತಾ ಅಲ್ಲೊಂದು ಅರ್ಗೆ ಕೊಡ್ತಾನೆ. ಅವನ ಸಮೇತ ರಾವಣನ ಸಮೇತ ಕಿಷ್ಕಿಂಧೆಗೆ ವಾಪಸ್ ಬರ್ತಾನೆ. ಊರು ಹೊತ್ತಿ ಬರೋದು, ಅಲ್ಲಿ ಸ್ವಲ್ಪ ಸುಸ್ತಾಯ್ತಂತೆ ವಾಲಿಗೆ. ಅಷ್ಟು ಭಾರ ಹೊತ್ತು ಸುಸ್ತಾಯ್ತಂತೆ, ತಪ್ಪಂತ ಬಿಟ್ಟನಂತೆ, ತಪ ಅಂತ ಕೆಳಗೆ ಬಿಡ್ತಾನ ಅವನು. ಆಗ ಹಿಂದೆ ತಿರುಗಿ ನೋಡ್ತಾನೆ, ಯಾರು ನೀನು ಅಂತ, ಆಕೆ ಯಾರು ನೀನು ಅಂತ ಕೇಳ್ತಾನೆ. ರಾವಣ ಎದ್ನೆತ್ಕೊಂಡು ಹೇಳ್ತಾನೆ, ಯುದ್ಧದ ಪ್ರಶ್ನೆ ಇಲ್ಲೇ ಇಲ್ಲ, ಶೇಖ ಎಣಿಸ್ಕೊಡ್ತಾನೆ. ನೋಡು ನಾವಿಬ್ರು ಸ್ನೇಹಿತರಾಗಿಬೇಡ, ಹೆದರಿಕೆ ಆಗಿದೆ ಅವನಿಗೆ. ಅಕಸ್ಮಾತ್ ನೇನಾದರೂ ಇನ್ನು ಜೋರ ಹೊಡೆದ ಗತಿ ಏನಾಗ್ತಿತ್ತು ಅಂತ ರಾವಣನಿಗೆ ಭಾರಿ ಭಯ. ಕೈ ನಾವಿಬ್ರು ಸ್ನೇಹಿತರಾಗೋಣ ಅಂತ ಹೇಳಿಬಿಟ್ಟನಂತೆ. ಇಬ್ಬರು ಸ್ನೇಹಿತರಾಗಿಬಿಡ್ತಾರೆ. ವಾಲಿ ಒಪ್ಪಿಕೊಂಡ, ಇದು ಗಮನಿಸ್ಬೇಕು ನಾವು. ವಾಲಿ ಹೋಗಯ್ಯ ನಿನ್ನ ದರಿದ್ರ ಸೇವಾಸನ ಬೇಡ ಅಂತ ಹೇಳಬೇಕಾಗಿತ್ತು. ಆದರೆ ವಾಲಿ ಈರಿಟಾಗಿಬಿಡ್ತಾನೆ, ಇದು ವಾಲಿ ಮಾಡಿದ ತಪ್ಪಾಯಿತು. ಇದನ್ನು ಯಾಕೆ ತಿಳ್ಕೋಬೇಕು ಅಂದರೆ, ವಾಲಿ ವಧೆ ಯಾತಕ್ಕಾಯಿತು ಅಂತ ಹೇಳ್ಬೇಕು ತಿಳ್ಕೋಬೇಕಿತ್ತು. ವಾಲಿ ಒಪ್ಕೊಂಡ್ಬಿಡ್ತಾನೆ ಅದನ್ನು, ಇಬ್ರು ಸ್ನೇಹಿತರಾಗೋಣ ಅಂತ ಹೇಳಿದ ತಕ್ಷಣ. ಅದು ಎಂಥ ಸ್ನೇಹ ಗೊತ್ತಾ? ಎಲ್ಲ ಒನ್ ಬೈ ಟು ಅಂತ, ಅಂಥ ಸ್ನೇಹಿತ. ಬರೀ ಕಾಫಿ ತಿಂಡಿ ಎಲ್ಲ, ಎಲ್ಲ ಒನ್ ಬೈ ಟು. ವಾಲ್ಮೀಕಿಗಳು ಬರೀತಾರೆ, ಪ್ರತಿಯೊಂದು ಕೂಡ ರಾಜ್ಯ ಕೋಶ ಹೆಂಡರೇ ಒನ್ ಬೈ ಟು ಅಂತ ಹೇಳ್ಕೊಂಡಂತ ಆಶ್ಚರ್ಯ. ಇದನ್ನು ಒಪ್ಕೊಂಡ್ಬಿಟ್ಟಂತೆ ಯಾರು? ವಾಲಿ ಒಪ್ಕೊಂಡಂತೆ. ಎಂಥ ಇದು ಮಾಡಿದ ತಪ್ಪಾಯ್ತು. ರಾವಣನಿಗೆ ಹತ್ತಿರ ಬಂದ ಅಂದರೆ ರಾಮದೇವರು ದೂರ ಆದ ಅಂತ. ಹೋಟೆಲ್ಗೆ ಹೋದ ಅಂದರೆ ತೀರ್ಥ ಕ್ಯಾನ್ಸಲ್, ಏನು ಉಪಯೋಗ ಇಲ್ಲ ಅದರಿಂದ. ದೇವ್ರ ಪೂಜೆ ಹೋಟೆಲ್ಗೆ ಸರ್ ದೇವ್ರ ಪೂಜೆ ಮಾಡ್ಬೋದು ಅಂತ ಏನು ಅರ್ಥ ಅಲ್ಲಿಗೆ? ಕಥೆ ಮುಗೀತಾನೆ. ಒಂದು ನೀರು ಕುಡಿದ್ರು ಪೂಜಾಧಿಕಾರ ಕಳ್ಕೊಂಡ್ಬಿಡ್ತಾನೆ ಮನುಷ್ಯ. ರಾವಣನ ಸಹವಾಸ ಮಾಡೋದು ಒಂದೇ, ರಾಮದೇವರಿಂದ ದೂರ ಆಗೋದು ಒಂದೇನೆ. ಅಲ್ಲಿ ಯಾತಕ್ಕೆ ವಾಲಿ ಹಾಗೆ ಮಾಡೋದ ಅಂದರೆ ಅವನಿಗೂ ಭಯ. ನಾನೇನೋ ಬೈ ಚಾನ್ಸ್ ಮೊದಲು ಹಿಡಿದೆ ಪಾರಾದೆ, ಅವನು ಹೇಳಿದ್ರೆ ನನಗೆ ಗತಿ ಏನಾಗ್ತಿತ್ತು ಅಂದ್ಕೊಂಡ ವಾಲಿ. ಬ್ರಹ್ಮದೇವರ ವರ ಇದೆ, ಜೊತೆಗೆ ರುದ್ರದೇವರ ವರ ಇದೆ ಅವನಿಗೆ. ನನಗೆ ತಾಸು ಗೆದ್ದು ಗೆದ್ದಾಗಾಯ್ತಲ್ಲ, ಆದರೆ ಪಿಚ್ ಕೆಟ್ಟೋಗುತ್ತೆ ಅಂತಾರಲ್ಲ ಆ ಟೈಪ್. ಬೈ ಚಾನ್ಸ್ ನಾನು ಸಿಕ್ತು ಸರಿ ಹೋಯ್ತು ಅಂದರೆ ಏನು ಗತಿ ಆಗ್ತಿತ್ತು? ಅದಕ್ಕೆ ಯುದ್ಧ ಬೇಡದ ಒಪ್ಕೊಂಡ್ಬಿಡ್ತಾನೆ. ಇದು ರಾವಣನ ದೋಷನೂ ಆಯಿತು. ಇಲ್ಲಿ ಒಂದು ಗಮನಿಸಬೇಕು, ವಾಲಿಯನ್ನು ರಾವಣನನ್ನು ಗೆದ್ದವನು ವಾಲಿ ಎಂದ ಮೇಲೆ ಅಂಥ ವಾಲಿಯನ್ನು ರಾಮದೇವರು ಕೊಲ್ಲೋದಕ್ಕೆ ತಯಾರಾಗ್ತಿದ್ದಾರೆ. ಅಷ್ಟೇ ಅಲ್ಲ, ವಾಲಿ ಮಾಡದಾಗದ ಕೆಲಸ ಮಾಡಿದ್ದಾರೆ ಎಂದ ಮೇಲೆ ರಾಮದೇವರಿಗೆ ರಾವಣ ಯಾವ ಮೂಲೆ ಲೆಕ್ಕ ಆಗ್ತಾನೆ ಈಗ? ಆದ್ದರಿಂದಲೇ ರಾಮನಿಗೆ ಯಾರ ಸಹಾಯವೂ ಬೇಕಿಲ್ಲ. ಆಗ ಸುಗ್ರೀವ ನೋಡಿದ, ಭಾರಿ ಖುಷಿಯಾಯಿತು, ಸಾಷ್ಟಾಂಗ ನಮಸ್ಕಾರ ಮಾಡಿದ ರಾಮ. ನನ್ನ ನಂಬಿಕೆ ಬಂತೀಗ, ರಾಮದೇವರು ಹೇಳಿದ್ರು ಯುದ್ಧ ಕೊರಟ, ಯುದ್ಧ ಶುರುವಾಯಿತು ವಾಲಿ ಸುಗ್ರೀವರಿಗೆ. ಆ ಸಮಯದಲ್ಲಿ ವಾಲಿ ಜೋರ ಹೊಡಿತಿದ್ದಾನೆ ಸುಗ್ರೀವನನ್ನು. ಸುಗ್ರೀವ ನೋಡ್ತಾ ಇದ್ದಾನೆ, ರಾಮದೇವ್ರ ಬಾಣ ಈಗ ಬೀಳುತ್ತೆ ಆಗ ಬೀಳುತ್ತೆ ಅಂತೇಳಿ. ರಾಮದೇವ್ರ ಬಾಣ ಬೀಳಲಿಲ್ಲ, ವಾಲಿಯ ಪೆಟ್ಟು ಮಾತ್ರ ಜೋರಾಗಿ ಬಿಡ್ತಾನೆ ಇದ್ದು. ಹೆದರಿಕೆ ಆಯ್ತು ಅವನಿಂದ, ಹೋಗೇ ಬಿಡ್ತೇನೆ ಅಂತ ವಾಪಸ್ ಹೊಡಿಕೊಂಡ್ಬಿಡ್ತಾನೆ. ಒಂದು ರಾಮದೇವರು ಕೇಳ್ತಾರೆ, ರಾಮ ಯಾತಕ್ಕೆ ಹೊಡೆಯಲಿಲ್ಲ ವಾಲಿಯನ್ನು? ಅಶಕ್ತಿ ಅಂತ ಹೇಳಾಗಿಲ್ಲ, ಪ್ರೂವ್ ಮಾಡಿಬಿಟ್ಟಿದ್ದು ದೊಡ್ಡವನು ಅಂತ ನೀನು ಯಾಕೆ ಹೊಡೆಯಲಿಲ್ಲ ಅಂತ ಕೇಳ್ತಾನೆ. ಆಗ ರಾಮದೇವರು ಏನು ಉತ್ತರ ಕೊಡ್ತಾರೆ, ಇದೊಂದು ದೊಡ್ಡ ಸಮಸ್ಯೆ, ತಕ್ಷಣ ಅರ್ಥ ಆಗೋದಿಲ್ಲ. ರಾಮದೇವರು ಕೊಟ್ಟು ಹೊರಗಿನ ಉತ್ತರ ಏನು ಗೊತ್ತಾ? ವಾಲಿ ಸುಗ್ರೀವ ನೀವಿಬ್ಬರು ಹೇಗಿದ್ದೀರಿ ಗೊತ್ತಾ? ಸುಗ್ರೀವ ನಿಮ್ಮ ಅಣ್ಣ ವಾಲಿ ನೀವಿಬ್ಬರು ಕೂಡ ಹೇಗಿದ್ದೀರಿ ಅಂದರೆ ಒಬ್ಬರನ್ನೊಬ್ರು ಪೂರ್ತಿ ಹೋಲ್ತಾ ಇದ್ದೀರಿ, ಅಣ್ಣ ತಮ್ಮ ಯಾರೊಂದು ಗೊತ್ತೇ ಆಗೋದಿಲ್ಲ ಹೇಗಿದ್ದೀರಿ ಇಬ್ಬರು ಕೂಡ. ಅದಕ್ಕೆ ನಾನು ಬಾಣ ರೆಡಿ ಮಾಡಿಕೊಂಡಿದ್ದೆ ಹೊಡಿಬೇಕು ಅಂಥೇಳಿ. ಆದರೆ ನೋಡ್ತಿದ್ದೇನೆ ನನಗೆ ಭಯ, ಯಾರು ವಾಲಿ ಯಾರು ಸುಗ್ರೀವ ಗೊತ್ತಾಗ್ತಾ ಇಲ್ಲ, ನಾನು ವಾಲಿ ಅಂತ ಬಾಣ ಹೊಡೆಯೋದು ನಿನಗೆ ಬಂದು ಬೀಳೋದು, ನನ್ನ ಗತಿ ಏನಪ್ಪ ಆಮೇಲೆ ರಾಮದೇವರು ಅಂದ್ರಂತೆ. ಸುಗ್ರೀವ ಸದ್ಯ ಬಿಡ್ತದೆ ಒಳ್ಳೆಯದಾಯ್ತು ಅಂದ್ಕೊಂಡ್ಬಿಟ್ಟನಂತೆ. ಇಷ್ಟು ಹೊರಗಿನ ಉತ್ತರ ಅಷ್ಟೇ ಇದೆ. ಈ ಉತ್ತರ ನಂಬಿಕೊಂಡ್ರೆ ನಮ್ಮ ಗತಿ ಏನಾಗ್ತಿತ್ತು? ಒಂದು ಕಿಲೋಮೀಟರ್ ದೂರದಿರೋ ವಾಲಿ ಸುಗ್ರೀವರೇ ರಾಮನಿಗೆ ಗೊತ್ತಾಗೋದಿಲ್ಲ, ನಾವು ಎಲ್ಲೆಲ್ಲೋ ಇದ್ದೇವೆ ಅನಂತ ಜೀವರು, ನಮ್ಮನ್ನು ದೇವರು ಕನ್ಫ್ಯೂಸ್ ಮಾಡಿಕೊಂಡ್ರೆ ಗತಿ ಏನಾಗಬೇಕು? ಯಾರೇ ಏಕಾದಶಿ ಉಪವಾಸ ಮಾಡೋದು, ಯಾರಿಗೋ ಫಲ ಕೊಟ್ಬಿಡೋದು, ತಿಂದವನ್ನ ಮೋಕ್ಷ ಕಳಿಸೋದು, ಎಂತ ಗತಿ ಆಗುತ್ತೆ ಇದು? ಒಂದು ರಾಮ ಭಾರಿ ಕನ್ಫ್ಯೂಸಿಂಗ್ ನೇಚರ್ ಅಂತ ಏನು ಮಾಡಬೇಕಾಗ? ಆಚಾರ ಬರೀತ ದೋಷ ವರ್ಜಿ ತಮ್ಮ ಬ್ರಹ್ಮಸೂತ್ರ ಭಾಷ್ಯ ಆಗಬೇಕು. ರಾಮದೇವರಿಗೆ ದೋಷ ಇಲ್ಲ, ಏನಾದರೂ ದೇವರಿಗೆ ದೋಷ ಬಂತು ನಮ್ಮ ಕಥೆ ಮುಗೀತು. ಬರೀ ಗುಣಪೂರ್ಣ ಭಕ್ತಿ ಅಫೆಕ್ಟ್ ಆಗುತ್ತಾಗ ಸಾವಿರ ಗುಣ ಯಾರು ಹೇಳಿರ್ತಾರೆ, ಸ್ವಲ್ಪ ನೋಡಿ ಮನುಷ್ಯ ಎಡವಟ್ಟು ಒಂದು ಬಿಡ್ತಾರೆ, ಆಗಲೇ ನಮಗೆ ಆಗಿದ್ರೆ ದೂರಗಣ ಅನಿಸ್ಬಿಡ್ತದಾಗಲೇ. ಒಂದು ದೋಷ ಕಂಡ ತಕ್ಷಣ ನಾವು ಭಕ್ತಿ ಕಡಿಮೆ ಮಾಡ್ಕೊಂಡ್ಬಿಡ್ತೇವೆ. ದೇವರಲ್ಲಿ ದೋಷ ಇಲ್ಲ ಅಂತ ಯಾಕೆ ತಿಳ್ಕೋಬೇಕು ಅಂದರೆ ನಮ್ಮ ಭಕ್ತಿಗೆ ಲೋಪ ಆಗಬಾರದು, ಅದಕ್ಕಾಗಿ ತಿಳ್ಕೋಬೇಕು. ಆಚಾರ್ಯ ಹೇಳ್ತಾರೆ, ರಾಮದೇವರು ಹೇಳಿದ್ದು ಅವನಿಗೆ ಕಾರಣ ಅಷ್ಟೇ, ನಿಜವಾದ ಕಾರಣ ಅದಲ್ಲ. ಈ ಮಾತನ್ನು ಎಷ್ಟು ಇಡೀ ಲೋಕಕ್ಕೆ ಸಂದೇಶವನ್ನು ರಾಮದೇವರು ಕೊಡ್ತಿದ್ದಾರಂತ. ಇಲ್ಲಿ ಯಾತಕ್ಕೆ ರಾಮದೇವರು ಹೊಡಿಲಿಲ್ಲ ಅಂದರೆ, ವಾಲಿ ಸುಗ್ರೀವರು ಅಣ್ಣ ತಮ್ಮಂದಿರು, ಅಣ್ಣ ತಮ್ಮಂದಿರಲ್ಲಿ ಜಗಳ ಬಂದಾಗ ಮೂರನೇ ಮನುಷ್ಯ ತಕ್ಕ ತಲೆ ಹಾಕಬಾರದು ಅಂತ ಲೋಕಕ್ಕೆ ತೋರಿಸಕ್ಕೆ ರಾಮದೇವರು ಹಾಗೆ ಮಾಡಿದರು ಅಂತ ಹೇಳ್ತಾರೆ. ಅಣ್ಣ ತಮ್ಮಂದಿರ ಜಗಳ ಬಂದರೆ ತಸ್ಮಾನ್ನ ಬಂಧು ಜನಗೆ ಜನಿತೇ ವಿರೋಧೇ, ಬಂಧುಗಳಲ್ಲಿ ವಿಶೇಷ ಅಣ್ಣ ತಮ್ಮಂದಿರಲ್ಲಿ ಏನಾದರೂ ಕಲಹ ಬಂದಾಗ ಮೂರನೇ ಮನುಷ್ಯ ತಕ್ಷಣ ಹೋಗಿ ಒಬ್ಬನ ಪಾರ್ಟಿ ಹಿಡಿಬಾರದು. ಯಾತಕ್ಕೆ ಅಂದರೆ ದೀರ್ಘ ಸಹೋದರ ಗತಃ ನಭವೇದ್ಧಿ ಕೋಪ, ಅಣ್ಣ ತಮ್ಮಂದಿರ ಜಗಳ ತುಂಬ ದಿವಸ ಇರೋದಿಲ್ಲ, ಅಕಸ್ಮಾತ್ ಇದ್ರೂ ಕೂಡ ದೀರ್ಘೋಪಿ ಕಾರಣಮೃತೆ ವಿನಿವರ್ತತೇಚ, ಯಾವುದೋ ಒಂದು ಫೈನ್ ಡೇ ಇಬ್ಬರು ಒಂದಾಗಿಬಿಟ್ಟಿರ್ತಾರೆ, ಭಾರಿ ಜಗಳಾಡಿರ್ತಾರೆ ಅವರು ಒಂದಾಗಿಬಿಡ್ತಾರೆ ಅಷ್ಟೇ. ಅಷ್ಟು ಪುನರಂತಕಾಲೇ ಪ್ರಾಯೋ ನಿವೃತ್ತಿ ಉಪಗಚ್ಚತಿ ತಾಪಕಶ್ಚ, ಅಂತ್ಯಕಾಲದಲ್ಲಿ ಸಾಮಾನ್ಯ ಅಣ್ಣ ಸಾಯ್ತಾನಂತ ತಮ್ಮನ ಕಿವಿ ಬಿದ್ದರೆ, ತಮ್ಮ ಸಾಯ್ತಾನಂತ ಅಣ್ಣನ ಕಿವಿ ಬಿದ್ದರೆ ಎಲ್ಲ ಮರೆತು ಬಂದು ಬಿಡ್ತಾರಂತೆ. ಇದು ಸಣ್ಣ ತಮ್ಮಂದಿರ ಸೈಕಾಲಜಿ. ಅವರ ಒಂದು ಯಾವುದೇ ಒಂದು ಅಣ್ಣ ತಮ್ಮಂದಿರ ಜಗಳ ಅಂದರೆ ಅದು ಅವರವರ ಜಗಳ, ಇನ್ನೊಬ್ಬನ ತಲೆ ಹಾಕಬಾರದು ಅಂತ ಹೇಳೋದಕ್ಕೋಸ್ಕರ ರಾಮದೇವರು ಆ ರೀತಿ ಅವಕಾಶ ಕೊಡ್ತಿದ್ದಾರೆ ಹೊರತು ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ. ಇಲ್ಲಿ ಗಮನಿಸಬೇಕು, ನಾವು ಸ್ವಲ್ಪ ಯೋಚನೆ ಮಾಡಿದರೆ ಮಹಾಭಾರತಕ್ಕೆ ಹೋಗಬೇಕು. ಅರ್ಜುನ ಇದ್ದಾನೆ, ಅಲ್ಲಿ ಕೌರವರಿದ್ದಾರೆ, ಅರ್ಜುನ ಯುದ್ಧಕ್ಕೇನು ತಯಾರಾಗ್ತಾನೆ ನೋಡ್ತಾನೆ, ಕೃಪಯಾ ಪರಯಾವಿಷ್ಟ ವಿಷಯದನ್ನು ನಿಧಮ ಬ್ರವೀತ್, ಕೃಷ್ಣ ಯುದ್ಧ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾನೆ. ನೋಡಿದ್ರೆ ಅಣ್ಣ ತಮ್ಮಂದಿರ ಜಗಳ ಆಯ್ತು, ಸಾಲ್ವಾಗಲಕ್ಕೆ ಹೋಯ್ತು. ಈಗಾಗಲೇ ಆಚಾರ್ಯ ಹೇಳಿದ ಕಾರಣ ಕರೆಕ್ಟ್ ಆಗಿದೆ, ಅಷ್ಟೆಲ್ಲ ತಯಾರು ಮಾಡ್ಕೊಂಡು ಬಂದು ದುರ್ಯೋಧನ ಮಾಡಬಾರದನ್ನು ಮಾಡಿದ್ದಾನೆ, ಅಷ್ಟಾದ್ರೆ ಏನಂದ್ರೆ ಬಿಡ್ತಾನೆ ಕೃಷ್ಣ, ಯಾಕೆ ಪಾಪಗಳನ್ನು ಕೊಲ್ಲಬೇಕು? ಕುರೂನ ದ್ವಾಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರು ನಿಹೈವ ಭುಂಜೀಯ ಭೋಗಾನ್ ರುದಿರ ಪ್ರತಿಗ್ಧಾನ್. ಹಾಳಾಗಿ ಹೋಗ್ಲಿ ನಮ್ಮ ಪಾಡಿ, ನಾವು ಭಿಕ್ಷೆ ಬೇಡ್ಕೊಂಡಾರು ಬದುಕೋಣ, ಯಾಕೆ ಯುದ್ಧ ಮಾಡಬೇಕು ಅಂತ ಹೇಳಿಬಿಡ್ತಾನೆ. ಏನಾಯ್ತು ಅಣ್ಣ ತಮ್ಮಂದಿರ ಜಗಳಕ್ಕೆ ಏನಾಗುತ್ತೆ ಸಾಕ್ಷಿ ಅದು? ಅರ್ಜುನ ಅಂತ ಮಹಾನುಭಾವ, ಅರ್ಜುನ ಯಾರಿಲ್ಲಿ ವಾಲಿಯಾಗಿದ್ದವನೇ ಅರ್ಜುನ ಅಲ್ಲಿ, ಅಂದರೆ ಎಫೆಕ್ಟ್ ಏನಾಗಿದೆ ಈಗ? ಅಂಥ ಮಂದಿರಗಳನ್ನು ತಲೆ ಹಾಕ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿಬಿಡ್ತಾರೆ. ಎಷ್ಟೋ ಅಂಥ ಮಂದಿರ ಪೇಪರಲ್ಲಿ ಬರ್ತಾನೆ ಇರ್ತದೆ, ಕೊಂದಿದ್ದ ಕತೆ ಕೇಳ್ತೀವಿ ನಾವೀಗ. ಮತ್ತೆ ಯಾಕೆ ಹೀಗಾಯಿತು ಅಂದರೆ ಪ್ರಾಯೋ ನಿವೃತ್ತಿ ಬಗಚ್ಚೇತಿ, ಆಚಾರ್ಯರು ಪ್ರಾಯ ಅಂತ ಒಂದು ಪದ ಸೇರಿಸ್ತಾರೆ. ಅಂಥ ಮಂದಿರ ಜಗಳ ತುಂಬ ದಿವಸ ಇರೋದಿಲ್ಲ ಯಾವಾಗ ಅಂದರೆ ಅವರು ಯೋಗ್ಯರಾಗಿದ್ದರೆ ಅಂತ ಅರ್ಥ. ಇಲ್ಲದೆ ಹೋದರೆ ಅವ್ರ ಸತ್ರು ಹೋಗ್ಬೇಕಲ್ಲ, ಅವೇ ಲೆಕ್ಕೇನೆ ಇಲ್ಲ. ಯೋಗ್ಯರು ಇಬ್ಬರು ಯೋಗ್ಯರು, ವಾಲಿನೂ ಯೋಗ್ಯ ಸುಗ್ರೀವನೂ ಯೋಗ್ಯ, ಇಬ್ಬರು ಕೂಡ ದೇವತೆಗಳವರು. ಈತ ಚಕ್ಷುರಭಿಮಾನಿ, ಸಾಕ್ಷಾತ್ ಇಂದ್ರಿಯಾಭಿಮಾನಿ ವಾಲಿ, ಇಂದ್ರಾವತಾರ. ಆದ್ದರಿಂದನೇ ಯೋಗ್ಯರಲ್ಲಿ ನಡೆಯುತ್ತೆ, ಅಯೋಗ್ಯರಲ್ಲಿ ನಡೆಯೋದಿಲ್ಲ ಅಂತ. ಅವರೇ ಕೊಂದವರಿದ್ದರು ಡೆಲ್ಲಿ ಸಿಂಹಾಸನ ಆಡಿದವರಲ್ಲಿ ಹೆಚ್ಚಿನ ಅಪ್ಪನ ಕೊಂದವರು ಅಣ್ಣನ ಕೊಂದವರು ಅಂಥವ್ರು ಇದ್ದಾರೆ ಅದರೊಳಗೆ. ಆದ್ದರಿಂದ ಅವರಿಗೆ ಅಪ್ಲೈ ಆಗೋದಿಲ್ಲ, ಇದು ಸಾಮಾನ್ಯರ ಸಾತ್ವಿಕರಿಗೆ ಅನ್ವಯವಾಗುತ್ತೆ. ಅದಕ್ಕೆ ರಾಮದೇವರು ತೋರಿಸ್ತಾ ಇದ್ದಾರೆ. ಇದರಿಂದ ನಾವು ದೂರ ಇರಬೇಕು. ಅಣ್ಣ ತಮ್ಮಂದಿರ ಜಗಳದಲ್ಲಿ ನಾವು ಯಾರ ಪಕ್ಷ ವಹಿಸಬಾರದು ಅಂತ ಅರ್ಥ. ಅವ್ರು ಜಗಳಾಡಿದ್ರು ನಾವು ಜಗಳ ಆಡಿಸಬಾರದು, ನಿಲ್ಲಿಸಬೇಕು ಅಂತ ಅರ್ಥ. ನಾವು ಹಾಗಲ್ಲ, ಅಣ್ಣ ತಮ್ಮರು ಸರಿಯಾಗಿದ್ದರೆ ನೋಡಿ ಹೊಟ್ಟೆ ಉರ್ಕೊಂಡು ಇವನ ಮೇಲೆ ಚಾಡಿ ಹೇಳಿ ಅವನ ಮೇಲೆ ಚಾಡಿ ಹೇಳಿ ಇಬ್ಬರು ಹೊಡೆದಾಗಲ ಮಾಡಿ ಅವ್ರು ಸಾಯೋದು ಅನ್ಕೊಂಡು ನಾನು ಆನಂದ ಪಡ್ತಿರ್ತಾನೆ, ಅಬ್ಬಾ ದೇವರ ಸಾರ್ಥಕ ಆಯ್ತು ಅಂದ್ಕೊಂಡಿರ್ತಾನೆ. ರಾಮದೇವರು ಕಳಿಸಿದ ತತ್ವ ನೋಡಿಕೊಂಡ ಮೇಲೆ ಎಷ್ಟು ಹುಷಾರಾಗಿರ್ಬೇಕು ನಾವು. ನಮಗೆ ಸಾಧ್ಯವಾದರೆ ಒಂದು ಮಾಡಿ, ಇಲ್ಲ ದೂರ ಇರಿ ಅಷ್ಟೇ. ಒಂದು ಮಾಡಿದರೆ ಭಾರಿ ಪುಣ್ಯ, ಅದನ್ನು ಬಿಟ್ಟು ಈ ರೀತಿ ಮಾಡಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ಈತ ರಾಮದೇವರು ಅದಕ್ಕೆ ಅವತಾರ ಮಾಡಿರೋದವರು. ಇದೆಲ್ಲ ರಾಮದೇವರು ಯಾಕೆ ಬೇಕಾಗಿತ್ತು ಅಂದರೆ, ಮರ್ತ್ಯಾವತಾರ ಸ್ತಿಹ ಮರ್ತ್ಯ ಶಿಕ್ಷಣ ರಕ್ಷೋವಧಾಯವ ನ ಕೇವಲಂ ವಿಹೋಹೋ. ರಾಮದೇವರಿಗೆ ರಾಕ್ಷಸರು ಕೊಲ್ಲೋದು ಅಷ್ಟೇ ಉದ್ದೇಶ ಇದ್ದಿದ್ರೆ ಅವತಾರನೇ ಮಾಡಬೇಕಾಗಿದ್ದಿರೋ. ಅಲ್ಲಿಂದ ಸಂಕಲ್ಪ ಮಾಡಿದ್ರೆ ಸತ್ತೋಗ್ತಿದ್ದ ರಾವಣ. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ. ಯಾತಕ್ಕೆ ಅವತಾರ ಮಾಡ್ತಾನೆ ಅಂದರೆ, ರಾಕ್ಷಸರನ್ನು ಕೊಲ್ಲೋ ದೊಡ್ಡ ವಿಚಾರ ಅಲ್ಲ, ಭಕ್ತರಿಗೆ ಹೇಗೆ ಬದುಕಬೇಕು ಅಂತ ತೋರಿಸ್ಬೇಕು, ಅದಕ್ಕೆ ರಾಮದೇವರೆಲ್ಲ ಮಾಡಿ ತೋರಿಸ್ತಾರೆ ಅಂತ ಹೇಳ್ತಾರೆ. ಯಾತಕ್ಕೆ ದಶರಥನ ಮಾತು ಕೇಳ್ಕೊಂಡು ಬಂದರು, ಪಿತೃದೇವೋ ಭವ. ಯಾತಕ್ಕೆ ಅಲ್ಲೇ ಉದ್ಧಾರ ಮಾಡಿದರು, ಆರ್ತನ ಸಂರಕ್ಷಣೆ ಮಾಡಬೇಕು ಎಲ್ಲ ತೋರಿಸ್ತಾ ಬರ್ತಿದ್ದಾರೆ ರಾಮದೇವರು. ಆದ್ದರಿಂದಾನೇ ರಾಮದೇವರು ಆ ತತ್ವ ತೋರಿಸೋಕ್ಕೋಸ್ಕರ ಮಾತಾಡಿದರೆ ಹೊರತು ಬೇರೆ ಅಲ್ಲ. ಈಗ ನಾವು ಏನು ತಿಳ್ಕೊಂಡಿದ್ವಿ ಮೊದಲು, ರಾಮದೇವರ ಅಜ್ಞಾನ ಅಂತ ತಿಳ್ಕೊಂಡಿದ್ವಿ. ಈಗ ಅನ್ನಿಸ್ತಾ ಇದೆ ಎಷ್ಟು ಕರುಣಾಡು ರಾಮ, ಎಷ್ಟು ಲೋಕಗುರು ಅಂತ ಕೇಳ್ತಾರೆ. ಈತ ಲೋಕಗುರು ರಾಮ ಅಂತ ಭಕ್ತಿ ಜಾಸ್ತಿ ಆಗುತ್ತೆ. ಯಾವುದರಿಂದ ನಮ್ಮ ಭಕ್ತಿ ಕಡಿಮೆ ಆಗಬೇಕಾಗಿತ್ತೋ ಅದನ್ನು ಆಚಾರ್ಯ ಏನು ಮಾಡ್ತಾರೆ, ಈಗ ಭಕ್ತಿ ಹೆಚ್ಚು ಬರೆಸ್ತಾ ಇದ್ದಾರೆ. ಅದಕ್ಕೆ ಗುರುಗಳು ಅಂತ ಕರೀತಾರೆ. ದೇವರಲ್ಲಿ ಭಕ್ತಿ ಹುಟ್ಟಿಸಿದರೆ ಗುರುಗಳೇ ಹೊರತು ದ್ವೇಷ ಹುಟ್ಟಿಸಿದರೆ ಗುರುಗಳಲ್ಲ. ವಿಷ್ಣು ಭಕ್ತಿ ವಿಧಾನಾರ್ಥಂ ಸರ್ವಂ ಶಾಸ್ತ್ರಂ ಪ್ರವರ್ತತೆ. ಯಾವುದೇ ಶಾಸ್ತ್ರದ ಮುಖ್ಯವಾದ ಉದ್ದೇಶ ವಿಷ್ಣು ಭಕ್ತಿಯನ್ನು ಹೆಚ್ಚೋದಷ್ಟೇ. ಆ ದೃಷ್ಟಿಯಲ್ಲಿ ರಾಮದೇವರು ಮಾಡಿದ ಕೆಲಸ ಲೋಕೋತ್ತರವಾದ ಕೆಲಸ, ಇದು ಉತ್ತರ ಆಯಿತು. ಮುಂದೆ ಮತ್ತೆ ಹೋಗು ಸುಗ್ರೀವ ಈ ಸಲ ಹೊಡಿತೇನೆ ಅಂತೇಳಿ ಸುಗ್ರೀವ ಬಿಡೋದಿಲ್ಲ, ದಯವಿಟ್ಟು ರಾಮ ಹೊಡಿಬೇಕು ಅಂತ ಕೇಳ್ತಾನೆ. ಸುಗ್ರೀವ ಒಂದು ಚಾನ್ಸ್ ಕೊಟ್ಟರು ರಾಮದೇವರು, ಅವೆಲ್ಲ ಮಾಡ್ಕೊಳ್ಳಿಲ್ಲ. ಆಯಿತು, ಈ ಸಲ ಮತ್ತೆ ಹೋಗ್ತೀನಿ ರಾಮ ಅಂದರೆ ಹೋಗು ಅಂತ ಹೇಳ್ತಾನೆ. ಮತ್ತೆ ಒಂದು ತನ್ನ ಸಮಸ್ಯೆ ಸುಗ್ರೀವನ ಒಂದು ಕಾರಣ ಕೊಟ್ಟು ಜಕ್ಷವೇ ಮಾಡ್ಕೋಬೇಕಲ್ಲ. ಈಗ ಇವ್ರು ಗೊತ್ತಾಗಲಿಲ್ಲ ಅಂತಿತ್ತಲ್ಲ, ಗೊತ್ತಾಗಲಿಲ್ಲ ಅಂತ ಹೇಳಿದ್ದೀರ, ಮತ್ತೆ ಹೋದ್ರೆ ಮತ್ತೆ ಕನ್ಫ್ಯೂಷನ್ ಬಂದರೆ ಏನು ಮಾಡಬೇಕೀಗ? ಅದು ರಾಮದೇವ್ ಹೇಳ್ತಾರೆ, ಸುಗ್ರೀವ ಯೋಚನೆ ಮಾಡಬೇಡ, ಒಂದು ಕೆಲಸ ಮಾಡು, ಹನುಮಂತ ಬಾಯಿಲಿ ಈತನ ಗುರುತು ಹಾಕಿ ಏನಾರು ಒಂದು ಹೇಳ್ತಾ ಐಡೆಂಟಿಟಿ ಮಾರ್ಕ್ ಹಾಕಬೇಕು ಒಂದು ಏನಾರು ಒಂದು ನಮ್ಮ ಸುಗ್ರೀವ ಅಂತ ಗೊತ್ತಾಗಬೇಕು. ಅದು ಯಾರೋ ಹಾಕಬಾರ್ದು, ಹನುಮಂತನೇ ಹಾಕಬೇಕು ರಾಮದೇವ್ರು ಬರ್ತೀವಿ. ಮುದ್ರೆ ಯಾರೋ ಹಾಕಿಬಿಟ್ರೆ ಗತಿಯಲ್ಲಿ ಯಾರು ಹಾಕಬೇಕು ಅದನ್ನು? ಸಂಬಂಧಪಟ್ಟವ್ರು ಹಾಕಬೇಕು. ಯಾರೋ ಟೋಕನ್ ಕೊಟ್ಟರೆ ಯಾರೋ ಡಾಕ್ಟರ್ ಅಡ್ಮಿಷನ್ ಕೊಡೋದು, ಸಂಬಂಧಪಟ್ಟವ್ರು ಕೊಡಬೇಕು. ಹನುಮಂತ ನೀನು ಹಾಕಬೇಕು ಈಗ. ತಕ್ಷಣ ಹನುಮಂತೇವ್ರು ಹೋದ್ರಂತೆ ಒಂದು ಬಳ್ಳಿ ಬುಡ್ಕೊಂಡು ಕೊಳ್ಳಲ್ಲಿ ಹಾಕಿಬಿಡು, ಬಳ್ಳಿ ಅಷ್ಟೇ ಒಂದು ವನವಾಲೆಯನ್ನು ತಂದು ಹಾಕಿದ್ರಂತೆ ಸುಗ್ರೀವ. ಹೋಗು ನೀನು, ಹೋಗೀಗ ನೀನು ಅಂತ ನನಗೆ ಫಸ್ಟ್ ಕ್ಲಾಸ್ ಗೊತ್ತಾಗುತ್ತೆ. ಯಾತಕ್ಕೆ ಹನುಮಂತ ಹಾಕಿದ ಹಾರ ಯಾರು ಕೊಳ್ಳಲ್ಲಿರುತ್ತೋ ಅವನು ಸುಗ್ರೀವ, ಇಲ್ಲದೇ ಇದ್ದವನು ಅವನು ವಾಲಿ ಅಂತ ತಿಳ್ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರಂತೆ. ತಕ್ಷಣ ಹೊರಟಂತೆ ರಾಮದೇವರು ತೋರಿಸ್ತಾರೆ, ನನ್ನ ಭಕ್ತ ಅಂತ ಗುರುತು ಸಿಗಬೇಕಾದರೆ ನಿಮ್ಮ ಮುಖ ತೋರಿಸಿದ್ರೆ ಗುರುತು ಹಿಡಿಯೋದಿಲ್ಲ, ನಾನು ಹನುಮಂತ ಹಾಕಿದ ಹಾರ ಇದ್ರೆ ಮಾತ್ರ ಗುರುತು ಹಿಡಿತೇನೆ ಅಂತ ಹೇಳಿದ್ದಾರೆ. ಅದಕ್ಕೇನೆ ಇವತ್ತು ಹನುಮಂತ ದೇವರು ಒಪ್ಪದೆ ಹೋದರೆ ನಾವು ಭಕ್ತರು ಅಂತ ಪ್ರೂವ್ ಆಗೋದಿಲ್ಲ. ಮುಕುಂದ ಭಕ್ತಿ ಹರಿಭಕ್ತಿ ಗುರುಭಕ್ತಿ ಜಾಯಿ ಅಂತ ಏನು ಹೇಳ್ತಾರೆ, ಹನುಮಂತ ಅಕ್ಸೆಪ್ಟ್ ಮಾಡದೆ ಹೋದರೆ ದೇವರು ಒಪ್ಪೋದಿಲ್ಲ ಅಂತ ಹೇಳಿಬಿಡ್ತಾರೆ. ಇದರಿಂದ ಹನುಮಂತನ ಮೇಲೆ ಎಷ್ಟು ಪ್ರೀತಿ ಇದೆ, ಹನುಮಂತ ಅಕ್ಸೆಪ್ಟ್ ಮಾಡಬೇಕು ಅಂತಾನೆ ಇವತ್ತು ರಾಮದೇವರು ತೋರಿಸಿಕೊಡ್ತಾರೆ. ಸುಗ್ರೀವ ಕಾಣೋದಿಲ್ಲವಂತೆ ಸ್ವಲ್ಪ ಯೋಚನೆ ಮಾಡಿ. ಸುಗ್ರೀವ ದೊಡ್ಡ ವ್ಯಕ್ತಿ, ಅವನ ಕೊಳ್ಳಲ್ಲಿ ಹಾರ ಚಿಕ್ಕದು, ಹಾರ ಕಾಣಬೇಕು ಸುಗ್ರೀವ ಕಾಣಬೇಕು, ಸುಗ್ರೀವ ಕಾಣ ಲೆಕ್ಕ ಹಾಕಿ ನೋಡೋಣಂತೆ. ಹಾರ ಕಾಣುತ್ತೆ ಸುಗ್ರೀವ ಕಾಣೋದಿಲ್ಲಂತೆ ರಾಮದೇವರಿಗೆ. ಅಂದರೆ ಹನುಮಂತ ಹಾಕಿದ್ದು ಕಾಣುತ್ತೆ ಹೊರತು ಇನ್ನೊಂದು ಕಾಣೋದಿಲ್ಲ. ಅದಕ್ಕೆ ಆಚಾರ ಹೇಳ್ತಾರೆ, ನಾನು ರಾಮದೇವರಿಗೆ ಎಷ್ಟು ಪ್ರಿಯ ಅಂದರೆ, ಯಶ್ಯಾಹಂ ಆಪ್ತ ಆಪ್ತೇಭ್ಯ ಯೋಮಿ ಆಪ್ತ ತಮಸ್ಸದಾ. ನಾನು ಪರಮಾತ್ಮನಿಗೆ ಅತ್ಯಂತ ಆಪ್ತ, ದೇವರು ನನಗೆ ಅತ್ಯಂತ ಆಪ್ತ, ಇಬ್ಬರು ಪರಸ್ಪರ ಆಪ್ತರು ಅಂತ. ಜೀವರಾಗಿ ಜೀವೋತ್ತಮರಾಗಿ ಇವರು, ಸರ್ವೋತ್ತಮನಾಗಿ ಆತ, ಇಬ್ಬರಲ್ಲಿ ಅಂತ ಸಂಬಂಧ ಇದೆ. ತಕ್ಷಣ ಹೊರಟು ಇವತ್ತು ಹನುಮಂತ ಹಾಕಿದ ಮಾಲೆ ಹಾಕಿಕೊಂಡ ದೇವರು ಗುರುತಿಸ್ತಾನೆ ಅಂತ ಅರ್ಥ. ನಮಗೊಂದು ಮಾಲೆ ಬೇಕಲ್ಲ ಅಂತ ಕೇಳಿದರೆ, ಒಂದು ಪ್ರಮೇಯ ನವಮಾಲಿಕ ಅಂತಲೇ ಇದೆ ಅಂತ ಹೇಳಿದ್ದಾರೆ. ಶ್ರೀಮನ್ಮಧ್ವಮತೆ ಹರಿ ಪರತರ ಸತ್ಯಂ ಜಗತ್ ತತ್ವತೋ ಭೇದ ಜೀವಗಣ ಹರೇರನುಚರಾ ನೀಚೋಚ್ಚ ಭಾವಂಗತಾ ಅಂತ ಹೇಳ್ತಾ ಹೆಚ್ಚಾದಿ ಮುಂದೆ ವರ್ಣನೆ ಮಾಡ್ತಾರೆ. ಮುಕ್ತಿರ್ನೈಜ ಸುಖಾನುಭೂತಿ ಅಮಲಾ ಭಕ್ತಿಶ್ಚ ತತ್ಸಾಧನಂ ಹೆಚ್ಚಾದಿ ತೃತಯಂ ಪ್ರಮಾಣಂ ಅಖಿಲಾಮ್ನಾಯೈಕ ವೇದ್ಯೋ ಹರಿ. ಇದಕ್ಕೆ ಪ್ರಮೇಯ ನವಮಾಲಿಕ ಅಂತಲೇ ಹೆಸರು. ಅದು ವನಮಾಲಿಕ, ಇದು ನವಮಾಲಿಕ ಅಷ್ಟೇ. ಒಂಬತ್ತು ತತ್ವಗಳು, ಇದನ್ನು ಯಾರು ಹಾರ ಎಲ್ಲಿ ಹಾಕ್ಕೊಳ್ತಾರೆ? ಹೃದಯದೊಳಗೆ. ಹೃದಯದಲ್ಲಿ ಹಾರ ಹಾಕ್ಕೊಳ್ಳೋದು ಅಂದ್ರೇನು? ಮನಸ್ಸಿನಲ್ಲಿ ಗಟ್ಟಿ ಮಾಡಿಕೊಳ್ಳೋದು ಅಂತ ಅರ್ಥ. ಯಾರು ಆಚಾರ ಸಿದ್ಧಾಂತವನ್ನು ಗಟ್ಟಿ ಮಾಡಿಕೊಡ್ತಾರೆ? ಮಧ್ವರಾಯರ ಲೀಲೆ ನವರತುನದ ಮಾಲೆ, ವಿಜಯದಾಸರ ಮಾತು. ಮಧ್ವರಾಯರ ಬಂಟ ಜಗಕ್ಕೆ ನಂಟ, ಮಧ್ವರಾಯರ ಲೀಲೆ ನವರತುನದ ಮಾಲೆ. ಯಾರು ಮಧ್ವವಿದ್ಯೆ ಓದ್ತಾರೆ ಅದು ಹಾರ ಹಾಕ್ಕೊಂಡಾಗ, ಯಾರು ಸರೋಮೂಲ ಓದ್ತಾರೆ ಹಾರ ಹಾಕ್ಕೊಂಡ, ಅಂತ ಹಾರ ಹಾಕ್ಕೊಂಡವ್ರು ದೇವನ ಗುರುತಿಸ್ತಾನೆ ಹೊರತು ಬೇರೆ ಅಲ್ಲ. ನಮ್ಮ ಜನ ಇರ್ತಾರೆ ಲೈಫ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಹೋಗ್ಬೇಕಿದ್ದ, ನೀವೊಂದು ಹ್ಯಾಗೆ ಗುರುತಿಡಬೇಕ್ರಿ, ಅವ್ನು ಜವನ ಅಂತ ನಿಂತಿರ್ತಾನೆ, ಸರ್ಟಿಫಿಕೇಟ್ ತೋರಿಸ್ಬೇಕು ಅವ್ರಿಗೆ ತಮಾಷೆ ಅಂತ ಕೇಳಿದ್ರು. ಈ ಪದ್ಧತಿ ರಾಮದೇವರು ಹಾಕಿದ ಪದ್ಧತಿ ಇದು. ವ್ಯಕ್ತಿಗೆ ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯ ಯಾವುದು ಅಂದರೆ ಒಬ್ಬ ನಂಬಲರ್ಹವಾದ ವ್ಯಕ್ತಿ ಅವನು ಒಪ್ಪಬೇಕು. ಇದನ್ನು ರಾಮದೇವರ ಸಿದ್ಧಾಂತ ತೋರಿಸಿದ್ರು. ಮತ್ತೆ ಹೊರಟರು, ಯುದ್ಧ ನಡೀತು, ರಾಮ ಒಂದೇ ಬಾಣಕ್ಕೆ ಹೊಡೆದಾಗ್ತಾರೆ ವಾಲಿನ, ದಪ್ಪ ಅಂತ ವಾಲಿ ಬೀಳ್ತಾನೆ, ಅಲ್ಲಿಂದ ನಾನು ವಾಲಿ ಬೀಳ್ತಾನೆ ನಮ್ಮ ಸಮಸ್ಯೆ ಹೇಳುತ್ತೆ ಎಲ್ಲರಿಗೂ. ಓ ರಾಮದೇವರು ಭಾರಿ ಅನ್ಯಾಯ ಮಾಡಿಬಿಟ್ರು, ವಾಲಿನ ಕೊಲ್ಲಬಾರ್ದಾಗಿತ್ತು ಅಂತ ವಾಲಿ ಪರ ವಹಿಸ್ಬಿಡ್ತಾರೆ. ಒಟ್ಟು ರಾಮದೇವರು ಯಾರು ವಿರುದ್ಧನೋ ಅವ್ರ ಪಕ್ಷ ವಹಿಸೋದು ನಮ್ಮ ಸ್ವಭಾವ. ಯಾವಾಗ ಅಪೋಸಿಟ್ ಪಕ್ಷಗಳೆಲ್ಲ ಒಂದು ಗುರಿ ಮಾಡ್ಕೊಂಡಿರ್ತವೆ, ಏನಾದ್ರು ಒಂದಿದ್ದರೆ ಅಂತಲ್ಲಿ ಒಂದಾಗಿಬಿಡು. ರಾಮದೇವ್ರ ವಿರುದ್ಧ ಅಂದರೆ ನಮ್ಮ ಕೆಲಸ ಅಷ್ಟೇ. ಇದಕ್ಕೆಲ್ಲ ಉತ್ತರ ಏನು ಗಲಾಟೆ ಮಾಡ್ಕೋಬೇಕಾಗಿಲ್ಲ. ಸತ್ತವನು ಹೊಡಿಸ್ಕೊಂಡವನು ವಾಲಿ, ಹೊಡೆದವರು ರಾಮದೇವರು, ಅವರಿಬ್ಬರ ಮಧ್ಯೆ ಮಾತುಕತೆ ನಡೆಯುತ್ತೆ. ನಾವು ಕೇಳೋದಕ್ಕಿಂತ ಜಾಸ್ತಿ ವಾಲಿನೇ ಪ್ರಶ್ನೆ, ವಾಲಿ ತಕ್ಷ ಸತ್ತ ಹೋಗೋದಿಲ್ಲ, ಪ್ರಶ್ನೆ ಕೇಳಿ ಉತ್ತರ ತಗೊಂಡು ಸಾಯ್ತಾನೆ. ಆಮೇಲೆ ವಾಲಿ ಏನು ಕೇಳಿದ ಏನು ಉತ್ತರ ಕೊಟ್ಟರೆ ಸಾಕು ಅದಕ್ಕೆ. ಅದಕ್ಕೆ ಆಚಾರ್ಯ ಉತ್ತರ ಕೊಟ್ಟು ಬಿಡ್ತಾರೆ. ವಾಲ್ಮೀಕಿಯ ಉತ್ತರ ಇದೆ ಅದಕ್ಕೆ, ಆಚಾರ್ಯ ಉತ್ತರ ಇದೆ. ವಾಲ್ಮೀಕಿಯ ಉತ್ತರನೂ ಸರಿ, ಆಚಾರ ಉತ್ತರನೂ ಸರಿ. ವಾಲ್ಮೀಕಿಯ ಉತ್ತರ ಲೋಕದ ಉತ್ತರ, ಆಚಾರದ ಶಾಸ್ತ್ರದ ಉತ್ತರ, ಇಷ್ಟೇ ವ್ಯತ್ಯಾಸ. ವಾಲ್ಮೀಕಿಯ ಉತ್ತರ ಹೇಳ್ತಾರೆ, ನೋಡು ವಾಲಿ, ವಾಲಿ ರಾಮದೇವ್ರನ್ನ ಬೈತಾನೆ, ಭಾರಿ ಬಂದ ಬೈತಾನೆ. ರಾಮದೇವರು ತಪ್ಪು ಮಾಡಿದ್ರು ಏನು ಕೆಲಸ ಮಾಡ್ತಿದ್ರು ಗೊತ್ತಾ, ಹೇಗೂ ಸಾಯೋ ಮನುಷ್ಯ ಸ್ವಲ್ಪ ದೂರ ಇದ್ರೆ ಮೂ ಸತ್ತು ಹೋಗ್ತಿದ್ದೆ ಅಷ್ಟೇ. ತಕ್ಷಣ ವಾಲಿ ರಾಮದೇವ್ರ ಹತ್ರ ಬರ್ತಾರೆ, ತೋರಿಸ್ತಾರೆ ಇದರಿಂದ ಯಾತಕ್ಕೆ ಅಂತ ಕೇಳಿದರೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳಬೇಕಾಗಿದೆ ವಾಲಿಗೆ. ತಕ್ಷಣ ಬರ್ತಾರೆ, ಇವತ್ತು ಹಿಟ್ ಅಂಡ್ ರನ್ ಕೇಸ್ ಮಾಡ್ಬೋದಾಗಿತ್ತು ರಾಮದೇವರು, ಭಾಳ ದೂರ ಹೋದ್ರೆ ಮುಗಿದು ಹೋಗ್ತಿರ್ತಾರೆ, ದ್ರೌಪದಿ ಹೇಗೂ ಸತ್ತು ಹೋಗ್ತಿದ್ದೆ, ಯಾಕೆ ಹೋಗ್ತಿರ್ಬೇಕಾಗಿತ್ತು. ವಾಲಿಗೆ ಉತ್ತರ ಕೊಡಬೇಕು, ರಾಮದೇವ್ರ ಹತ್ರ ಹೋಗ್ತಾರೆ, ವಾಲಿ ಸಾಕಷ್ಟು ಬೈತಾನೆ, ರಾಮದೇವರು ಸುಮ್ಮನೆ ಇರ್ತಾರೆ. ವಾಲಿಯ ಪ್ರಶ್ನೆ ಎರಡೇ, ನನ್ನನ್ನು ಯಾತಕ್ಕೆ ಕೊಂದಿ ನೀನೀಗ, ನಾನು ಏನು ತಪ್ಪು ಮಾಡಿದ್ದೆ ಅಂತ ನನ್ನ ಕೊಂದಿ ಮೊದಲನೇದು. ಎರಡನೇದಾಗಿ ಮರೆಯಲ್ಲಿ ಇದ್ಕೊಂಡು ಯಾತಕ್ಕೆ ಕೊಂದೆ ಎರಡನೇದಿದ್ದು. ಎರಡು ಪ್ರಶ್ನೆ ಕೇಳ್ತಾನೆ ವಾಲಿ, ತಕ್ಷಣ ರಾಮದೇವರು ಉತ್ತರ ಕೊಡ್ತಾರೆ, ನೀನು ತಪ್ಪಿತಸ್ಥ ಅಲ್ವೇನೋ ಹೇಳಿ ಹಾಗಿದ್ರೆ ಅಂತ ಹೇಳಿದ್ದಾರೆ. ವಾಲ್ಮೀಕಿಯ ಪ್ರಶ್ನೆ ಪ್ರಶ್ನೋತ್ತರ ಇದು. ವಾಲಿ, ಸುಗ್ರೀವ ಏನಾಗಬೇಕು ನಿನಗೆ, ನಿನ್ನ ತಮ್ಮ ಸುಗ್ರೀವನ ಹೆಂಡತಿ ನಿನಗೇನಾಗಬೇಕು, ತಮ್ಮನ ಹೆಂಡತಿ ಹೌದಲ್ಲೋ, ಇದು ಹೊರಗಿನ ಸಂಬಂಧ, ಹೊರಗಿನ ಸಂಬಂಧ ತಗೋ. ತಮ್ಮ ಅಂದರೆ ಅಣ್ಣನಿಗೆ ಮಗ ಇದ್ದ ಹಾಗೆ, ತಮ್ಮನಿಗೆ ಅಣ್ಣ ಅಪ್ಪ ಇದ್ದ ಹಾಗೆ, ಜ್ಯೇಷ್ಠ ಭ್ರಾತ ಪಿತೃಸವಹ. ಸುಗ್ರೀವ ನಿನಗೆ ತಮ್ಮ ಮಗ ಇದ್ದ ಹಾಗೆ, ಅವನ ಹೆಂಡತಿ ನಿನಗೆ ಸೊಸೆ ಇದ್ದ ಹಾಗೆ, ಸೊಸೆ ಮಗಳಿದ್ದ ಹಾಗೆ, ಅವಳಿಂದ ಸಂಸಾರ ಮಾಡಿದ್ದೀಯಲ್ಲ, ನ್ಯಾಯನ ಅಂತ ಕೇಳಿದ. ಇಲ್ಲಿಗೆ ವಾಲಿ ಕಥೆ ಮುಗಿತು. ಶಾಸ್ತ್ರ ಹೇಳಿತು, ಯಾವ ಕಾಲಕ್ಕೂ ಕೂಡ ಸೊಸೆಯಂದ್ರ ಮಗಳಿದ್ದ ಹಾಗೆ, ನೀನು ರುಮೇನ ಎತ್ಕೊಂಡು ಬಂದು ಸಂಸಾರ ಮಾಡಿದ್ದೀಯಲ್ಲ, ನಿರಪರಾಧಿ ಅಂತ ಹೇಳ್ತೀಯಲ್ಲ, ಸರಿನಾ? ಅಲ್ಲಿಗೆ ವಾಲಿ ಒಂದು ಪ್ರಶ್ನೆ ಮುಗಿತಾನೆ, ಸರಿ ರಾಮ, ನನ್ನ ಮನೆ ನಿಂತ್ಕೊಂಡು ಯಾತಕ್ಕೆ ಹೊಡೆದೇ ಆಗಿದ್ದೆ ಅಂತ ಕೇಳ್ತಾನೆ. ನೋಡು, ಯುದ್ಧವಾಗಿದ್ದರೆ ನಾನು ಹೇಗೆ ಬೇಕಾದ್ರೆ ಹೊಡಿಬೋದಾಗಿತ್ತು, ಇದು ನಾನು ಯುದ್ಧ ಮಾಡಿದ ಶಿಕ್ಷೆ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾನೆ. ಇವತ್ತು ಭರತ ರಾಜ, ಇದು ನಮ್ಮ ರಾಜ್ಯ, ಇದು ಭರತ ರಾಜ, ಭರತನ ಶಿಕ್ಷೆ ಮಾಡೋ ಹಕ್ಕಿದೆ. ನಾನು ಪ್ರತಿನಿಧಿ, ಭರತನ ಪ್ರತಿನಿಧಿ. ರಾಮ ಮಾತಾಡೋದು ನೋಡಿ, ಭರತ ರಾಮನ ಪ್ರತಿನಿಧಿ, ರಾಮ ನಾನು ಭರತನ ಪ್ರತಿನಿಧಿ. ಈಗ ತಪ್ಪಿದ ಶಿಕ್ಷೆ ಕೊಡಬೇಕು, ಅದು ಶಿಕ್ಷೆ ಕೊಟ್ಟಿದ್ದೇನೆ. ಶಿಕ್ಷೆ ಕೊಡಬೇಕಾದ್ರೆ ಹೇಗೆ ಬೇಕಾದ್ರೂ ಕೊಡಬಹುದು, ಯುದ್ಧ ಮಾತ್ರ ಮರೆಯಿಂದ ಮಾಡಬಾರದು. ಜನ ಗೊತ್ತಿಲ್ಲ, ಇದು ರಾಮದೇವ ಯುದ್ಧ ಮಾಡಲಿಕ್ಕೆ ಬಂದಿಲ್ಲ, ಶಿಕ್ಷೆ ಕೊಡ್ಲಿಕ್ಕೆ ಬಂದಿದ್ದೇನೆ ಈಗ, ಆದ್ದರಿಂದ ಹೊಡೆದೆ, ನೀನು ಕೇಳೋ ಹಾಕಿಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ವಾಲಿ ಕಥೆ ಮುಗಿದೋಯ್ತು. ಇವತ್ತಿಗೂ ಕೂಡ ಹೇಳ್ತಾರೆ, ನಮ್ಮ ಜನ ದೊಡ್ಡ ತತ್ವ ತಿಳಿಬೇಕು. ಕೆಲವರು ಪೂರ್ವಪಕ್ಷ ಮಾಡ್ತಾರೆ, ರಾಮದೇವರು ಹೊಡೆದಿದ್ದು ಒಂದು ತಪ್ಪು, ಮರೆಯಲ್ಲಿ ನಿಂತು ಹೊಡೆದು ಇನ್ನೊಂದು ತಪ್ಪು, ಯಾಕೆ ಎದುರು ನಿಂತು ಹೊಡಿಬಾರ್ದಾಗಿತ್ತು ಅಂತ ಕೇಳಿದರೆ ಒಂದು ಕಥೆ ಇದೆ. ಅದಕ್ಕೆ ವಾಲಿಗೆ ಒಂದು ವರ ಇತ್ತು, ಯಾರವನು ಎದುರು ನಿಂತ್ಕೊಡ್ತಾರೋ ಅವ್ರ ಬಲ ಎಲ್ಲ ವಾಲಿಗೆ ಹೋಗ್ತಿತ್ತು ಅಂತ ಒಂದು ವರ ಇತ್ತು. ಅದಕ್ಕೆ ರಾಮದೇವರು ಮರೆಯಲ್ಲಿ ನಿಂತ್ಕೊಂಡು ಹೊಡೆದು ಬಿಟ್ಟರು. ಇದೆಲ್ಲ ಕತೆ ಹೇಳ್ತಿರ್ತಾರೆ ಜೋರಾಗಿ, ಪಾಪ ರಾಮನಿಗೂ ಆಗ್ತಿತ್ತು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ವಾಲಿಗೆ ವರ ಇದ್ದಿದ್ದು ಸುಳ್ಳಲ್ಲ, ಅದಕ್ಕೆ ಎರಡು ಆಚಾರ್ಯರು ಋಗ್ಭಾಷ್ಯದಲ್ಲಿ ಆ ಮಾತು ಹೇಳ್ತಾರೆ, ವಾಲಿಗೆ ವರ ಇತ್ತು ಅಂತ ಹೇಳ್ತಾರೆ. ಟೀಕಾರಾಯರು ಟೀಕೆಯಲ್ಲಿ ಬರೀತಾರೆ, ವಾಲಿಗೆ ವರ ಇದ್ದಿದ್ದು ಹೌದು ಸತ್ಯ, ಏನು ಸಮಸ್ಯೆ ಇಲ್ಲ. ಆದರೆ ರಾಮದೇವರು ಅಫೆಕ್ಟ್ ಆಗೋದಿಲ್ಲ ಅದು ಒಂದು, ಯಾಕೆ ಬಲ ಯಾರ್ದಾರ ತಗೊಳಕ್ಕೆ ಬರುತ್ತೆ. ನಾವು ಎಂಥ ದೊಡ್ಡ ದೊಡ್ಡ ಪಾತ್ರೆ ಆಗ್ತಾ ಹೋದಂತೆ ನೀರು ಜಾಸ್ತಿ ಇಟ್ಕೋಬಹುದು, ಕರೆಕ್ಟೇ. ಸಮುದ್ರ ನೀರು ತುಂಬಿಕೊಳ್ಳೋ ಪಾತ್ರೆ ಅಂತ ಒಂದಿದೆಯಾ, ಸಮುದ್ರ ನೀರು ಖಾಲಿ ಮಾಡೋ ಪಾತ್ರೆ ಇದೆಯಾ? ವಾಲಿ ಪಾತ್ರೆ, ರಾಮ ಗುಣ ಸಮುದ್ರ, ಯಾರೋ ಹಿಡ್ಕೊಳ್ಳೋಕ್ಕಾಗುತ್ತಾ? ಸೊ ರಾಮದೇವರು ಅಪ್ಲಿಕಬಲ್ ಆಗೋ ವರ ಅಲ್ಲ ಅದು. ಅಂದಮೇಲೆ ವರದ ಕೆಲಸ ರೋಡ್ ಔಟ್. ಅದೇನು ಕಾರಣ ಇರಬೇಕಾಗಿದ್ರೆ ಅದಕ್ಕೆ ಅಷ್ಟೇ ಉತ್ತರ ಕೊಡೋದು, ಬೇರೆ ಬಿಟ್ಟು ಉತ್ತರ ಕೊಡೋದಿಲ್ಲ. ಆದರೆ ವಾಲ್ಮೀಕಿ ಉತ್ತರ ಶಿಕ್ಷೆ ಅಂತ ಅಷ್ಟೇ ಹೇಳಿಬಿಡ್ತಾರೆ. ಆಚಾರ್ಯ ಹೇಳ್ತಾರೆ, ಒಂದು ಆಧ್ಯಾತ್ಮಿಕ ಕಾರಣ ಇದೆ. ವಾಲಿ ಸುಗ್ರೀವನ ಹೆಂಡತಿ ಜೊತೆಗಿದ್ದಿದ್ದು ತಪ್ಪೇ, ಆದರೆ ಅದು ಶಾಸ್ತ್ರ ದೃಷ್ಟಿಯಲ್ಲಿ ಮಹಾಪರಾಧ ಅಲ್ಲ. ಹಾಗಿದ್ರೆ ಜನರು ತಪ್ಪು ಮಹಾಪರಾಧ ಅಲ್ಲ ಅಂತೇಳಿ ಹಾಗಿರಬೇಕು ಅಂತ ಅರ್ಥ ಅಲ್ಲ. ಮತ್ತೆ ಅದು ಅರ್ಥ ಏನು ಅಂದರೆ, ವಾಲಿ ಇಂದ್ರಾವತಾರ, ಇಂದ್ರಾವತಾರನಾದ ಆತನಿಗೆ ಸೋತ್ತಮ ದ್ರೋಹದ ಹೊರತು ಬೇರೆ ಪಾಪ ಬರೋದಿಲ್ಲ. ಶ್ರೇಷ್ಠಾಪರಾಧಾತ್ ನಾಣ್ಯ ದೋಷಸ್ಯ ಲೇಪ, ತೇಜೀಯಸಾಂ ನಿರ್ಣಯೋಯಂ ಹಿ ಶಾಸ್ತ್ರೇ. ಅಪರೋಕ್ಷ ಜ್ಞಾನಿಗಳಿಗೆ ಅಪರೋಕ್ಷ ಜ್ಞಾನ ಬಂದಾದ ಮೇಲೆ ಇದೆಯಲ್ಲ ಅವರಿಗೆ ಸೋತ್ತಮ ದ್ರೋಹ ಹೊರತು ಇನ್ಯಾವ ಪಾಪವೂ ಅಂಟೋದಿಲ್ಲ ಅವರಿಗೆ. ಆ ಸುಗ್ರೀವ ಸೋತ್ತಮನೇ ಅಲ್ಲ, ಇದರಲ್ಲಿ ತಮ್ಮ ಸ್ವರೂಪದಲ್ಲಿ ಸೂರ್ಯ ಎರಡರಲ್ಲೂ ಕಡಿಮೆ, ಆದ್ದರಿಂದ ಆತನ ದೋಷ ಬರೋದಿಲ್ಲ. ಲೋಕದ ದೋಷ ಉಂಟು, ಶಾಸ್ತ್ರದ ದೋಷ ಇಲ್ಲ ಆತನಿಗೆ. ಅದಕ್ಕೆ ನಾಹಂ ನಿರಾಗತ ಮತಾಗ್ರ ಜನಿಮ್ಮಹನೀಷಿ ಅಂತ ರಾಮದೇವರು ಹೇಳ್ತಾರೆ. ಮತ್ತೆ ಹಾಗಿದ್ದರೆ ಏನು ತಪ್ಪು ಮಾಡಿದ್ದ ವಾಲಿ? ಅದನ್ನು ಪುರಂದರದಾಸರು ಹೇಳ್ತಾರೆ, ಆಚಾರ್ಯ ಹೇಳಿದ್ದನ್ನ. ಏನು ಮಾಡಿದ್ದ ಗೊತ್ತಾ? ಹನುಮನ ನಂಬದ ವಾಲಿಯೂ ಬಿದ್ದ. ಹನುಮಂತನ ನಂಬದೇ ಹೋಗಿದ್ದಲ್ಲ, ಅದು ವಾಲಿ ಮಾಡಿದ ತಪ್ಪದು. ಅದಕ್ಕೆ ರಾಮದೇವರು ಕೊಂದಿದ್ದಾರೆ. ಅಲ್ಲ, ಹನುಮಂತನ ನಂಬದೇ ಹೋದರೆ ಪ್ರಾಣ ತೆಗಿಬೇಕಂದ್ರೆ ಹನುಮಂತ ಯಾರು? ಪ್ರಾಣದೇವರು. ಪ್ರಾಣ ಬಿಟ್ಟವರು ಏನಾಗಬೇಕು ಅಲ್ಲಿಗೆ? ಪ್ರಾಣನೇ ತೆಗಿಬೇಕಂತೆ. ಏನಾದರೂ ಹೋದ್ರೆ ಒಂದೊಂದು ಹೋಗುತ್ತೆ, ಪ್ರಾಣ ಹೋದರೆ ವ್ಯಕ್ತಿನೇ ಹೋಗ್ತಾನೆ, ಜೀವನೇ ಹೋಗಬೇಕಾದ್ರಿಂದ ಪ್ರಾಣದೇವರನ್ನು ಬಿಟ್ಟಿದ್ದಕ್ಕೇನೆ ವಾಲಿ ಸತ್ತ. ಇದು ಆಧ್ಯಾತ್ಮಿಕ ಕಾರಣ ಇದು. ಈ ನಮಗೆ ಅರ್ಥ ಆಗುತ್ತೆ. ನಮ್ಮ ಹುಡುಗರು ಏನ್ರಿ ಕೋಟ್ಯಂತರ ಸಂಪಾದನೆ ಹೇಳ್ತಾನೆ ಹೇಳ್ತಾರೆ, ಪ್ರಾಣದೇವರು ಬಿಟ್ಟಿದ್ದಾರೆ ಅಂದರೆ ಏನೂ ಇಲ್ಲ, ಪ್ರಾಣ ಬಿಟ್ಟ ಹಾಗೆ ಲೆಕ್ಕ ಅದು. ಮತ್ತು ಅರ್ಥ ಮಾಡ್ಕೋಬೇಕು. ಮತ್ತು ಉಸಿರಾಟ ಕೊನೆ ಪಕ್ಷ ಆಕ್ಸಿಜನ್ ಹಾಕೊಂಡ್ರೆ ಉಸಿರಾಡಬೇಕಲ್ಲ, ಅಷ್ಟಾರು ಉಸಿರಾಡಿ ಅಂತ ಹೇಳ್ತಾರೆ. ನೀರಾಡಕ್ಕೆ ಬರೋದಿಲ್ಲ, ಹೌದಲ್ಲ, ಆಕ್ಸಿಜನ್ ಹಾಕೊಂಡ್ರೆ ಉಸಿರಾಡಿ ಕೊನೆ ಪಕ್ಷ. ಇಲ್ಲದೆ ಹೋದ್ರೆ ಬದುಕಲಿಕ್ಕೆ ಆಗೋದಿಲ್ಲ ಮನುಷ್ಯ. ಪ್ರಾಣದೇವರನ್ನು ಬಿಟ್ಟು ಅವರ ಪ್ರಾಣ ಉಳಿಯೋದಿಲ್ಲ. ಅದಕ್ಕೆ ರಾಮದೇವರು ಕೊಂದು ಮನೇಲಿ ನಿಂತ್ಕೊಂಡು ಯಾತಕ್ಕೆ ಕೊಂದರು ಅಂತ ಕೇಳಿದರೆ, ವಾಲಿ ಭಕ್ತನೇ ರಾಮದೇವರು ಎದುರಿ ಕಂಡಿದ್ರೆ ಏನು ಮಾಡ್ತಿದ್ದು ಗೊತ್ತಾ? ಬಂದು ಪಾದೋ ಮಮ ಸಮೇಶ್ಯತಿ ಧ್ರುವಂ ಸಮೇಶ್ಯತಿ ನಿರ್ವಿಚಾರ. ರಾಮದೇವರು ನೋಡ್ತಿರ್ಲಿಕ್ಕೆ ಒಂದು ಕಾಲು ಹಿಡ್ಕೊಂಡ್ಬಿಡ್ತಾ ಇದ್ದ. ಹಿಡ್ಕೊಂಡು ಏನಾಗ್ತಿತ್ತು ಅಂದರೆ, ನಮಸ್ಕಾರ ಅಂದಮೇಲೆ ಕೊಳ್ಳಬಾರ್ದು, ಕೊಳ್ಳಬಾರ್ದು ನಮಸ್ಕಾರ ಮಾಡಿದವ್ರನ್ನ. ಅಭಯಂ ಅಂತ ಹೇಳ್ತಾರೆ, ಅಭಯ ಕೊಡಬೇಕಾಗ್ತದೆ. ಆದರೆ ವಾಲಿನ ಕೊಲ್ಲಲೇಬೇಕಾಗಿದೆ, ತಪ್ಪು ಮಾಡಿದ್ದಾನೆ. ಆದರೆ ಕಾಲು ಹಿಡ್ಕೊಂಡು ಕೊಳ್ಳಬಾರ್ದು, ಅದಕ್ಕೆ ಕಾಣಲಿಲ್ಲ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ. ಕಂಡ್ರೆ ಕಾಲು ಹಿಡ್ಕೋತಾನೆ ಅಂತ ಕಾಣಲಿಲ್ಲವೇ ಹೊರತು ಆ ತನ್ನ ಫಲ ಆತನಿಗೆ ಹೋಗುತ್ತೆ ಅಂತ ಭಯ ಇತ್ಯಾದಿಗಳ ಪ್ರಶ್ನೆ ಇಲ್ಲ, ಸೂಕ್ಷ್ಮ ವಿಚಾರ ಇದೆ. ಗೊತ್ತು, ಇಷ್ಟೆಲ್ಲ ರಾಮದೇವನ ಬೈತೇವಲ್ಲ, ನಾವೆಲ್ಲರೂ ಫಾಲೋ ಮಾಡ್ತಿರೋ ರಾಮದೇವರು ಮಾಡಿದ್ದೇನೆ ಫಾಲೋ ಮಾಡ್ತಿರೋದು. ಎಲ್ಲಿ ಗೊತ್ತಾ? ವಿದ್ಯಾರ್ಥಿ ಆನ್ಸರ್ ಸ್ಲಿಪ್ ಬರೆದು ಬಿಡ್ತಾರೆ, ಆಮೇಲೆ ಬುಕ್ ಕೊಡ್ತಾರೆ. ಹೆಸರು ಬರೀಬಾರದು ಫಸ್ಟ್, ಅವನು ನಂಬರ್ ಹಾಕಬೇಕು. ಯಾಕೆ ಗೊತ್ತಾಗಬಾರ್ದು ಯಾರು ಅಂತ ಹೇಳೋದಕ್ಕೋಸ್ಕರ. ನಂಬರ್ನ ಮತ್ತೇನು ಮಾಡ್ತಾರೆ, ಆಮೇಲೆ ಕೋಡ್ ನಂಬರ್ ಕೊಟ್ಬಿಡ್ತಾರೆ, ತೆಗೆದು ಹಾಕಿಬಿಡ್ತಾರೆ. ಕೋಡ್ ನಂಬರ್ ಕೊಡ್ತಾರೆ, ಕೋಡ್ ನಂಬರ್ ಕೊಟ್ಟು ವ್ಯಾಲ್ಯೂಯೇಷನ್ ಕೊಡ್ತಾರೆ. ಯಾತಕ್ಕೆ ವಿದ್ಯಾರ್ಥಿಗೆ ಯಾರು ವ್ಯಾಲ್ಯೂ ಮಾಡ್ತಾರೆ ಗೊತ್ತಾಗಬಾರ್ದು ಅಂದರೆ, ಇದನ್ನು ಏನು ಹೇಳಿದಾಗಾಯಿತು? ವಿದ್ಯಾರ್ಥಿಗೆ ಯಾರು ಯಾರು ಗೊತ್ತಾಗದಂತೆ ವ್ಯಾಲ್ಯೂ ಮಾಡ್ತಾರೆ. ವಿದ್ಯಾರ್ಥಿ ಏನು ಮಾಡಬೇಕು ಸರ್, ನಿಮಗೆ ಧೈರ್ಯನೇ ಇಲ್ಲ ವ್ಯಾಲ್ಯೂ ಮಾಡಲಿಕ್ಕೆ, ನಾನು ಎದುರು ಕುತ್ಕೊಂಡು ಮಾಡಿ ನೋಡೋಣ ಅಂತ ಕೇಳಿದರೆ, ಎದುರು ಕುತ್ಕೊಂಡು ಪಿಸ್ತೂಲ್ ತೆಗಿತಾನೆ ಒಂದಾಗ್ಬೋದು, ಅಥವಾ ಕಾಲು ಹಿಡ್ಕೊತಾನೆ ಇನ್ನೊಂದಾಗ್ಬೋದು. ಸಾರ್ ದಯವಿಟ್ಟು ನಮ್ಮ ಅಕ್ಕನಿಗೆ ಮದುವೆ ಆಗಿಲ್ಲ, ಅಪ್ಪನಿಗೆ ಸೀರಿಯಸ್ ಇದೆ, ಯಾರಿಗೂ ಪಾರ್ಶ್ವವಾಯಿ ಆಗಿದೆ, ದಯವಿಟ್ಟು ನಾನು ಪಾಸ್ ಮಾಡಿಬಿಡಿ, ನಿಮ್ಮ ವಂಶ ಉದ್ಧಾರ ಆಗುತ್ತೆ. ಬೇಸ್ರಿಗೆ ಆಶೀರ್ವಾದ ಮಾಡ್ತಾನೆ, ವಂಶ ಉದ್ಧಾರ ಆಗುತ್ತೆ, ದಯವಿಟ್ಟು ನಾನು ಫೇಲ್ ಮಾಡಬೇಡಿ. ಹೀಗೆ ಮಾಡಿದ್ರೆ ಎಂದಿ ವ್ಯಾಲ್ಯೂ ಮಾಡಬೇಕು? ಎಲ್ಲರ ಕಾರ್ಡ್ ಕೂತ್ಕೊಂಡ್ರೆ ಬರೆಯವರೇ ಹೋಗ್ಬಿಡ್ತಾರೆ. ಅವೇ ಅದಕ್ಕೇನು ಮಾಡ್ತಾರೆ? ಇಬ್ಬರಿಗೆ ಲಿಂಕೇ ಸಿಗಬಾರ್ದು, ಗೊತ್ತಿಲ್ಲದಾಗ ವ್ಯಾಲ್ಯೂ ಮಾಡಬೇಕು. ಇದನ್ನು ಮಾಡಿ ಬದ್ಧಾಸನೇ ಆಗಿ ಅಂದಮೇಲೆ ರಾಮದೇವರು ಏನು ಮಾಡಿದ್ರಲ್ಲ ಅದೇ ಕೆಲಸ ಎಲ್ಲರೂ ಮಾಡ್ತಿರೋ ಜಗತ್ತಿನೊಳಗೆ. ಇವತ್ತು ಹುಡುಗರ ಲೈಫ್ ಆ್ಯಂಡ್ ಡೆತ್ ಇದ್ದ ಹಾಗೆ, ಪಾಸು ಫೇಲುಗಳು. ಎದುರಿಗೆ ಕಾಣದೆ ಮಾಡೋ ಉದ್ದೇಶ ಏನು ಅಂದರೆ, ವ್ಯಕ್ತಿ ಪ್ರಧಾನ ಆಗಬಾರ್ದು, ಗುಣ ಪ್ರಧಾನ ಆಗಬೇಕಷ್ಟೇ. ಅದಕ್ಕೆ ಆ ಪದ್ಧತಿ ತಂದಿರೋದ್ರಿಂದ ರಾಮದೇವರು ಹಾಕಿಕೊಟ್ಟ ಪದ್ಧತಿ ಲೋಕಕ್ಕೆ ಮಾನ್ಯವಾದ ಪದ್ಧತಿ, ಅದು ಎಲ್ಲರೂ ಅನುಸರಣೆ ಮಾಡ್ತಕ್ಕಂಥ ಪದ್ಧತಿ. ಎಂದೂ ಕೂಡ ಆ ರೀತಿ ಅಕಸ್ಮಾತ್ ಹೋಗ್ಲಿ ಬಿಡಿ. ಕಣ್ಣಿಗೆ ಕಾಣ ವ್ಯಾಲ್ಯೂ ಮಾಡ್ದ, ಒಂದ್ಸತಿ ಕಾಲು ಹಿಡ್ಕೊಂಡ, ಅವನು ಗೋಳಾಟ ನೋಡಲಿಲ್ಲ, ಬಿಟ್ಟು ಆಗ ಪಾಸ್ ಮಾಡ್ತೀನಿ ಸರ್, ಮುಂದಿನ ಸತಿ ಮಾಡಬೇಡ ಅಂತಾರೆ. ಆಯಿತು ಸರ್ ಅಂದ್ಬಿಡ್ತಾನೆ, ಯಥಾ ಮತ್ತೆ ಮುಂದಿನ ಪರೀಕ್ಷೆ ಬರುತ್ತೆ, ಮತ್ತೆ ಪೇಪರ್ ಬರುತ್ತೆ, ಮತ್ತೆ ಕಾಲು ಹಿಡ್ಕೊಂಡ್ಬಿಡ್ತಾನೆ ಬಂದುಬಿಟ್ಟು. ಅಲ್ಲಯ್ಯ ಹೇಳಿದ್ನಲ್ಲ ಅಂತ ಕೇಳಿದ್ರೆ, ಹೌದು ಸರ್, ದಯವಿಟ್ಟು ಪಾಸ್ ಮಾಡಿಬಿಡಿ. ಆಗಲ್ಲ ಅಂದರೆ ಮತ್ತೆ ಬದಲಾಗಿ ಬಿಟ್ಟಿದ್ದೀರಿ ಅಂತ ಕೇಳ್ತಾನೆ, ಮುಗಿತಾ? ಅದೇ ಆರ್ಗ್ಯುಮೆಂಟ್. ಇವತ್ತು ಮಾಡಿ ಮತ್ತೆ ಮಾಡಿ ಅಂತಾರೆ, ಓದೋ ಅಭ್ಯಾಸನೇ ಬಿಟ್ಬಿಡ್ತಾರೆ, ಕಾಲಿಡಿ ಅಭ್ಯಾಸ ಮಾತ್ರ ಮಾಡ್ಕೋತಾರೆ ಹೊರತು ಓದೋದಿಲ್ಲ. ಅದು ದೇವ್ರು ಏನು ಮಾಡಿದ್ದಾರೆ ಗೊತ್ತೇ ಆಗಬಾರ್ದು. ಆರಿಸಿ ಮಾಡಿದೆ ಇಷ್ಟಾದ್ರೆ ಬುಡರು ಬಿಡದಲ್ಲಿ ಗೊತ್ತು ಮಾಡ್ಕೊಂಡು ಏನೋ ಮಾಡ್ಕೊಂಡ್ಬಿಡ್ತಾರೆ. ಅಂತ ಜನಗಳೇ ಇದ್ದ ವ್ಯವಸ್ಥೆ ಇದೆ, ಅದಕ್ಕೊಂದು ಬೇರೆ ವ್ಯವಸ್ಥೆ ಇದೆ. ಬರೆಯ ವ್ಯವಸ್ಥೆಗಿಂತ ಬರೀದೇ ಪಾಸಾಗೋ ವ್ಯವಸ್ಥೆ ಜಾಸ್ತಿ ಚಾಲ್ತಿಯಲ್ಲಿರೋ ಕಾಲ ಇದೆ. ಆ ಕ್ಷಣಕ್ಕೆ ಇದು ತೋರಿಸಿಕೊಡ್ತಾರೆ. ಇನ್ನೊಂದು ನೋಡಿರಬೇಕಾದ್ರೆ, ಶಿಕ್ಷೆ ಕೊಡಬೇಕಾದ್ರೆ ಯಾವಾಗಲೂ ಕೂಡ ಕಾಣದಂತೆ ಕೊಡೋದೆ ಪದ್ಧತಿ. ಮತ್ತು ಡಾಕ್ಟ್ರ್ ಮನೆ ಬಂದಿರ್ತಾರೆ, ಮಕ್ಕಳಿಗೆ ಔಷಧಿ ಕೊಡಬೇಕಾಗಿದೆ, ಇಂಜೆಕ್ಷನ್ ಕೊಡಬೇಕಾಗಿದೆ, ಮರಿ ನೋಡು ನೋಡು ಅಂತ ಚೀಟ್ ಕೊಟ್ಬಿಡ್ತಾರೆ, ಇಂಜೆಕ್ಷನ್ ಕೊಡ್ತಾರೆ. ರಾಮದೇವರು ಹಾಕಿಕೊಟ್ಟ ಪದ್ಧತಿ ಅದು. ಎದುರಿಕೊಳ್ಳಕ್ಕೂ ಬಿಡೋದಿಲ್ಲ, ಡಾಕ್ಟರ್ ತಾವು ಚುಚ್ಕೋಬೇಕಾಗುತ್ತೆ ಅಷ್ಟೇ. ಅಷ್ಟು ಅಡ್ಡಾಡೋ ಕೈ ತಂದು ಬಿಡ್ತಾರೆ, ಆ ಕಡೆ ನೋಡ್ತಾ ನೋಡ್ತಾ ಚುಚ್ಚು ಬಿಡ್ತಾರೆ. ಇನ್ನೂ ತಮಾಷೆ, ದೊಡ್ಡವರು ಕೂಡ ಇಂಜೆಕ್ಷನ್ ಕೂಡ ಈ ಕಡೆ ತಿರುಗ್ತಾರೆ, ಗೊತ್ತಾಯ್ತಾ? ಸೆಕ್ಬಂಡ್ ಇವರು ಕೂಡ ಈ ಕಡೆ ಡಾಕ್ಟ್ರಿ, ಅಷ್ಟು ಧೈರ್ಯ ಇರುತ್ತೆ, ಎಷ್ಟೋ ಇರ್ತದೆ ಆ ಕಡೆ ತಿರು, ಡಾಕ್ಟ್ರು ತಿರುಗ್ತಾರೆ ಪಾಪ ತಮಗೆ ಕೊಡ್ಬೇಕಾದ್ರೆ ಇನ್ನೊಬ್ರು ಕೊಟ್ಟರೆ. ಆ ಸಹಜ ಅದು, ಶಿಕ್ಷೆ ಕೊಡಬೇಕಾದ್ರೆ ಆ ಕಡೆ ನೋಡೋದಿಲ್ಲ. ಅದಕ್ಕೆ ರಾಮದೇವರು ತೋರಿಸಿಕೊಟ್ಟಿದ್ದಾರೆ. ಯಾತಕ್ಕೆ ಅಂದರೆ, ನೋವು ಕಡಿಮೆ ಆಗಲಿ ಅಂತ ಇನ್ನೊಂದು ಕಾರಣ. ಎದುರಿ ನೋಡ್ಬೇಕಾದ್ರೆ ನೋವು ಜಾಸ್ತಿ ಆಗುತ್ತೆ, ಹಿಂದಿನಿಂದ ಕೊಟ್ಟರೆ ನೋವು ಕಡಿಮೆ ಅನಿಸುತ್ತೆ. ಅಂದರೆ ಭಕ್ತವತ್ಸಲಾದ ಪರಮಾತ್ಮ ಇದೇ ದೇವರು ರಾವಣನ ಎದುರಿನಿಂದ ಹೊಡಿತಾನೆ. ರಾವಣನ ನೋವು ಜಾಸ್ತಿ ಆಗಬೇಕು, ಅವನಿಗೆ ನೋವು ಜಾಸ್ತಿ ಆಗಬೇಕು, ಎದುರಿನಿಂದ ಹೊಡಿತಾನೆ. ಭಕ್ತರನ್ನ ಕಾಣದೆ ಹೊಡಿತಾನೆ. ನಮಗೂ ದೇವರು ಶಿಕ್ಷೆ ಕಾಣದೇ ಅಂತ ಕೊಡ್ತಾನೆ ಅಂದರೆ ನೋವು ಕಡಿಮೆ ಆಗಲಿ ಅಂತ ಕೊಡ್ತಾನೆ ಅಂತ. ನಮಗೆಲ್ಲ ಶಿಕ್ಷೆ ಕೊಡೋದು ಭಗವಂತ ನೋವು ಕಡಿಮೆ ಆಗಲೇ ಕೊಡ್ತಾನೆ ಹೊರತು ಎದುರಿಕೊಂಡು ಕೊಡೋದಿಲ್ಲ. ನಾವು ಆದ್ರೆ ಎದುರಿಕೊಂಡು ಬಿಡು ನೋಡೋ ಧೈರ್ಯ ಇದ್ರೆ ದೇವ್ರನ್ನ ಕೇಳಬಾರದು ಅಷ್ಟೇನೆ. ಇನ್ನೂ ನೋವು ಜಾಸ್ತಿ ಆಗುತ್ತೆ ಹೊರತು ಅದರಿಂದ ಅಪರಾಧವಾಗುತ್ತೆ, ಸರಿಯಲ್ಲ. ಅಲ್ಲಿಗೆ ಮುಗಿತು. ಇಷ್ಟೆಲ್ಲವನ್ನು ಕೂಡ ರಾಮದೇವರು ವಾಲಿಗೆ ತೆಡ್ತಾ ಬಾಣ ಎದೆ ಹೊಡೆದಿದ್ದಾರೆ. ವಾಲಿ ಎದೆ ಬಾಣ ಸಿಕ್ಕಾಕೊಂಡಿದೆ. ವಾಲಿಗೆ ಅರ್ಥ ಆಯ್ತಂತೆ. ಯಾವಾಗಲೂ ಮೇಷ್ಠ ಏನು ಮಾಡಿ ತಪ್ಪೆಲ್ಲಿರುತ್ತಲ್ಲ ಗುರುತು ಮಾಡ್ತಾರಲ್ಲಿ, ತಪ್ಪಿದ್ದಲ್ಲಿ ಗುರುತು ಮಾಡಿ ಕೇರ್ಫುಲ್ ಆಗಿರು ಅಂತ ಹೇಳ್ತಾರೆ. ಏನಾಗಿತ್ತು ಗೊತ್ತಾ? ಈಗ ವಾಲಿ, ನಿನ್ನ ಹೃದಯದಲ್ಲಿ ನಿನ್ನ ಪ್ರಾಣದೇವರಿಗೆ ಜಾಗ ಕೊಟ್ಟಿಲ್ಲ, ಅದಕ್ಕೆ ಕೊಂದಿದ್ದೇನೆ ನಿನ್ನನ್ನ ಅಂತ ಹೇಳಿ ಬಾಣ ಹೊಡೆಗಿಟ್ಟಿದ್ದಾನೆ ಪರಮಾತ್ಮ. ಬಾಣ ಏನೇನು ಗೊತ್ತಾ? ಮುಖ್ಯ ಪ್ರಾಣ ಅಂತ ಅರ್ಥ. ಪಂಚಾತ್ಮಕೋ ಮಾರುತ ಏವ ಬಾಣ, ಮುಖ್ಯ ಪ್ರಾಣ. ಅದಕ್ಕೆ ಹೃದಯದಲ್ಲಿ ಬಾಣ ಇಟ್ಟುಬಿಟ್ಟಿದ್ದಾನೆ. ಎಷ್ಟು ಜೋರ ಆಗುತ್ತೆ, ಕಿತ್ತಕ್ಕೆ ಬರಬಾರದು, ಪ್ರಾಣದೇವರು ಮತ್ತೆ ಬಿಡಬಾರದು ನೀನಂತ ಹುಟ್ಟುಬಿಟ್ಟಿದ್ದಾರೆ. ಹಾಗೆ ವಾಲಿ ಅರ್ಥ ಮಾಡ್ಕೊಂಡು ಸತ್ತೋಗಿಬಿಡ್ತಾನೆ. ಆಮೇಲೆ ಏನಾಯ್ತು ಗೊತ್ತಾ? ವಾಲಿ ಈ ರೀತಿ ಸತ್ತನಲ್ಲ, ಕೊನೆಗೊಂದು ಮಾತು ರಾಮದೇವರು ಕೊನೆಯ ಮಾತು, ಅದನ್ನು ವಾಲ್ಮೀಕಿಗಳು ಬರೋದಿಲ್ಲ, ಆಚಾರ್ಯರು ಬರೀತಾರೆ. ವಾಲಿ ಇಷ್ಟೆಲ್ಲ ಉತ್ತರ ಕೊಟ್ಟಿದ್ದೇನೆ, ನಿನಗೆ ಉತ್ತರ ಸರಿ ಹೋಯ್ತೋ ಇಲ್ವೋ? ಸರಿ ಹೋಗಲಿಲ್ಲ ಅಂದರೆ ಯದಿ ವಾಂಚಿತ್ವಂ ಉಜ್ಜೀವಯಿಷ್ಯೆ, ಮತ್ತೆ ಬದಿಸಿಬಿಡ್ತೇನೆ ಅಂತ ಹೇಳಿಬಿಟ್ಟಿರ್ತ ರಾಮದೇವ್. ಇಂಥ ಶಕ್ತಿ ರಾಮದೇವರು ಇರಬೇಕಾದ್ರೆ ಸಾಕ್ಷಾತ್ ನಾರಾಯಣ ಅಂತ ಗೊತ್ತಾಗೋದಿಲ್ಲ. ಮತ್ತೆ ಬದುಕ್ತೇನೆ, ಒಪ್ತೇವ ಇಲ್ಲ ಅಂತ ಕೇಳಿದ್ರಂತೆ. ಇಲ್ಲ ರಾಮ, ಒಪ್ಪಿಗೆ ಆಯಿತು ನನಗೆ, ನನ್ನ ಪ್ರಾರ್ಥನೆ ಇಷ್ಟೇ, ನನ್ನ ಪಾಪ ಎಲ್ಲ ಹೋಯ್ತಾ ಅಂತ ಕೇಳ್ತಾರೆ. ನಿನ್ನ ಪಾಪ ಹೋಗಿದೆ ಅಂತ ರಾಮದೇವರು ಹೇಳ್ತಾರೆ. ಆಗ ರಾಮದೇವರ ತೊಡೆಯ ಮೇಲೆ ತಲೆ ಇಟ್ಟು ವಾಲಿ ಸತ್ತೋಗಿಬಿಡ್ತಾನೆ. ಇದು ವಾಲಿಯ ಸಾವು ಅಲ್ಲ, ಮುಂದೆ ವಾಲಿ ಏನಾಗ್ತಾನೆ ಗೊತ್ತಾ? ರಾಮದೇವರ ತೊಡೆಯ ಮೇಲೆ ತಲೆ ಇಟ್ಟು ಸತ್ತ, ರಾಮದೇವರ ತಡೆ ಮೇಲೆ ಆಡ್ತಕ್ಕಂಥ ಮಗನಾಗಿ ಹುಟ್ಟುತ್ತಾನೆ, ಕುಶನಾಗಿ ಹುಟ್ಟುತ್ತಾನೆ. ಎಲ್ಲಿಂದಲ್ಲಿ ಪ್ರಮೋಷನ್ ಲೆಕ್ಕ ಹಾಕಿ ಕಪಿರಾಜನಾಗಿದ್ದವನು ರಾಮರಾಜ್ಯಕ್ಕೆ ಉತ್ತರಾಧಿಕಾರಿ ಆಗ್ತಾನೆ. ಇಲ್ಲಿ ಸತ್ತ, ಅಲ್ಲಿ ಬದುಕಿದ. ವಾಲಿಯೇ ಕುಶನಾಗಿ ಹುಟ್ಟಿತ್ತು. ಅದು ರಾಮದೇವರು ಏನು ಮಾಡಿದ್ದೇರೆ? ಈಗ ವಾಲಿ ವಧೆಯ ಕಥೆ ಅಲ್ಲ ಇದು, ವಾಲಿಯ ಉದ್ಧಾರದ ಕಥೆ ಅಂತ ಹೇಳ್ತಾರೆ. ವಾಲಿಯ ಉದ್ಧಾರದ ಕಥೆ ಅಂತ ಹೇಳಿದ್ರು ಮೊದಲು ಇಡೀ ಜಗತ್ತಿನ ಇತಿಹಾಸದೊಳಗೆ ಇದು ವಾಲಿ ವಧೆಯಲ್ಲ, ವಾಲಿ ಉದ್ಧಾರ ಅಂತ ಹೇಳಿದ ಗುರುಗಳು ಮಧ್ವಾಚಾರ್ಯ ಒಬ್ಬರೇ ಒಬ್ಬರು ಅಂತ ಅರ್ಥ ಮಾಡಿಕೊಂಡ್ರೆ ಎಂಥ ವಿವರ್ಷೆ ಮಾಡ್ತಾರೆ ಆಚಾರ್ಯ. ಆಗ ವಾಲಿ ಬದುಕಿ ಅಕ್ಸೆಪ್ಟ್ ಮಾಡದೆ ಬದುಕಿಬಿಟ್ಟ. ಆಮೇಲೆ ನಿನ್ನೆ ಬಂದಿದೆ, ಅಗ್ನಿಯೇ ಸೀತಾಕೃತಿ ನಿರ್ಮಾಣ ಮಾಡಿಸಿದ್ದು ಸೀತಾದೇವಿ, ಮಾಡಿದ್ದು ಅಗ್ನಿ. ಅದಕ್ಕೋಸ್ಕರ ಏನು ಮಾಡಿದರಂತೆ? ಅಗ್ನಿ ಲವನಾಗಿ ಹುಟ್ಟುತ್ತಾನೆ. ಕುಶ ಲವಕುಶರು ಯಾರು ಅಂದರೆ ಇಂದ್ರ ಅಗ್ನಿಗಳೇ ಲವಕುಶರಾಗಿ ಹುಟ್ಟಿದ್ದು. ಇದು ರಾಮಾಯಣ, ಇದು ಮಧ್ವ ರಾಮಾಯಣ ಹೌದು, ವಾಲ್ಮೀಕಿ ರಾಮಾಯಣನೂ ಹೌದು. ತಮಾಷೆ ಅಂದರೆ ರಾಷ್ಟ್ರಪತಿ ಹೇಳಿದ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದ ಪುಸ್ತಕ ಏನು ಬರೀತಾರೆ ಗೊತ್ತಾ? ಅವರು ಲವಕುಶರು ಯಾರು ಗೊತ್ತಾ? ರಾವಣ ಕುಂಭಕರ್ಣರು ಸತ್ತು ಲವಕುಶರಾಗಿ ಹುಟ್ಟಿದ್ರು ಅಂತ ಹೇಳಿಬಿಡ್ತಾರೆ. ಕತೆ ಮುಗಿತಲ್ಲ ಅಲ್ಲಿ. ನಾವು ಆರಾಮಾಗಿ ರಾವಣ ಕುಂಭಕರ್ಣ ಬದುಕಿಬಿಟ್ರೆ ರಾಮದೇವ್ರ ಮಕ್ಕಳಾಗಿ ಹುಟ್ಟುಬಿಡ್ತೇವೆ ಅಂತ ಅರ್ಥ. ಈ ರೀತಿ ಬರೆದ್ರೆ ಗತಿ ಏನಾಗಬೇಕು? ಮೊದಲೇ ಜನ ಹೋಪ್ಲೆಸ್ ಇದ್ದಾರೆ, ಇದನ್ನು ಹೇಳಿದ್ರೆ ಗತಿ ಏನಾಗಬೇಕು? ಈಗ ನಮಗೆ ಅರ್ಥ ಆಗುತ್ತೆ, ಆಚಾರ್ಯರು ಬರೆದೇ ಹೋಗಿದ್ರೆ ನಮ್ಗೆ ಗತಿ ಏನೇನಾಗಬಹುದಾಗಿತ್ತು. ಇವತ್ತು ನೆನ್ಪಿಟ್ಕೊಂಡಿರಿ, ಇವತ್ತು ತಾತ್ಪರ್ಯ ನಿರ್ಣಯ ಇದೆ ಅಂತ ಪುಸ್ತಕಗಳು ಬೇಕಾದಷ್ಟು ಬರ್ತಾ ಇದೆ. ಆದರೆ ಓದಿದವರಿಗೆ ನಿಶ್ಚಿಂತೆಯಾಗಿ ಬದುಕಬಹುದು. ಓದದೇ ಇದ್ದವರದಲ್ಲಿ ಎಷ್ಟು ಕೆಟ್ಟೋಗಿರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಮಕ್ಕಳು ನಾಸ್ತಿಕರಾಗಿ ಇನ್ನೇನಾಗ್ತಾರೆ ಅವರು? ಅಂಥ ಪುಸ್ತಕ ಓದಿದ ಮೇಲೆ ಬುದ್ಧಿ ಹ್ಯಾ ಸರಿ ಇರುತ್ತೆ. ಆ ಪುಸ್ತಕ ಹಂಚೋದಕ್ಕೆ ವ್ಯವಸ್ಥೆ ಇದೆ. ಸರ್ಕಾರ ಅಂತ ಪುಸ್ತಕ ಫ್ರೀ ಹಂಚುತ್ತೆ ಗೊತ್ತಾ? ನಾಮಿನಲ್ ಪ್ರೈಸ್ 1 ರೂಪಾಯಿ 2 ರೂಪಾಯಿ ಹಂಚಿಬಿಡ್ತಾರೆ. ನಾವು ತಾತ್ಪರ್ಯ ಗೋವಿಂದ ಕೃಷ್ಣಾರ್ಪಣ ವಸ್ತು ಹೊರಗೆ ಬರೋದಿಲ್ಲ, ಅದರಿಂದಾಗಿನೇ ತತ್ವ ಹೊರಗೆ ಬರೋದಿಲ್ಲ. ಒರಿಜಿನಲ್ ಪ್ರಾಡಕ್ಟ್ ಅಲ್ಲೇ ಉಳ್ಕೊಂಡಿದೆ, ಡೂಪ್ಲಿಕೇಟ್ ಮಾರಾಟ ಆಗುತ್ತೆ ಅಂತಲ್ಲ ಹಾಗಾಗಿಬಿಟ್ಟಿದೆ ಈಗಾಗಲೇ. ಒರಿಜಿನಲ್ ಗುಡ್ಸೆಲ್ಲ ಡಂಪ್ ಆಗಿರೋದು, ಡೂಪ್ಲಿಕೇಟ್ ಮಾರಾಟ ಆಗ್ತಿರೋದು, ಅದೇನು ವಿಷ ಮಾರಾಟ ಅನ್ನೋದಾಗಿ ಇದನ್ನು ಅರ್ಥ ಮಾಡ್ಕೊಂಡು ಇವತ್ತಿನ ದಿವಸ ನಾವು ಜ್ಞಾನ ಪ್ರಸಾರ ಕಾರ್ಯ ಅಂದರೆ ನಾವು ಬದುಕು, ಇಡೀ ಸಮಾಜ ಬದುಕತಕ್ಕಂಥ ಕಾರ್ಯ ಅದು. ಇವತ್ತು ಮನುಷ್ಯ ಅನ್ನ ಇಲ್ಲದೆ ಹೋದರೆ ದೇಹ ಹೋಗುತ್ತೆ ಅಷ್ಟೇ, ತಪ್ಪಲ್ಲ, ಸಾಯ್ತಾನಷ್ಟೇ. ಜ್ಞಾನ ಇಲ್ಲದೆ ಹೋದರೆ ಅವನ ಜೀವನೇ ಹೋಗಿಬಿಡುತ್ತೆ, ಜನ್ಮ ಜನ್ಮದಲ್ಲಿ ಒದ್ದಾಡಬೇಕಾಗುತ್ತೆ. ಆದ್ದರಿಂದ ನಾನು ಅನ್ನಕ್ಕೆ ಕೊಡೋ ಪ್ರಾಶಸ್ತ್ಯ ಏನಿದೆಯಲ್ಲ ಅದಕ್ಕೆ ಕೋಟಿ ಪಟ್ಟು ಪ್ರಾಶಸ್ತ್ಯನ ಯಾವುದಕ್ಕೆ ಕೊಡಬೇಕು? ಜ್ಞಾನ ಕಾರ್ಯಕ್ಕೆ ಕೊಡಬೇಕು. ಅಂಥ ಕಾಲ ಬರದ ಹೊರತು ನಮ್ಮ ಜೀವನದ ಉದ್ಧಾರವಾಗೋದಿಲ್ಲ. ಆಚಾರ್ಯ ಬಿಡಿಸಿ ಬಿಡಿಸಿ ಎಲ್ಲವನ್ನು ಹೇಳುತ್ತಾರೆ. ವಾಲಿ ಮೃತನಾಗಿ ಉದ್ಧಾರವಾದ. ಮುಂದೆ ಒಂದು ಕಡೆ ನೋಡಿದರೆ ರಾಮದೇವರ ಮಾನ ಕುಶನಾಗಿ ಹುಟ್ಟಿದ, ಮುಗಿಲಿಲ್ಲ ಅಲ್ಲಿಗೆ. ಮುಂದೆ ಅರ್ಜುನನಾಗಿ ಹುಟ್ಟುತ್ತಾನೆ ಪುಣ್ಯಾತ್ಮ. ಒಂದೇ ರಥದಲ್ಲಿ ಕೃಷ್ಣ ಮುಂದೆ ಕೂಡ್ತಾನೆ, ಗೀತಾಮೃತವನ್ನು ಹೇಳ್ತಾನೆ. ನೆನಪಿಕೊಡಿ, ಇಲ್ಲಿ ಮೃತನಾಗಿದ್ದ, ಅಲ್ಲಿ ಗೀತಾಮೃತವನ್ನು ಕೇಳಿದ. ಯಾತಕ್ಕೆ? ವಾಲಿ ಅರ್ಥ ಮಾಡ್ಕೊಂಡು ಸತ್ತ. ಓಹೋ, ನಾನು ಹನುಮಂತನ ಬಿಟ್ಟಿದ್ದಕ್ಕೆ ಹೀಗಾಯಿತು ಅಂದ್ಕೊಂಡ, ಸಂಕಲ್ಪ ಇನ್ನು ಮೇಲೆ ಬಿಡಬಾರ್ದು ಅಂದ್ಕೊಂಡ. ಅಲ್ಲಿ ಅರ್ಜುನಾಗಿ ಹುಟ್ಟಿದಾಗ ಭೀಮನ ತಮ್ಮನಾಗಿ ಹುಟ್ಟಿಬಿಟ್ಟ. ಭೀಮ ಅಂದರೆ ಸಾಕ್ಷಾತ್ ಮುಖ್ಯ ಹನುಮಂತನೇ ಭೀಮಸೇನ, ಮುಖ್ಯ ಪ್ರಾಣ. ಆತನಿಗೆ ಡೈರೆಕ್ಟ್ ಬ್ರದರ್, ಮತ್ತೆ ಡೈರೆಕ್ಟ್ ಬ್ರದರ್, ಇಮ್ಮಿಡಿಯೇಟ್ ಬ್ರದರ್. ಮತ್ತೆ ಸ್ವಲ್ಪ ಗ್ಯಾಪ್ ಇದ್ರೆ ಏನಾಗೋದು? ಒಂದು ಬಿಟ್ಟು ತಮ್ಮ, ಒಂದು ಬಿಟ್ಟು ತಮ್ಮ ಆಗಬಾರ್ದು, ಡೈರೆಕ್ಟ್ ತಮ್ಮ ಆಗಬೇಕು ಅಂದರೆ ಸಾಕ್ಷಾತ್ ಅನುಯಾಯಿ ಆಗಬೇಕು. ಆಚಾರ್ಯ ಪವನೋಸ್ಮಾಕಂ ಆಗಿದ್ದರ ಫಲ ಕೃಷ್ಣ ಸಾರಥಿಯಾಗಿ ಬರ್ತಾನೆ. ಯಾವ ರಾಮ ಎದುರು ನಿಂತ್ಕೊಂಡು ಹೊಡೆದಿದ್ದ, ಆ ರಾಮ ಮುಂದೆ ಕೂತ್ಕೊಂಡಿದ್ದಾನೆ ಕೃಷ್ಣನಾಗಿ. ಈಗ ಯಾವ ರಾಮ ಆತನನ್ನು ಬೈದಿದ್ದ, ಇವತ್ತು ಹೊಗಳ್ತಾ ಇದ್ದಾನೆ ಅರ್ಜುನ, ಯೋಚನೆ ಮಾಡಬೇಡ, ಯುದ್ಧಸ್ವ ಚೇತಾಸಿ ರಣೇ ಸಪತ್ನಾನ್, ಗೆದ್ದೆ ಗೆಲ್ತು ಯುದ್ಧ ಮಾಡಯ್ಯ ಅಂತ ಹೇಳ್ತಾರೆ. ಸ್ವತಃ ಯುದ್ಧ ಮಾಡಿಸಿ ಗೆಲ್ಲಿಸಿಬಿಡ್ತಾನೆ ಭಗವಂತ. ಎಂಥ ಗೀತೋಪದೇಶ, ಎಂಥ ರಕ್ಷಣೆ! ಅಷ್ಟೇ ಅಲ್ಲ, ಆತನ ವಂಶವು ರಾಜ್ಯಾರಾಯ ಮಾಡ್ತಾನೆ. ಮತ್ತೆ ಅರ್ಜುನನ ಮಗ ಅಭಿಮನ್ಯು, ಅವನ ಮಗ ಪರೀಕ್ಷಿತ ರಾಜ, ಅವನ ರಾಜ್ಯಭಾರ ಮಾಡಿಸ್ತಾನೆ. ಎಷ್ಟು ಸಂಪತ್ತು ಅರ್ಜುನನಿಗೆ ಸಿಕ್ಕಿದ್ದು ಗೊತ್ತಾ? ಅದು ಏನು ತಪ್ಪು ತಿದ್ದುಕೊಂಡ್ಬಿಟ್ಟ ವಾಲಿಯಾಗಿದ್ದಾಗ ಅದನ್ನು ರಾಮದೇವರು ತಿದ್ದಿಸಿಬಿಟ್ರು, ಆ ಮೂಲಕ ಉದ್ಧಾರ ಆಗೋಗ್ತಾನೆ. ಇದು ವಾಲಿಯ ಸಂಪೂರ್ಣ ಉದ್ಧಾರದ ಕಥೆ ಅಂತ ತಿಳಿಸ್ತಾರೆ ಆಚಾರ್ಯರು. ಮುಂದೆ ಅನೇಕ ದಿವಸ ನಡೀತು. ತಕ್ಷಣ ರಾಮದೇವರು ಹೇಳ್ತಾರೆ, ನೋಡು ವಾಲಿ, ಸುಗ್ರೀವಾದಿನ ಪಟ್ಟಾಭಿಷೇಕ ಆಗುತ್ತೆ ಅಂತ ರಾಮದೇವರಿಗೆ ಹನುಮಂತೇವ್ರ ಕೈಯಲ್ಲಿ ಮಾಡಿಸಿ ಕಳಿಸ್ತಾರೆ. ಅದೊಂದು ಸ್ವಾರಸ್ಯನೇ. ನನ್ನ ಪಟ್ಟಾಭಿಷೇಕ ಮಾಡು ರಾಮ ಅಂತ ಕೇಳಿದ ತಕ್ಷಣ ಸುಗ್ರೀವ ರಾಮದೇವರು ಹೇಳ್ತಾನೆ, ಬರಹಾಗಿಲ್ಲ, ನನ್ನ ತಾಯಿ ವರ ಕೇಳಿದ್ದಾಳೆ, ವನವಾಸ ಮಾಡಬೇಕಾದ್ರೆ ಊರೊಳಗೆ ಹೋಗಬಾರ್ದು ಅಂತ ಅರ್ಥ. ಏಕಾಶಿ ಮಾಡಿ ಮಧ್ಯೆ ಮಧ್ಯೆ ತಿಂತಿದ್ರೆ ಏಕಾಶಿ ಆಗೋದಿಲ್ಲ, ಅದು ಅದಕ್ಕೆ ಪೂರ್ತಿ ವನವಾಸ ಮಾಡಬೇಕು. ನಾನು ಅದನ್ನ ಒಳಗೆ ಬರೋದಿಲ್ಲಪ್ಪ, ಅದು ಯೋಚನೆ ಮಾಡ, ಬರೋದಿಲ್ಲ ಅಂತ ಯೋಚನೆ ಮಾಡಬೇಡ, ನನ್ನ ಪ್ರತಿನಿಧಿಯಾಗಿ ಹನುಮಂತ ಬರ್ತಾನೆ ಅಂತ ಹೇಳ್ತಾನೆ. ಇದು ರಾಮದೇವರ ಮಾತಿತ್ತು. ಎಲ್ಲಿ ದೇವರು ಬರೋದಿಲ್ಲ ಅಲ್ಲಿ ಹನುಮಂತನ ಕಳಿಸ್ತಾನೆ ಅಂತ ಅರ್ಥ. ನಾನು ವನವಾಸ ಮಾಡ್ತಿದ್ದೇನೆ, ನಾನು ಬರಹಾಗಿಲ್ಲ, ಹನುಮಂತನ ಕಳಿಸ್ತೇನೆ. ಕಲಿಯುಗ ದೇವರು ಬರಹಾಗಿಲ್ಲ ಇಲ್ಲಿಗೆ, ಅದಕ್ಕೆ ಹನುಮಂತನ ಕಳಿಸ್ತಾನೆ, ಮಧ್ವಾಚಾರ್ಯ ಕಳಿಸ್ಕೊಡ್ತಾರೆ ಅಂತ ಅರ್ಥ. ಎಲ್ಲಿ ವಾಯು ಪರಮಾತ್ಮ ಬರೋದಿಲ್ಲ ಅಲ್ಲಿ ಹನುಮಂತ ದೇವರು ಬರಬೇಕು. ಅದು ವನವಾಸ, ಇದು ಕಲಿಯುಗ. ನಾಥ ಕಲವು ತ್ರಿಯುಗ ಹೂತಿ ರಣುದ್ದು ಹೂಷು ಬ್ರಹ್ಮಾಂಡಮಪ್ಯನವತಾರ ಮನಾದಿ ದಿಕ್ಷು. ಇದೆಲ್ಲ ಒಂದೆರಡು ಕಡೆ ತುಂಬ ಕಡೆ ಅಬ್ಸರ್ವ್ ಮಾಡಿ, ದೇವರು ತಾನು ಬರದೇ ಇರೋ ಜಾಗದೊಳಗೆ ಹನುಮಂತನ ಮಾತ್ರ ಕಳಿಸಿಕೊಡ್ತಾನೆ, ವಾಯುದೇವರನ್ನ ಕಳಿಸಿಕೊಡ್ತಾನೆ. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೈರಾನನೋ ಭುವನ ಜೀವನ ಮಾಬ ಭಾಷೆ. ಹಾಗೆ ಯಾಕೆ ಲಕ್ಷ್ಮಣನ ಕಳಿಸ್ಬೋದಾಗಿತ್ತಲ್ಲ ಅಂದರೆ, ಖಂಡಿತ ಕಳಿಸ್ಬೋದಾಗಿತ್ತು ಲಕ್ಷ್ಮಣನನ್ನು. ಆದರೆ ಹನುಮಂತನಿಗೆ ಮ್ಯಾಚ್ ಅಲ್ಲ ಲಕ್ಷ್ಮಣ, ಅದಕ್ಕೋ ಹನುಮಂತನೇ ಕಳಿಸಿಬಿಡ್ತಾನೆ ಅಂತ ಅರ್ಥ. ಲಕ್ಷ್ಮಣಗೆ ವನವಾಸ ನಿರ್ಬಂಧ ಇಲ್ಲ, ತಾನಾಗಿ ಬಂದಿದ್ದಾನೆ ಅಷ್ಟೇ ಲಕ್ಷ್ಮಣ, ವಾಲಂಟರಿಯಾಗಿ ಹೊರತು ಕೈಕೇಯಿ ವರ ಕೇಳಿಲ್ಲ ಲಕ್ಷ್ಮಣ, ಅಪ್ಲಿಕಬಲ್ ಅಲ್ಲ ಅದು. ಆದರೂ ಹನುಮಂತನೇ ಪ್ರಿಯನಾದ್ರಿಂದಾಗೇ ರಾಮದೇವರು ಹನುಮಂತನನ್ನೇ ಕಳಿಸಿಕೊಡ್ತಾರೆ. ಇದು ಅಲ್ಲಿ ನಡೆದ ಸಿದ್ಧಾಂತ. ಮುಂದೆ ರಾಮದೇವರು ಹೇಳ್ತಾರೆ, ನೋಡು ಸುಗ್ರೀವ, ಪಟ್ಟಾಭಿಷೇಕ ಅಂತೂ ಆಯ್ತು, ಯೋಚನೆ ಮಾಡಬೇಡ. ನೀನು 4 ತಿಂಗಳು ಚಾತುರ್ಮಾಸ್ಯ ಮುಗಿದು ಹೋಗಿಬಿಡಲಿ, ಆಮೇಲೆ ಸೀತಾನ್ವೇಷಣೆ ಶುರು ಮಾಡಬೇಕು ಅಂತ ಹೇಳಿಬಿಡ್ತಾನೆ. ಈ ರಾಮದೇವರು ಹೆಂಡತಿನ ಕಾಡ್ಕೊಂಡ್ರು ಅಂತ ಗೊತ್ತಾಗ್ತದೆ. ಈಗ ಹೆಂಡತಿಗಳು ನಾವು ಕಾಲ ಹುಡುಕ ಕಾಲ ಚಾತುರ್ಮಾಸ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಹುಡುಕ ಕಾಲ ಉಂಟಾ ಇದು ಒಂದೆಂದಾದರೂ ಕೂಡ. ರಾಮದೇವರ ಮಾತಿನಲ್ಲಿ ಗೊತ್ತಾಗುತ್ತೆ, ಕಳ್ಕೊಂಡವರಲ್ಲ ಇವರು. ಲೋಕಕ್ಕೆ ನಾಟಕ ಮಾಡ್ತಿದ್ದಾರೆ ಹೊರತು ಬೇರೆಯಲ್ಲ. ಆದರೆ ಅಣಿ ಮಾಡ್ಕೋ, ತಯಾರು ಮಾಡ್ಕೋ, ಮುಗಿದ ತಕ್ಷಣ ಹೊರಟು ಕಳಿಸ್ಬೇಕು ಅಂತ ಹೇಳಿದ ತಕ್ಷಣ ಸುಗ್ರೀವ ಏನು ಮಾಡ್ತಾನೆ, ಪೂರ್ತಿ ಮರ್ದೇ ಬಿಡ್ತಾನೆ ರಾಮನ ಕಾರ್ಯವನ್ನು ಪೂರ್ತಿಯಾಗಿ. ಅಥಾತಿ ಸಕ್ತೆ ಕ್ಷಿತಿಪೇ ಕಪೀನಾಂ ಪ್ರಭುಸ್ಮೃತೆ ರಾಮಕೃತೋಪಕಾರೇ ಪ್ರಸಹ್ಯತಂ ಬುದ್ಧಿಮತಾಂ ವರಿಷ್ಠ ರಾಮಾಂಘ್ರಿ ಭಕ್ತೋ ಹನುಮಾನುವಾಚ. ಹನುಮಂತೇವ್ರು ನೋಡ್ತಾರೆ, ಸುಗ್ರೀವ ಏನಿದ್ದು, ನೀನು ಮಾತು ಕೊಟ್ಟಿದ್ದೇನು, ಮಾಡ್ತಿರೋದೇನು? ರಾಮದೇವರು ನಿನ್ನ ಕೆಲಸ ಮಾಡಿಕೊಟ್ರು, ನೀನೇನು ಮಾಡಿಲ್ಲ ಇನ್ನೂ ಕೂಡ. ಈಗ ಮಾಡಿದರೆ ಗತಿಯೇನಾಗಬೇಕು? ಪ್ರಸಹ್ಯತಂ ಬುದ್ಧಿಮತಾಂ ವರಿಷ್ಠ ರಾಮಾಂಘ್ರಿ ಭಕ್ತ ಹನುಮಾನುವಾಚ ನ ವಿಸ್ಮೃತಿಸ್ತೆ ರಘುವರ್ಯ ಕಾರ್ಯೇ ಕಾರ್ಯ ಕಥಂಚಿತ್ ಸಹಿ ನೋಭಿಪೂಜ್ಯ. ರಾಮದೇವರ ಕೆಲಸವನ್ನು ಬಿಡಬಾರದು, ನೀನೇನಾದರೂ ಮಾಡದೆ ಹೋದರೆ ಬಲೇನಾಪಿ ಹಿ ಕಾರಯಾಮಿ, ನೀ ಮಾಡ್ತೀಯೋ ನಾನು ಮಾಡಿಸ್ದಂದು ಕೇಳಿದ್ರಂತೆ. ಆಗ ಭದೆಯಾಯಿತು ಸುಗ್ರೀವನಿಗೆ, ಹನುಮಂತ ತಪ್ಪಾಯಿತು ನಂದು ಅಂತ ಕೇಳ್ಕೊತಾನೆ. ಇದು ಗಮನಿಸಬೇಕು, ಸುಗ್ರೀವ ಸೂರ್ಯಾವತಾರ, ದಾರಿ ತಪ್ಪಿದ್ದಾನೆ, ಹನುಮಂತ ಎಚ್ಚರಿಸ್ತಾ ಇದ್ದಾನೆ. ಅಂದರೆ ಸೂರ್ಯಾವತಾರನಾದ ಸುಗ್ರೀವ ಸೋತ, ಹನುಮಂತ ಗೆದ್ದ ಅಂದಮೇಲೆ ಯಾರು ದೊಡ್ಡವರು? ಅಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಂತರಂಚ ದಿಶ್ಯಾದೃಶ್ಯಮ್ನೋ ವಿಷದಾಂ ಜಯಂತಿ ಮಧ್ವಸ್ಯ ಕೀರ್ತಿ ದಿನನಾಥ ದೀಪ್ತಿ. ಹನುಮಂತ ಸುಗ್ರೀವನನ್ನು ಮೀರಿಸಿದ, ವಾಯುದೇವರು ಸೂರ್ಯನ ಮೇಲಿದ್ದಾರೆ ಅಂತ ಅರ್ಥ. ಅದಕ್ಕೆ ನಾವು ಭಾರತೀಯರೋಣ ಮುಖ್ಯ ಪ್ರಾಣ ಅಂತರ್ಗತ ಸೂರ್ಯ ಅಂತ ಹೇಳೋದಿಲ್ಲ, ಸೂರ್ಯಾಂತರ್ಗತ ಭಾರತೀಯರೋಣ ಮುಖ್ಯ ಪ್ರಾಣ ಅಂತ ಹೇಳೋದು. ಅಷ್ಟು ಮೇಲಿದ್ದಾರೆ ವಾಯುದೇವರು. ಅರ್ಥ ಆಯಿತು ಹನುಮಂತ ಸುಗ್ರೀವನಿಗೆ, ಶರಣಾಗತನಾಗ್ತಾನೆ, ಹನುಮಂತೇವರು ಮಾಡಿಸ್ತಾರೆ. ಇನ್ನೊಂದು ಪ್ರಶ್ನೆ ಉತ್ತರ ಇದೆ ಇಲ್ಲಿ. ತುಂಬ ಜನ ತಪ್ಪು ತಿಳ್ಕೊಂಡಿರ್ತಾರೆ, ಹನುಮಂತ ಸೂರ್ಯನ ಶಿಷ್ಯ ಒಂದು ವಾದ, ಹನುಮಂತನ ಸೂರ್ಯನ ಶಿಷ್ಯ. ಆದ್ರಿಂದಾಗಿನೇ ಸುಗ್ರೀವ ನಿಂತ ಹನುಮಂತ ಕಡಿಮೆ ಅಂತ ಕೆಲವರು ವಾದ. ಅದಕ್ಕೆ ಉತ್ತರ ಕೊಡ್ತಾರೆ, ಹನುಮಂತ ಸೂರ್ಯನ ಶಿಷ್ಯನಲ್ಲ, ಆ ಸೂರ್ಯ ಮುಂದೆ ಕೂತ್ಕೊಂಡಿದ್ದನಲ್ಲ, ಹೌದು ಕೂತ್ಕೊಂಡಿದ್ದು ಹೌದು, ಓದಿದಂತೆ ಮಾಡಿದ್ದು ಹೌದು. ತರಣಿಗಭಿಮುಖವಾಗಿ ಶಬ್ದಶಾಸ್ತ್ರವ ಪಠಿಸಿ ಉರವಣಿಸಿ ಹಿಂದೆ ಮುಂದಾಗಿ ನಡೆದ ಪರಮ ಪವಮಾನ ಸುತ ಉದಯಾಸ್ತ ಶೈಲಗಳ ಭರದಿ ಏರಿದ ಗೀತ ಉಪಮೆಯು ಉಂಟೆ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿರಗುಣ ಸದ್ಧಾಮ ಶ್ರೀಮಧ್ವನಾಮ. ಅದು ಸತ್ಯವಾದ ಮಾತು. ಆದರೆ ಯಾತಕ್ಕೆ ಹೋಗಿತ್ತು ಅಂದರೆ, ಕೃಷ್ಣ ಸಾಂದೀಪಿನ್ಯಾಚಾರ್ಯ ಹತ್ರ ಹೋಗಿದ್ದ ಯಾತಕ್ಕೆ ಅಂದರೆ ಲೋಕ ಶಿಕ್ಷಣ ಮಾಡಲಿಕ್ಕೆ ಕಟ್ಟೆ ಹೊರತು ಕಲೀಲಿಕ್ಕಲ್ಲ. ಹನುಮಂತ ಸುಗ್ರೀವನ ಯಾತಕ್ಕೆ ಅಂದರೆ ಓದಲಿಕ್ಕೆ, ಜನ ಓದಬೇಕು ಅಂತ ತೋರಿಸ್ಲಿಕ್ಕೆ ಹೊರತು ತಾನು ಓದಲಿಕ್ಕಲ್ಲ. ಅಲ್ಲೂ ಕೂಡ ಹನುಮಂತ ಹೇಗೆ ತೋರಿಸಿದ್ದಾನೆ ಗೊತ್ತಾ? ಸೂರ್ಯ ಮುಂದೆ ಮುಂದೆ ಹೋಗಬೇಕು, ಹನುಮಂತ ಮುಂದೆ ಕೂತಿದ್ದಾನೆ, ಸುಗ್ರೀವ ಮುಂದೆ ಹೋಗಬೇಕು. ಹೀಗೆ ಹೋಗ್ತಾನೆ ಹನುಮಂತ, ಸೂರ್ಯ ಹನುಮಂತ ಹಿಂದೆ ಹೋಗಬೇಕು, ರಿವರ್ಸ್ ಗೇರಲ್ಲಿ ಹನುಮಂತ ಹೋಗಬೇಕು, ಸುಗ್ರೀವ ಮುಂದೆ ಹೋಗ್ತಾನೆ. ಸುಗ್ರೀವ ಹನುಮಂತ ಎಷ್ಟು ಫಾಸ್ಟ್ ರಿವರ್ಸ್ ಗೇರಲ್ಲಿ ಅಂದರೆ ಸೂರ್ಯ ಎಂದು ಓವರ್ಟೇಕ್ ಮಾಡಲಿಕ್ಕೆ ಆಗೋದಿಲ್ಲ, ಆ ರೀತಿ ಹೋಗ್ತಾನೆ. ಸೂರ್ಯ ಮುಂದೆ ಹೋಗಬೇಕು, ಹನುಮಂತ ಹಿಂದೆ ಹೋಗಬೇಕು. ಹಿಂದು ಮುಂದಾಗಿ ಶಬ್ದಶಾಸ್ತ್ರ ಪಠಿಸಿ. ಹಿಂದೂ ಮುಂದೆ ಹೋಗಬೇಕಾದ್ರೆ ಒಂದು ಕಡೆ ಓದೋಬೇಕು, ಒಂದು ಕಡೆ ಹಿಂದೂ ಮುಂದೆ ಹೋಗಬೇಕು, ಯಾವ ಲೆಕ್ಕ ಇದು? ಅದಕ್ಕೆ ಹನುಮಂತ ತಾನು ಕೂತ ಸ್ಟೈಲಲ್ಲೇನೆ ತಾನು ಸೂರ್ಯನ ಮೀರಿಸ್ತವನು ಅಂತ ತೋರಿಸ್ತಾನೆ. ಮುಂದೆ ರಿವರ್ಸ್ ಗೇರಿಗೆ ನಾಲ್ಕನೇ ಗೇರು ಮೂರನೇ ಗೇರು ಕೊಟ್ಟಿರೋದಿಲ್ಲ, ಮುಂದೆ 1, 2, 3, 4 ಕೊಟ್ಟಿರ್ತಾರೆ. ರಿವರ್ಸ್ ಗೇರ್ 3-4 ಕೊಟ್ಟರೆ ಗತಿ ಏನಾಗಬೇಕು? ರಿವರ್ಸ್ ಗೇರ್ ಅಷ್ಟೇ ಸ್ಲೋ ಎಷ್ಟು ಇರ್ತದೆ, ಫಾಸ್ಟ್ ಇರೋದಿಲ್ಲ ಅದು. ಫಾಸ್ಟ್ ಇದ್ದರೆ ಗತಿನೂ ಭಾರಿ ಪ್ರಾಬ್ಲಮ್. ಹನುಮಂತ ರಿವರ್ಸ್ ಗೇರಲ್ಲಿ ಸೂರ್ಯನ ಫೋರ್ತ್ ಗೇರ್ಗಿಂತ ಮುಂದೆ ಹೋಗ್ತಾನೆ ಅಂದರೆ ಎಷ್ಟು ಫಾಸ್ಟ್ ಇರಬೇಕು? ಉರವಣಿಸಿ ಹಿಂದೆ ಮುಂದಾಗಿ ನಡೆದ. ಆದ್ದರಿಂದ ಅವರು ಶಿಷ್ಯನಲ್ಲ. ವಾಯುವೇಗದ ಮುಂದೆ ಸೂರ್ಯನ ವೇಗ ಅಲ್ಲ. ಮನೋಜವಂ ಮಾರುತ ತುಲ್ಯ ವೇಗಂ. ಸೂರ್ಯನ ವೇಗ ಅಂತ ಯಾರು ಹೇಳೋದಿಲ್ಲ, ವಾಯುವೇಗ ಅಂತಲೇ ಕರೆಯೋದು. ಅದು ಒಂದು. ಶಬ್ದಶಾಸ್ತ್ರ ಪಠಿಸಿ, ಶಬ್ದಶಾಸ್ತ್ರವೂ ಪಠಿಸಿ. ಅದು ಪಾರಾಯಣ ಮಾಡಿದ್ದು ಹೊರತು ಸುಗ್ರೀವ ಸೂರ್ಯನಿಗೆ ಅನುಕೂಲ ಆಯಿತೇ ಹೊರತು ಎಂದು ಹನುಮಂತನಿಗಿಂತ ಪ್ರಯೋಜನ ಇಲ್ಲ. ಹನುಮಂತ ಪೂರ್ಣ ಪ್ರಜ್ಞ ಅಲ್ಲ. ಸೂರ್ಯ ದೊಡ್ಡವನಂತ ವಾದ ಮಾಡೋದಾದರೆ ಆ ಸೂರ್ಯನಾದ ಸುಗ್ರೀವ ರಾಮದೇವರಿಗೆ ಅಂಜಿ ಓಡ್ತಾ ಇದ್ದ. ಹನುಮಂತ ಸಮಾಧಾನ ಮಾಡಿ ಕರ್ಕೊಂಡು ಬಂದ, ಸ್ನೇಹ ಮಾಡಿಸ್ದ, ಎಚ್ಚರಿಸ್ದ. ಸುಗ್ರೀವ ಮೈ ಮರೆತಾಗ ಎಚ್ಚರಿಸ್ತಾನೆ ಹನುಮಂತ. ಯಾರಾದ್ರು ಗುರುಗಳನ್ನು ಶಿಷ್ಯ ಎಚ್ಚರಿಸಬೇಕೋ, ಶಿಷ್ಯನ ಗುರುಗಳು ಎಚ್ಚರಿಸಬೇಕೋ. ಈಗ ಹನುಮಂತ ಗುರುವೇ ಹೊರತು ಸೂರ್ಯ ಗುರುವಲ್ಲ. ಲೋಕದೃಷ್ಟಿಯಲ್ಲಿ ಅಚ್ಯುತ ಪರಿಷ್ಠಾಚಾರ ಆಚಾರ್ಯ ಗುರುಗಳು ಅಂದರೆ ಹಾಗೂ ಹಾಗೆ ಅಚ್ಯುತ ಪರೀಕ್ಷಾ ಆಚಾರ ಓದಿದ್ರ ಏನಿಲ್ಲ. ಲೋಕದೃಷ್ಟಿಯಲ್ಲಿ ಸ್ವಯಂ ಸನ್ಯಾಸ ತಗೊಳ್ಬಾರದು ಅಂತ ತೋರಿಸೋದಕ್ಕೋಸ್ಕರ ಮಾಡಿದ ಒಂದು ವಿಡಂಬನೆ ಹೊರತು ಬೇರೆಯಲ್ಲ. ಅದಕ್ಕೆ ಹೇಳ್ತಾರೆ, ಲೋಕ ಶಿಕ್ಷಣಕ್ಕೆ ಮಾಡಿದ ಕೆಲಸವನ್ನು ನಾವು ಈ ರೀತಿ ಭಾವಿಸಬಾರದು. ಅದು ಏಕ ಪ್ರಶ್ನೆ ಉತ್ತರ ತಿಳ್ಕೊಳ್ಳದೆ ಹೋಗಿದ್ರೆ ಎಷ್ಟೋ ಗೊಂದಲ ಬರ್ತಿತ್ತು ನಮಗೀಗ. ಶಿಷ್ಯ ದಶರಥನ ಮಗನಾಗಿದ ಮಾತ್ರಕ್ಕೆ ರಾಮದೇವರು ದಶರಥರಿಗಿಂತ ಕಡಿಮೆಯಲ್ಲ, ಆ ಲೋಕದೃಷ್ಟಿಯ ಸಂಬಂಧ ಮಾತ್ರ. ಹನುಮಂತ ಕೂಡ ಸೂರ್ಯನಿಗಿಂತ ಕಡಿಮೆಯಲ್ಲ, ಲೋಕದೃಷ್ಟಿಯಲ್ಲಿ ಶಿಷ್ಯ, ವಸ್ತುಸ್ಥಿತಿಯಲ್ಲಿ ಗುರುಗಳಲ್ಲಿ ಗುರುಗಳಾದವರು ಸಾಕ್ಷಾತ್ ವಾಯುದೇವರು. ಅಲ್ಲೇ ಶ್ರೀಕೃಷ್ಣರು ಕಳಿಸ್ತಾ ಇದ್ದಾರೆ. ಅಷ್ಟೊತ್ತಿಗೆ ರಾಮದೇವರು ಲಕ್ಷ್ಮಣನ ಕಳಿಸಿಕೊಡ್ತಾರೆ. ಹನುಮಂತ ಎಲ್ಲ ತಯಾರಿ ಮಾಡಿಸಿರೋದ್ರಿಂದ ಸುಗ್ರೀವ ಸೇಫ್ ಆಗ್ತಾನೆ. ಅನ್ವೇಷಣೆ ಕಳಿಸಿಕೊಡ್ತಾರೆ, 4 ದಿಕ್ಕಿಗೂ ಕಳಿಸಿಕೊಡ್ತಾರೆ. ರಾಮದೇವರು ತೋರಿಸ್ತಾರೆ ಹನುಮಂತ ಯಾರು ಅಂತ ಹೇಳೋದಕ್ಕೆ. 3 ದಿಕ್ಕಿಗೂ ಹೋಗ್ತಾರೆ ಬೇರೆ ಬೇರೆ. ದಕ್ಷಿಣ ದಿಕ್ಕಿಗೆ ಹನುಮಂತನ ಕಳಿಸ್ತಾರೆ. 8 ಜನ ಹೋದರೂ ಕೂಡ ಹನುಮಂತನ ಕೈಲೇ ಅಂಗುಲಿ ಏಕೆ ಕೊಡ್ತಾರೆ ರಾಮದೇವರು. ರಾಮದೇವರು ಸರ್ವಜ್ಞರು ಸಾಕ್ಷಿ ಇದು ಒಂದು. ಇವರೆಲ್ಲ ಹಾರಾಡ್ತಾರೆ, ಯಾರು ಹೋರಬಾರದು ಅಂತ ಗೊತ್ತು ರಾಮದೇವರಿಗೆ. ಹನುಮಂತ ನೀನು ತಗೋ, ನೀನೇನು ಕಾಣೋದು, ಇನ್ಯಾರು ಕಾಣೋದಿಲ್ಲ ಸೀತಾಕೃತಿಯನ್ನು ಅಂತ ಕಳಿಸಿಕೊಡ್ತಾರೆ. ಹನುಮಂತ ಹೊರಡ್ತಾನೆ. ಮಧ್ಯ ದಕ್ಷಿಣ ದಿಕ್ಕಿಗೆ ಹೋದವರೆಲ್ಲ ಕೂಡ ಹುಡುಕ್ತಾ ಹುಡುಕ್ತಾ ಒಂದು ಬಲಿಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಆಗ ಅನೇಕ ಮಾತುಕತೆಗಳು ನಡೀತಾವೆ, ಎಲ್ಲ ಬೇಡ. ಈಗ ಮುಂದೆ ಸಮುದ್ರಹಾರ ಪ್ರಸಂಗ ಬರುತ್ತೆ. ಅಲ್ಲೂ ಕೂಡ ಕಪಿಗಳೆಲ್ಲ ಒಂದು ಹಂತದಲ್ಲಿ ಏನು ಮಾಡ್ತಾರೆ ಗೊತ್ತಾ, 1 ತಿಂಗಳು ಮೀರಿ ಹೋಗುತ್ತೆ. ಸುಗ್ರೀವ ಹೇಳಿರ್ತಾನೆ, 1 ತಿಂಗಳು ಬರದೆ ಹೋದರೆ ನಿಮ್ಮ ಕಥೆ ಮುಗಿಸ್ತೇನೆ ಅಂತ ಹೇಳಿರ್ತಾನೆ. 1 ತಿಂಗಳು ಮುಗಿದೋಯ್ತು, ಕೊನೆ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅಂಗದ ತಾರಣ ಮಾತು ಕೇಳ್ಕೊಂಡು ತೀರ್ಮಾನ ಮಾಡ್ತಾನೆ. ರಾಮನ ಕಾರ್ಯ ಅಂತೂ ಮುಗಿದಿಲ್ಲ, ವಾಪಸ್ ಹೋದರೆ ಪ್ರಾಣ ಒಡೆಯೋದಿಲ್ಲ. ಇಲ್ಲಿ ವ್ಯವಸ್ಥೆ ಎಲ್ಲ ಸರಿಯಾಗಿದೆ, ಎಲ್ಲ ವ್ಯವಸ್ಥೆ ಸರಿಯಾಗಿದೆ, ಊಟ ತಿಂಡಿಗೇನು ಯೋಚನೆ ಇಲ್ಲ, ಹಣ್ಣು ಹಂಪಲು ಎಲ್ಲ ಇದೆ. ಅಲ್ಲಿ ಹೋಗಿ ಸಾಯೋದಕ್ಕಿಂತ ಇಲ್ಲಿದ್ದು ಬದುಕೋಣ ಅಂತ ಹೇಳಿದಂತೆ ತಾರ. ತಷ್ಟ ಒಪ್ಕೊಂಡ್ಬಿಡ್ತಾನೆ. ಹಂಗೆ ಎಲ್ಲರೂ ಜಾಂಬವಂತೂ ಒಪ್ಕೊಂಡ್ಬಿಡ್ತಾನೆ ಗೊತ್ತಾಯ್ತಾ. ಆಗ ಎಚ್ಚರಿಸಿದ್ದು ಯಾರು ಗೊತ್ತಾ, ಹನುಮಂತ ಒಂದೇ. ಏನು ತಿಳ್ಕೊಂಡಿದ್ದೀರಿ ರಾಮನನ್ನು? ನೀವೆಲ್ಲ ರಾಮನಿಗೆ ಬೇಕಾ? ನೀವೆಲ್ಲ ಕೂಡ ರಾಮ ಕೊಟ್ಟ ಅವಕಾಶನ ಕಳ್ಕೊತಾ ಇದ್ದೀರಾ ನೀವೆಲ್ಲ ಕೂಡ? ಈಗ ನೀವು ಎದ್ದು ರಾಮನ ಸೇವೆ ಮಾಡೋಕ್ಕೆ ಹೇಳ್ತೀರೋ ಅಥವಾ ನಾನು ಎಬ್ಬಿಸ್ಬೇಕು ಅಂತ ಕೇಳ್ತಾನೆ ಹನುಮಂತ. ನೀವು ಎದ್ರೇ ಸರಿ, ಇಲ್ಲದೆ ಹೋದರೆ ಪ್ರಸಹ್ಯ ಸನ್ಮಾರ್ಗಗತಾನ್ ಕರೋಮಿ, ನೀವು ಹೊಡೆದಾಕ್ಬಿಡ್ತೇನೆ, ಹೇಳ್ತಿರಲ್ಲ ಅಂತ ಕೇಳ್ತಾರೆ. ಅಲ್ಲಿದ್ದದ್ದು ಎಷ್ಟು ಜನ ಗೊತ್ತಾ ಕಪಿಗಳು? 4 ಕೋಟಿ ಕಪಿಗಳಿದ್ದಾರೆ, ಹನುಮಂತ ಒಬ್ಬನೇ. ನೀವು ಹೇಳ್ತಾರೋ ಹೊಡೆದಾಕ್ಬಿಡ್ಲೋ ಅಂತ ಕೇಳ್ತಾನೆ. ಎಲ್ಲ ತಕ್ಷಣ ತಪ್ಪು ಹೇಳ್ತಾರೆ ಎಲ್ಲರೂ ಕೂಡ. ಅಹುದು ಹೌದು ಹನುಮಂತ, ಅಹುದು ನೀ ಬಲವಂತ, ಅಹುದು ಮುಖ್ಯ ಪ್ರಾಣ, ಮೂಲ ಗುರು ಅಹುದು, ಎಲ್ಲ ಹೇಳ್ತಾರೆ. ಹನುಮಂತ ತಪ್ಪಾಯಿತು, ದಯವಿಟ್ಟು ಕ್ಷಮಿಸು ಅಂತ ಎಲ್ಲ ಫಾಲೋ ಮಾಡಿಬಿಡ್ತಾರೆ. ಆಮೇಲೆ ಸಮುದ್ರ ನೋಡ್ತಾರೆ, ಮುಂದೆ ಹೋಗಾಗಿಲ್ಲ, ಏನೂ ಮಾಡಾಗೇ ಇಲ್ಲ. ತಕ್ಷಣ ಅವರೆಲ್ಲ ನಿರಾಶರಾಗಿಬಿಡ್ತಾರೆ. ಆದರೆ ವಾಪಸ್ ಹೋಗಬೇಕು ಯೋಚನೆ ಮಾಡೋದಿಲ್ಲ ಅವರು. ಯಾತಕ್ಕೆ? ಹನುಮಂತ ಹೇಳ್ಕೊಟ್ಬಿಟ್ಟಿದ್ದಾರೆ ರಾಮನ ಕಾರ್ಯಕ್ಕೆ ದ್ರೋಹ ಮಾಡಬಾರ್ದು. ಮುಂದೆ ಹೋಗಾಗಿಲ್ಲ, ಅವರೆಲ್ಲ ಪ್ರಾಯೋಪಯೋಗಿಸಿ ಶುರು ಮಾಡ್ತಾರೆ. ಪ್ರಾಯೋಪಯೋಗ ಶುರು ಮಾಡ್ತಾರೆ. ರಾಮಕಥಾಂ ಗ್ರಣಂತಹ, ರಾಮದೇವರ ಕಥೆಯನ್ನು ಹಾಡ್ತಾರೆ. ಇದಿಷ್ಟು ಕೂಡ ಸೂಕ್ಷ್ಮ ತತ್ವ ಇದೆ. ಮುಂದೆ ಸಮುದ್ರ ದಾಟಾಗಿಲ್ಲ, ಹಿಂದೆ ವಾಪಸ್ ಹೋಗಾಗಿಲ್ಲ, ಸುಗ್ರೀವ ಕೊಲ್ತಾನೆ, ಮುಂದೆ ಸಮುದ್ರ ಇದೆ, ದಾರಿ ತೋರ್ತಾ ಇಲ್ಲ. ಏನು ಮಾಡಿದರು ಅವರು? ಪ್ರಾಯೋಪಯೋಗವನ್ನು ಮಾಡಿದರು. ಪ್ರಾಯೋಪವೇಶ ಅಂದರೆ ಏನು ಅಂದರೆ, ಪ್ರಾಣ ಹೋಗೋವರೆಗೂ ಕೂಡ ಅನ್ನ ಇಲ್ಲ, ನೀರಿಲ್ಲ. ಆ ರೀತಿ ಇದ್ದರೆ ಅದನ್ನು ಪ್ರಾಯೋಪವೇಶ ಅಂತ ಕರೀತಾರೆ. ಮರಣಾಂತ ಉಪವಾಸ ಅಂತಾರಲ್ಲ, ಅದೇನೆ ಅದನ್ನು ಮಾಡಬೇಕಾಗಿದೆ. ಶುರು ಮಾಡಿಬಿಟ್ರು. ಆ ಮುಂದೆ ನಮಗೆ ಗೊತ್ತು, ದಾರಿ ಕಾಣಿಸುತ್ತೆ ಅವರಿಗೆ. ಅಂದರೆ ಯಾರು ಉಪವಾಸವನ್ನು ಮಾಡ್ತಾರೋ ಅವರಿಗೆ ದಾರಿ ಕಾಣಿಸುತ್ತೆ ಅಂತ ಅರ್ಥ. ದಿವಸ ಉಪವಾಸ ಮಾಡಬೇಕಂದ್ರೆ ಮರಣಾಂತ ಉಪವಾಸ ಮಾಡಬೇಡ್ರಿ, ಏಕಾದಶಿ ಉಪವಾಸವನ್ನು ಮಾಡಿಬಿಡಿ, ನೀವು ಸಂಸಾರದಲ್ಲಿ ಬದುಕ ದಾರಿ ಕಾಣಿಸುತ್ತೆ ಅಂತ ಅರ್ಥ. ಅಲ್ಲಿ ಮರಣಾಂತ ಉಪವಾಸ ಅಂತ ಅಲ್ಲದೆ ಹೇಳಿದರೆ ಏಕಾಶಿನೇ ಮರಣ ಅಂತ ತಿಳ್ಕೊಂಡ್ಬಿಡ್ತೇವೆ. ಅದೇ ಪದ್ಧತಿ ಆಗಿದೆ. ಏಕಾಶಿ ಮಾಡಿ ಅಂದರೆ ಕ್ಲಬ್ಗೆ ಹೋದ್ರೆ ಸಾಯೋದಿಲ್ಲ, ಕುಡಿದ್ರೆ ಸಾಯೋದಿಲ್ಲ, ಏಕಾಶಿ ಮಾಡಿ ಸತ್ತು ಹೋಗ್ತೇನೆ ಅಂತ ಹೇಳ್ಬಿಡ್ತಾನೆ ಮನುಷ್ಯ. ಎಷ್ಟು ಮೂರ್ಖ! ಬದುಕಿಸೋ ವ್ರತ ಅಂದರೆ ಅದು ಒಂದೇ, ಪ್ರಾಣಾಯಾಮ ಮಾಡಿದರೆ ಹಾಗೋ, ಏಕಾಶಿ ಮಾಡಿದರೆ ಹಾಗೆ. ಇಡೀ ದೇಹದೊಳಗೆ ಉಸಿರಾಟ ಫುಲ್ ನಡೆಯುತ್ತಾ ಹೊತ್ತು ಅಂತ ಹೇಳ್ತಾರೆ. ಅನ್ನ ಗಿನ್ನ ಏನಿರೋದಿಲ್ವಲ್ಲ, ಏ ಆಹಾರ ಇರೋದಿಲ್ವಲ್ಲ, ಫುಲ್ ಗಾಡಿ ಆಡುತ್ತೆ. ಸೊ ವಾಯುದೇವರು ಒಳ್ಳೆ ಪ್ರವೇಶ ಮಾಡ್ತಾರೆ, ಆರೋಗ್ಯ ಸರಿ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಎಂಥ ರೋಗ ಇರಲಿ ಅದನ್ನು ತೆಗೆದಾಕ್ತಕ್ಕಂಥ ಶಕ್ತಿ ಇರೋ ವ್ರತ ಅಂದರೆ ಏಕಾದಶಿ ಉಪವಾಸ. ಅದನ್ನು ಆಚಾರ ಹೇಳ್ತಾರೆ, ಏಕಾದಶೇಂದ್ರಿಯ ಪಾಪಂ ಯಕೃತಂ ಭವತಿ ಪ್ರಭೋ ಏಕಾದಶಿ ಉಪವಾಸೇನ ತತ್ಸರ್ವಂ ವಿಲಯಂ ವ್ರಜೆ. ಏಕಾದಶಿ ಉಪವಾಸ ಮಾಡಿ ಎಂಥ ಪಾಪವು ಪರಿಹಾರ ಆಗುತ್ತೆ ಅಂತ ತಿಳಿಸ್ಕೊಡ್ತಾ, ಏಕಾದಶಿ ಇಂದ್ರಿಯಗಳು, ಕಣ್ಣಿನ ದೋಷ, ಕಿವಿ ದೋಷ, ಮೂಗಿನ ದೋಷ, ಏನು ದೋಷ ಬೇಕು ನಿಮಗೆ, ಎಲ್ಲ ದೋಷ ಪರಿಹಾರ ಆಗುತ್ತೆ. ಮತ್ತು ಯಾವ ಗ್ರಹಗಳ ಕಾಟ ಪರಿಹಾರ ಆಗಬೇಕು ನಿಮಗೆ, ಅದು ಪರಿಹಾರ ಆಗುತ್ತೆ. ಎಂಥ ಗ್ರಹಗಳು ಬೇಕಾದ್ರೂ ವಿರುದ್ಧ ಇರಲಿ, ಶನಿ ದೆಸೆ ಇರಲಿ, ರಾಹು ದೆಸೆ ಇರಲಿ, ಏನೇನೋ ದೆಸೆಗಳಿರಲಿ, ಜಾತಕ ಅಂದಮೇಲೆ ಇರಲೇಬೇಕು ಅವೆಲ್ಲ ಕೂಡ. ಜಾತಕ ರಾಹು ದೆಸೆ ಇಲ್ಲ ಇಲ್ಲಾಂದ್ರೆ ಜಾತಕನೇ ಅಲ್ಲ, ಎಲ್ಲ ಇರ್ತಾವೆ ಅದರೊಳಗೆ, ಎಫೆಕ್ಟ್ ಇರಬಾರ್ದು, ನ್ಯೂಟ್ರಲೈಸ್ ಮಾಡಬೇಕು. ಅದಕ್ಕೆ ಯಾರು ಮಾಡಿ ಏಕಾಶಿ ಉಪವಾಸ ಮಾಡಿ ಯಾವ ಗ್ರಹಗಳು ನಿಮ್ಮನ್ನು ಕಾಡೋದಿಲ್ಲ ಅಂತ ಹೇಳ್ತಾರೆ. ಅಧ್ಯಾತ್ಮಕ್ಕೆ ಅಂದರೆ ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ, ಎಲ್ಲ ಗ್ರಹಗಳ ಬಲ ಪರಮಾತ್ಮನಾದ್ದರಿಂದ ಅವನ್ನ ಹಿಡಿದ ಮೇಲೆ ಉಳಿದ ಗ್ರಹಗಳು ಏನು ಮಾಡುತ್ತೆ, ಮತ್ತೆ ನಿಶ್ಚಿಂತಿಯಾಗಿರಬಹುದು, ಮತ್ತು ಎಲ್ಲ ಪಾಪಗಳು ಹೋಗೋದು, ಎಲ್ಲ ಅಭಿಷ್ಟ ಸಿದ್ಧಿ ಆಗಬೇಕಾ ನಿಮಗೆ. ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಂನ ವಿದ್ಯತೆ. ಯಾವ ಕಾಲಕ್ಕೂ ನಿಮಗೆ ಪಾಪಗಳ ಭಯ, ರೋಗಗಳ ಭಯ, ಗ್ರಹಗಳ ಕಾಟ ಯಾವುದು ತಪ್ಪಿಸ್ಕೋಬೇಕು ಅಂತಿದ್ದರೆ ಏಕಾದಶಿ ಉಪವಾಸ ರಾಜಮಾರ್ಗ ಅಂತ ಆಚಾರ ಹೇಳ್ತಾರೆ. ಇನ್ನೊಂದು ಸಬ್ಸ್ಟಿಟ್ಯೂಟ್ ಹೇಳಿ ಅಂದರೆ, ನೋ ಏಕಾದಶಿ ಸಮಂ ಕಿಂಚಿತ್ ಪಾಪತ್ರಾಣಂ ನ ವಿದ್ಯತೆ. ಕೆಲವು ವರಲಕ್ಷ್ಮಿ ಮಾಡ್ತಾರೆ, ಅನಂತ ವ್ರತ ಮಾಡ್ತಾರೆ, ಏನೇನೋ ಮಾಡ್ತಾರೆ, ಏಕಾದಶಿ ಮಾತ್ರ ಮಾಡ್ತಾರೆ, ಮೂರೊತ್ತು ಊಟ ಮಾಡ್ತಾರೆ, ಅವ್ರು ಮತ್ತೊಂದು ಮಾಡೋದಿಲ್ಲ. ಎಲ್ಲ ವ್ರತಗಳು ವೇಸ್ಟ್ ಅದು. ಬೇರೆ ಎಲ್ಲ ವರಮಹಾಲಕ್ಷ್ಮಿ ಬೇಕಾದ್ರೂ ಬಿಟ್ಬಿಡಿ, ಅನಂತ ವ್ರತ ಬೇಕಾದ್ರೂ ಬಿಟ್ಬಿಡಿ, ಏಕಾದಶಿ ಮಾತ್ರ ಬಿಡಬೇಡಿ ಅಂತ ಹೇಳ್ತಾರೆ. ಅನಂತ ವ್ರತ ಮಾಡಬೇಕಾದ್ರೆ, ಏಕಾದಶಿ ಮಾಡಬೇಕಾದ್ರೆ ಇರಬೇಕಾದ ಅರ್ಹತೆ, ಮೂಲಭೂತವಾದ ಅರ್ಹತೆ ಇದ್ದರೆ ಮುಂದೆ ಅನಂತ ವ್ರತ, ಇಲ್ಲ ವರಮಹಾಲಕ್ಷ್ಮಿ ವ್ರತ. ಏಕಾದಶಿ ಮಾಡದೇ ಇದ್ದವ್ರು ಯಾವ ವ್ರತ ಮಾಡಿದರೂ ಕೂಡ ರಿಜಿಸ್ಟರ್ ನಂಬರೇ ಹಾಕಿದ್ರೆ, ಅನ್ಸ್ಕ್ರಿಪ್ಟ್ ಬಂದರೆ ಹಾಗೂ ಹಾಕಿ, ಖಾಲಿ ಪೇಪರ್ ಕೊಟ್ಟು ಬಂದರೆ ಹಾಗೂ ಅಷ್ಟೇ, ನಂಬರೇ ಇಲ್ಲ, ಏನು ಉಪಯೋಗ ಅದರಿಂದ. ಏಕಾದಶಿ ಇಲ್ಲದೆ ಹೋದರೆ ಎಂಟ್ರಿನೇ ಸಿಗೋದಿಲ್ಲ ಅಂತ ಹೇಳ್ತಾರೆ. ವೈಷ್ಣವತ್ವದ ದೀಕ್ಷೆನೇ ಬರೋದಿಲ್ಲ, ಅದರಿಂದಾಗಿನೇ ಅದನ್ನು ಮಾಡಲೇಬೇಕು. ಅವಾಗ ಏನು ಮುಂದೆ ದಾರಿ ಕಾಣಿಸುತ್ತೆ ಅಂತ ಅರ್ಥ, ಮುಂದೆ ದಾರಿ ಕಂಡೇ ಕಾಣುತ್ತೆ. ಏಕಾದಶಿ ಮಾಡ್ತೀವಿ ಏನು ದಾರಿ ಕಂಡಿಲ್ಲ ಅಂತ ಕೇಳಿದರೆ, ಕೆಲವರು ಮಾಡ್ತಾರೆ ಏಕಾದಶಿನ, ಬೆಳಿಗ್ಗೆ 12ಕ್ಕೆ ಎದ್ದು ಬಿಡೋದು, ಹೇಳಬೇಕಾದ್ರೆ 12ಕ್ಕೆ ಎದ್ದು ಬಿಡೋದು, 2 ಗಂಟೆ ಮಡ್ಕೊಂಡು ಮತ್ತೆ ದಾಸಿ ಬೆಳಿಗ್ಗೆ ಎದ್ದು ಬಿಡೋದು, ಮುಗಿದೋಯ್ತಲ್ಲ ಅಂತ ಕೇಳಿದರೆ ಅದು ಏಕಾದಶಿ ಅಲ್ಲ. ಏಕಾದಶಿ ದಿವಸ ಪೂರ್ತಿ ಎದ್ದಿರಬೇಕು, ಅವಾಗ ಅದು ಏಕಾದಶಿ. ಅದಕ್ಕೆ ಹೇಳ್ತಾರೆ, ಕೆಲ ಪೂರ್ತಿ ಎದ್ದು ಟಿ ವಿ ನೋಡ್ತಾ ಎದ್ದು ಕುತ್ಕೊಂಡ್ಬಿಟ್ರೆ ಅದೇ ಏನಾಗುತ್ತೆ ಅಂತ ಕೇಳಿದರೆ ಅದಲ್ಲ. ರಾಮಕಥಾಂ ಗ್ರಣಂತಹ, ರಾಮಕಥಾಂ ಗ್ರಣ, ರಾಮನ ಕಥೆ ಹೇಳ್ತಾ ಎದ್ದಿದ್ದಾರಂತೆ. ಏಕಾದಶಿ ಉಪವಾಸ ಮಾಡಿ ಭಗವಂತನ ಕಥೆ ಕೇಳಿ ದಾರಿ ತೋರುತ್ತೆ. ತಕ್ಷಣ ಸಂಪಾತಿ ನೋಡಿದ, ರಾಮಾಯಣ ಹೇಳ್ತಾ ಇದ್ದಾರೆ ಇವರು, ಸಂಪಾತಿಯಲ್ಲಿ ಬಿದ್ದಿದ್ದ ರೆಕ್ಕೆ ಸುಟ್ಟೋಗಿತ್ತು ಅವನದು, ರಾಮನ ಕಥೆ ಕೇಳ್ತಿದ್ದಾರೆ, ರೆಕ್ಕೆ ಬೆಳೆದುಬಿಟ್ರಂತ ಹಾಗೆ ಅವನು, ಎಂದೋ ಸುಟ್ಟು ಹೋದ ರೆಕ್ಕೆ ಹಾಗೆ ಬೆಳೆದವಂತೆ. ಅವನಿಗೆ ಆಶ್ಚರ್ಯ ಆಗೋಯ್ತು, ವಿಪಕ್ಷನಾಗಿದ್ದವನು ಸಪಕ್ಷನಾಗಿ ಬಿಟ್ಟನಂತೆ. ಅವನು ಬಂದು ಕೇಳ್ತಾನೆ, ಯಾರು ನಿಮ್ಮ ರಾಮ, ಎಂಥ ರಾಮ ಆತ, ಅವನ ಕಥೆ ಕೇಳಿದ್ದಕ್ಕೆ ರೆಕ್ಕೆ ಬಂದುಬಿಟ್ಟ ನನಗೀಗ, ರೆಕ್ಕೆ ಯಾತಕ್ಕೆ ಹೋಗಿದ್ದು ಅಂತ ಕೇಳ್ತಾರೆ. ನಾನು ನನ್ನ ತಮ್ಮ ಜಟಾಯು ಅಂತ ಇಬ್ಬರು ಇದ್ವಿ, ಆಕಾಶಕ್ಕೆ ಹಾರಿದ್ವಿ, ಇವತ್ತು ಸೈನ್ಸ್ ಸೂಪರ್ ಸೈಂಟಿಸ್ಟ್ ಅವರು ಚಂದ್ರಲೋಕ ಕಾರಲ್ಲ, ಆಕಾಶಕ್ಕೆ ಹಾರ್ತಿದ್ದಾರೆ, ಸೂರ್ಯನ ಹತ್ರ ಹಾರ್ತಾ ಇದ್ದಾರೆ, ಸೂರ್ಯನ ಹತ್ರ ಯಾರು ಮೊದಲು ಹೋಗ್ತಾರೆ ಪಂದ್ಯ ಹಾಕ್ಕೊಂಡಿದ್ದಾರಂತೆ. ಇವತ್ತು ಯೋಚನೆ ಮಾಡಿದರೆ ಇದು ಯಾವ ಸೈಂಟಿಸ್ಟ್ ಯೋಚನೆ ಮಾಡೋಂಥದ್ದಲ್ಲ, ಇದು ಒಂದು ಸೈಂಟಿಸ್ಟ್ ಯಾರು ಸೂರ್ಯನ ಹೋಗಿ ಯೋಚನೆ ಮಾಡಿಲ್ಲ, ಎಲ್ಲ ಬರ್ನಾಗಿ ಹೋಗಿಬಿಡ್ತಾರೆ ಹೋಗಿಬಿಟ್ರೆ. ಆದರೆ ಇವರು ಅಂಥ ಪ್ಲಾನ್ ಮಾಡ್ಕೊಂಡು ಹಾರಿಬಿಟ್ರಂತೆ ಮೇಲಕ್ಕೆ, ತುಂಬ ಮೇಲೆ ಹೋಗಿದ್ದಾರೆ, ಆಗ ರೆಕ್ಕೆ ಸುಳ್ಳೋಕೆ ಶುರುವಾಗುತ್ತೆ ಜಟಾಯುವುದು, ಸಂಪಾತಿ ನೋಡ್ತಾನೆ ಪಾಪ, ಕರುಣೆ ಬಂತು, ಇಷ್ಟೊತ್ತು ಹೇಳಲಿಲ್ಲ, ದೀರ್ಘ ಸಹೋದರ ಗತಃ ರಭವೇದ್ಯ ಕೋಪ, ಅಣ್ಣ ತಮ್ಮ ದಿನಗಳ ಬಾಲ್ಯದ ಸೇರೋದಿಲ್ಲ. ತಕ್ಷಣ ಯೋಚನೆ ಮಾಡಿದ, ಅಯ್ಯೋ ತಮ್ಮನ ರೆಕ್ಕೆ ಸುಡುತ್ತೆ ಅಂತೇಳಿ ತನ್ನ ರೆಕ್ಕೆ ಅಡ್ಡ ಇಟ್ಟ, ಅವನು ಎಲ್ಲೋ ಬಿದ್ದ, ಇವನ ರೆಕ್ಕೆ ಸುಟ್ಕೊಂಡ್ಬಿಟ್ಟ. ಈಗ ಆಚಾರ್ಯ ಹೇಳಿದ ನಿರ್ಣಯ ಎಷ್ಟು ಸರಿ ಹೋಯ್ತಾಗ, ಅಣ್ಣ ತಮ್ಮ ದಿನಗಳ ಭಾಳ ದಿವಸ ಇರೋದಿಲ್ಲ, ಅವ್ರು ಹಾರಿದ್ದೇ ಮೀರಿಸ್ಬೇಕು ಅಂತೇಳಿ. ಆಮೇಲೆ ಏನಾಯ್ತು, ಪಂದ್ಯ ಬಿಟ್ಟರೆ ಬಿಟ್ಟ, ಅವನು ತಮ್ಮನ ಪ್ರಾಣ ಮುಖ್ಯ ಅನ್ಕೊಂಡ, ತಮ್ಮ ಎಲ್ಲೋ ಬಿದ್ದ, ಅವನು ದಂಡಕಾರಣ್ಯದಲ್ಲಿ ಬಿದ್ದ, ಸಮುದ್ರ ತೀರದಲ್ಲಿ ಬಿದ್ದ, ಇವನು ಮೂಮೆಂಟ್ ಇಲ್ಲ, ರೆಕ್ಕೆ ಸುಟ್ಟೋಗಿ ಬಿಟ್ಟಿದೆ, ಅವನು ಅಲ್ಲಿ ಬಿದ್ದ, ಇದೆಲ್ಲ ಹೇಳ್ತಾ ಇದ್ದಾರೆ ಅವರು. ಜಟಾಯುಷ ಪಾತನ ಮೂಚಿರೇ ತತ್ ಸಂಪಾತಿ ನಾಮ್ನಃ ಶ್ರವಣಂ ಜಗಾಮ. ರಾಮಾಯಣ ಹೇಳ್ತಾ 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 ಜಟಾಯು ಸತ್ತೋದ, ರಾಮನ ಕಾರ್ಯ ಮಾಡ್ತಾ ಅಂತ ಹೇಳಿಬಿಟ್ರು. ಇನ್ನೊಮ್ಮೆ ಹೇಳಿ, ಯಾರು ಏನಾಯ್ತು ಜಟಾಯುಗೆ ಅಂತ ಕೇಳ್ತಾರೆ. ಎಲ್ಲ ಹೇಳ್ತಾರೆ, ಜಟಾಯು ಯಾರು ಗೊತ್ತಾ, ನನ್ನ ತಮ್ಮ ಅಂತ ಹೇಳ್ತಾನಪ್ಪ, ನನ್ನ ತಮ್ಮ ಅವನು, ನಾವೆಲ್ಲ ತನ್ನ ಕಥೆಯೆಲ್ಲ ಹೇಳ್ತಾನೆ, ನನ್ನ ಜೀವನ ಸಾರ್ಥಕವಾಯಿತು ಅಂತ ಹೇಳ್ತಾನೆ. ಅವತ್ತು ತಮ್ಮನ್ನು ಪ್ರಾಣ ಉಳಿಸಿದ್ದೆ, ಎಂಥ ಕೆಲಸ ಮಾಡಿದ ತಮ್ಮ, ರಾಮದೇವರ ಸೇವೆ ಮಾಡಿ ಸತ್ತ, ನನ್ನ ಕಾರ್ಯ ಸಾರ್ಥಕವಾಯಿತು ಅಂತ ಹೇಳಿಬಿಡ್ತಾರೆ. ಇದು ಯಾರನ್ನಾರು ಸಾಕಿದರೆ, ಜೋಪಾನ ಮಾಡಿದರೆ ಹೇಗಿರಬೇಕು ಗೊತ್ತಾ, ಅವರು ಒಳ್ಳೆ ಗೂಂಡಾನ್ ಮಾಡಿ ಕುಡಿಸಿಬಿಡೋದು, ಗತಿಯೇನಾಗಬೇಕಾಗಿದ್ದರೆ ಎಷ್ಟು ಪಾಪ ಬರುತ್ತೆ ಗೊತ್ತಾ ಇವನಿಗೆ? ಹಿಂದೆ ಹೇಳಿರ್ತೇನೆ ಎಷ್ಟು ವರ್ಷ ನೆನಪಿರಬೇಕು, ಯಾರ್ದೋ ಮದುವೆಗೆ ಹೋಗಿರ್ತಾನೆ, ಒಂದು ಬಂಗಾರದ ಬಟ್ಟೆ ಕೊಡ್ದು, ಹಿಂದಿನ ಕಾಲ ಆಗಿತ್ತು, ಇವತ್ತು ಸ್ಟೀಲ್ ಬಿಟ್ಟು ಬೇರೆ ಕೊಡೋದಿಲ್ಲ, ಗ್ರಹಾಚಾರ ಕಾಣಲಿ ಅಂತ ಕೊಡ್ತಾರೆ ಅಂತ ಅರ್ಥ. ಸ್ಟೀಲ್ ಅಂದರೆ ಕಬ್ಬಿಣ ಅಷ್ಟೇ, ಶಾಶ್ವತ ಗ್ರಹಾಚಾರ ಇರಲಿ ಅಂತ ಕೊಡ್ತಾರೆ. ನಿಜವಾಗ್ಲೂ ಬಂಗಾರ ಬೆಳ್ಳಿ ಕೊಡೋ ಕಾಲ ಇತ್ತು, ತೀರಾ ಇತ್ತೀಚಿನವರಿಗೆ ಅಭ್ಯಾಸ ಇತ್ತು. ಆದರೆ ಆಗ ಬಂಗಾರ ಶ್ರೀಮಂತರಾಗಿ ಕೊಡ್ತಾನೆ ಇದ್ರಲ್ಲ, ಯಾರು ಬಂಗಾರದ ಬಟ್ಟೆ ಕೊಟ್ಟರು ಯಾರಿಗೋ ಮನೆಗೆ ಹೋದ ಕಾಲಕ್ಕೆ. ಸ್ವಲ್ಪ ದಿವಸ ಆಯಿತು, ನೋಡಿದ ಬಟ್ಟೆ ಕೊಟ್ಟರು ಏನು ಮಾಡಿದ್ದೀರಿ ಅಂತ ಕೇಳಿದ. ತೋರಿಸ್ತೀನಿ ಮೇಲೆ ಕರ್ಕೊಂಡು ಹೋದ ಬಚ್ಚನ ಮನೆಯಲ್ಲಿ, ಅದೇ ಸೀಬೆಹಣ್ಣು ಹಾಕಿ ಇಟ್ಕೊಂಡಿದ್ದಾನೆ ಅದ್ರಲ್ಲಿ. ಬಚ್ಚನ ಮೇಲೆ ಹಣೆ ಹಣೆ ಹೊಡ್ಕೊಂಡು ಇಂಥ ಪಾಪಿ ಕೊಟ್ಬಿಟ್ಟಲ್ಲ ನಾನೀಗ, ಸೀಬೆಹಣ್ಣು ಹಾಕ್ಲಿಕ್ಕೆ ಬಂಗಾರದ ಬಟ್ಟೆ ಆಗಬೇಕು ಅವನಿಗೆ, ತಿನ್ನಾಗ್ತಿದ್ದಿಲ್ಲ ಅವನಿಗೆ, ಬಂಗಾರದ ಬೆಲೆನೇ ಗೊತ್ತಿಲ್ಲ ಅವನಿಗೆ. ಅಯೋಗ್ಯರಿಗೆ ಕೊಟ್ಟರೆ ಹಾಗಾಗುತ್ತೆ ಅಂತ ಹೇಳಿದ್ದ. ಅಯೋಗ್ಯ ನಮ್ಮ ಮನುಷ್ಯ ಶರೀರ ಏನು ಮಾಡ್ತಿದ್ದಾನೆ ಇವತ್ತಿನ ದಿವಸ? ನಾವು ಬಂಗಾರದ ಬಟ್ಲ ಅಲ್ಲ ಇದ್ರ ಮುಂದೆ ಏನು. ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಬಂಗಾರದ ದೇಹ ಇದು ಒಂದು, ಇದರೊಳಗೆ ಹಾಕಿರೋದೇನು ಹೆಂಡ ಕುಡಿತಾರಲ್ಲ, ಸೀಮೆಣ್ಣೆಗಿಂತ ಹೋಪ್ಲೆಸ್ ಆಗಲಿಲ್ಲ ಅದು ಒಂದು. ಎಲ್ಲೋ ತಿಂತಾರೆ, ಎಲ್ಲೋ ಇದು ಮಾಡ್ತಾರೆ, ಮನೆಯಲ್ಲಿ ಬಿಟ್ಟು ಎಲ್ಲ ಕಡೆ ತಿನ್ನೋ ಕಾಲ ಇದು. ಎಷ್ಟು ಹಾಳು ಮಾಡ್ಕೋತಾ ಇದ್ದೀವಿ ನಾವು ದೇಹವನ್ನು, ಎಷ್ಟು ತಪ್ಪಾಗುತ್ತೆ ಇದು. ಇನ್ನೊಬ್ರಿಗೆ ಯಾರೋ ಕೊಟ್ಟಿದ್ರು, ಅವನು ಮಾಡಿದ್ದಾನೆ ಗೊತ್ತಾ, ಕಲಸಿ ಪೂಜೆಗೆ ಇಟ್ಕೊಂಡಿದ್ದಾರೆ ಅವನು. ಎಷ್ಟು ಖುಷಿಯಾಗುತ್ತೆ ಕೊಟ್ಟವರಿಗೆ, ಅಬ್ಬ ಇವನ ಸಾರ್ಥಕ ಆಯ್ತು, ನೀನು ಮಾಡೋ ಪೂಜೆ ಪುಣ್ಯ ನಮಗೊಂದಿಷ್ಟು ಬರುತ್ತೆ ಅಂತ ಹೇಳಿದ್ದಾನೆ. ಅರ್ಥ ಮಾಡಿಕೊಂಡ್ರೆ ಬಂಗಾರದ ದೇಹ ಸುವರ್ಣ ಹಾಕಿಡಬೇಕಾದಂಥ ಶಾಸ್ತ್ರ ಸುವರ್ಣ ಅಂದರೆ, ಅಂತ ನಮ್ಮ ದೇಹವನ್ನು ಯಾವುದಕ್ಕೂ ಉಪಯೋಗಿಸ್ತಾ ಇದ್ದೇವೆ ನಾವೀಗ. ಆಗ ನಮಗೆ ಜಟಾಯುವನ್ನು ಕಾಪಾಡಿದ್ದು ಉಪಯೋಗ ಏನಾಯಿತು ಅಂತ ಕೇಳಿದ್ರೆ, ರಾಮದೇವರ ಸೇವೆ ಮಾಡಿ ಸತ್ತ ಪುಣ್ಯಾತ್ಮ, ನನ್ನ ಜನ್ಮ ನನ್ನ ತಮ್ಮ ಸಾರ್ಥಕ ಕೆಲಸ ಮಾಡಿದ ಆನಂದ ಪಟ್ಟುಬಿಡುತ್ತೆ. ಇದು ನಮ್ಮ ಜೀವನದಲ್ಲಿ ಸಾಧಿಸಬೇಕಾದದ್ದು. ನಾವು ಹಾಕಿದ ಅನ್ನ ಬಟ್ಟೆ ಎಲ್ಲ ಸಾರ್ಥಕ ಆಗಬೇಕು ಅಂತಿದ್ದರೆ ಅದು ಭಗವತ್ ಪರವಾಗಬೇಕೇ ಹೊರತು ಅನ್ಯಪರವಾಗಬಾರದು. ಸಂತೋಷಪಟ್ಟ, ನನ್ನ ರೆಕ್ಕೆ ಬಂದಿದೆ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ. ಇದಕ್ಕೆಲ್ಲ ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಆಧ್ಯಾತ್ಮಿಕ ಅರ್ಥ ಹುಡುಕಿ ಇದರಲ್ಲಿ ಅಂತ ಹೇಳ್ತಾರೆ. ಏವ ಮಧ್ಯಾತ್ಮ ನಿಷ್ಠಂ ಹಿ ಭಾರತಂ ಸರ್ವ ಮುಚ್ಚತೆ. ಸಂಪಾತಿ ಬಿದ್ದಿದ್ದ, ಅವನ ರೆಕ್ಕೆ ಸುಟ್ಟೋಗಿತ್ತು, ಉಪವಾಸ ರಾಮಾಯಣ ಕೇಳಿದ, ರೆಕ್ಕೆ ಬಂತು. ಸಂಪಾತಿ ಪಕ್ಷಿ, ಜೀವರೆಲ್ಲ ಪಕ್ಷಿಗಳು ಅಂತ ಉಪನಿಷತ್ ಹೇಳುತ್ತೆ. ದ್ವಾಸುಪರ್ಣ ಸಯುಜಾ ಸಖಾಯ, ಎಲ್ಲ ಜೀವರು ಪಕ್ಷಿಗಳೇ. ರೆಕ್ಕೆಗಳು ಅಂದರೆ ಜ್ಞಾನಭಕ್ತಿಗಳೇ ರೆಕ್ಕೆಗಳು, ಅದರಿಂದ ಮೇಲೆ ಹಾರ್ತಾನು ಅವನು. ಜ್ಞಾನಭಕ್ತಿಗಳು ರೆಕ್ಕೆ ಸುಟ್ಟೋಗಿದೆ ಇವತ್ತು, ಆ ತಾಪಕ್ಕೆ ರೆಕ್ಕೆ ಸುಟ್ಟೋಗಿಬಿಟ್ಟಿದೆ. ಸೂರ್ಯನ ತಾಪ ಸಂಸಾರ ತಾಪಕ್ಕೆ ಸುಟ್ಟೋಗಿಬಿಟ್ಟಿದೆ ಇವತ್ತು. ಅದೇನಾಗ ಮತ್ತೆ ಬೆಳಿಬೇಕು, ರಾಮಾಯಣ ಕೇಳಿದೆ ಮತ್ತೆ ಬೆಳೀತು ಅಂತ ಹೇಳ್ತಾರೆ. ಹರಿಕಥಾ ಶ್ರವಣ ಮಾಡೋ ನಿರಂತರ, ಯಾರು ಭಗವಂತನ ಕಥೆ ಕೇಳ್ತಾರೋ ಜ್ಞಾನಭಕ್ತಿಗಳ ರೆಕ್ಕೆ ಮತ್ತೆ ಬೆಳೆಯುತ್ತೆ. ಎಲ್ಲಿಗೆ ವೈಕುಂಠಕ್ಕೆ ಹಾರಬೇಕು ಈ ಮಧ್ಯೆ, ಅವನು ಹಾರಲಕ್ಕೆ ಅನುಕೂಲ ಆಗುತ್ತೆ. ಆದರೆ ಯಾರೋ ರಾಮಾಯಣ ಹೇಳಿದರೆ ಬೆಕ್ಕೆ ಬೆಳೆಯೋದಿಲ್ಲ. ಹನುಮಂತ ರೀಡರು ಅವರು ರಾಮಾಯಣ ಹೇಳ್ತಿದ್ದಾರೆ, ಅಂದರೆ ಮಧ್ವಾಚಾರ್ಯ ಹೇಳಿದ ರಾಮಾಯಣ ಕೇಳಿದರೆ ಜ್ಞಾನಭಕ್ತಿ ರೆಕ್ಕೆ ಬೆಳೆಯುತ್ತೆ ಹೊರತು ಇನ್ಯಾವ್ಯಾವುದೇ ಕೇಳಿಬಿಟ್ಟು ಇರೋ ರೆಕ್ಕೆನೂ ಹೋಗಿಬಿಡುತ್ತೆ ಅಷ್ಟೇ. ಪರ್ಮನೆಂಟ್ಲಿ ಗಾನ್, ಮತ್ತೆ ಬೆಳೆಯೋ ಚಾನ್ಸಸ್ಸು ಇರೋದಿಲ್ಲ. ಅದಕ್ಕೆ ಹನುಮಂತನ ಲೀಡರು ಅವರು ರಾಮಾಯಣ ಹೇಳ್ತಾ ಇದ್ದಾರೆ. ಅಂದರೆ ಅರ್ಹರು ರಾಮಾಯಣ ಹೇಳಬೇಕು, ಆಚಾರ್ಯರಿಗಿಂತ ಅರ್ಹರಿಲ್ಲ. ಆಚಾರ್ಯರೇ ಆಚಾರ್ಯ ಶ್ರೀಮದ್ ಆಚಾರ್ಯ, ಅವರು ಬಾಯಿಯಿಂದ ಬಂದ ರಾಮಾಯಣ ಕೇಳಿದ್ದಕ್ಕೆ ರೆಕ್ಕೆ ಬೆಳೆದು ಉದ್ಧಾರವಾಗ್ತಿದ್ದಾನೆ. ಎಲ್ಲ ಹೇಳ್ತಾನೆ, ನೋಡ್ತೇನೆ ಇರಿ ಅಂತ ಹೇಳ್ತಾನೆ. ಅಲ್ಲಿಂದ ನೋಡ್ತಾನೆ, ಮೇಲಕ್ಕೆ ಹಾರ್ತಾನೆ. ನೋಡಿ, ರೆಕ್ಕೆ ಬಂದು ಉಪಯೋಗ ಮಾಡಿಕೊಂಡ ಪುಣ್ಯಾತ್ಮ, ಬಿದ್ದಿದ್ದ ಮೇಲಕ್ಕೆ ಹಾರಿದ. ಲಂಕಾಪಟ್ಟ ನೋಡ್ದ, ಅಶೋಕವನ ಕಾಣಿಸ್ತೀವಿ, ಹೇಳ್ತಾನೆ, ಕಂಡು ನಿಮ್ಮ ಸೀತೆ. ಅಲ್ಲಿ ಒಬ್ಬ ವ್ಯಕ್ತಿ ಕಾಣ್ತಾಳೆ, ಹಿಡಿದಾಗೆ ಇದ್ದಾಳೆ. ನನ್ನ ಮಗ ಸುಪಾರ್ಶು ಕೂಡ ಹೇಳಿದ್ದ, ನಿಮ್ಮ ಸೀತೆ ಅವಳೇ ಇರಬೇಕು ಅಂತ ಹೇಳಿದ ತಕ್ಷಣ ಖುಷಿಯಾಗೋಯ್ತು. ಯಾರು ಹಾರಬೇಕು ಅಂತ ಸಮಸ್ಯೆ ಶುರುವಾಯಿತು. ಅಲ್ಲರಿ, 100 ಯೋಜನೆ ದೂರ ಕಾಣಿಸ್ತೇ ಅವನಿಗೆ ಅಂತ ಕೇಳಿದರೆ, ಹದ್ದಿರ ಕಣ್ಣು ಅಂತ, ಹದ್ದಿನ ಕಣ್ಣು ಭಾರಿ ಶಾರ್ಪ್ ಅಂತ. ನಾವು ಇಲ್ಲೇ ಎಲ್ಲೋ ಓಡಾಡ್ತಿರ್ತೇವೆ, ಮಾಂಸ ತುಂಡ್ರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಹದ್ದು ಎಲ್ಲೋ ಇರುತ್ತೆ, ಒಂದು ಕ್ಷಣ ಬಂದು ಹಾರ್ಕೊಂಡು ಹೋಗಿಬಿಡುತ್ತೆ. ನಾವು ಊಟದ ಬಗ್ಗೆ ನಾವು ಹದ್ದಿನ ಕಣ್ಣೇ ನಮ್ಮದು ಗ್ಯಾರಂಟಿ ಇರ್ತದೆ. ಊಟದ ಹೊತ್ತಿ ಜನ ಪ್ರವಾಹ ಬಂದ ಬಂದುಬಿಡ್ತಾರೆ, ಉಪನ್ಯಾಸಕ್ಕೆ 4 ಜನ ಕೂತಿರೋದಿಲ್ಲ. ಎಲ್ಲೂ ಪ್ರವಾಹ ಹೇಗೆ ಗೊತ್ತಾಗುತ್ತೆ? ನೋ ಬಡಿ ನೋ ಸರ್. ಇದು ಮನೆಗೋ ಹೇಳಿದ್ರು ಅಯ್ಯೋ ಮರ್ತುಬಿಟ್ಟೆ ಅಂದ್ಬಿಡ್ತಾರೆ, ಅಯ್ಯೋ ಎಂಥ ಕೆಲಸ ಆಯ್ತು ಮರ್ತುಬಿಟ್ಟೆ ಅಂದ್ಬಿಡ್ತಾರೆ. ಯಾರಿಗೋ ಹೇಳಿದ್ರು ಕೂಡ ಕಲೆಕ್ಟ್ ಮಾಡ್ತಾರೆ. ಅದು ತಪ್ಪಲ್ಲ, ಅದು ಸಾರ್ಥಕವಾದರೆ ಯೋಗ್ಯ ಅಷ್ಟೇನೆ. ತಕ್ಷಣ ಹೇಳ್ತಾನೆ, ಅದು ಬರೀ ಹದ್ದಲ್ಲ, ಅದು ಡಿವೈನ್ ಈಗಲ್ಲ. ಅದು ಅವ್ರು ಯಾರು ಗೊತ್ತಾ? ಜಟಾಯು ಸಂಪಾತಿಗಳು ಅರುಣಸ್ಯ ಸೂನು. ಅರುಣ ಯಾರು ಅಂದರೆ ಸೂರ್ಯನ ಸಾರಥಿ, ಆತನ ಮಕ್ಕಳು ಅವರಿಬ್ಬರು ಕೂಡ. ಅಂದರೆ ಡಿವೈನ್ ಈಗಲ್ಸ್ ಆದ್ರಿಂದ ಕಾಣಿಸ್ತೀವಿ. ತಕ್ಷಣ ಯಾರು ಹಾರಬೇಕು ಅಂತ ಸಮಸ್ಯೆ ಬಂತು. ಆ ಕ್ಷಣಕ್ಕೆ ನಾವು ಹಾರ್ತೇವೆ, ನಾವು ಹಾರ್ತೀವಿ, ಎಲ್ಲರಿಗೂ ಯೋಚನೆ ಮಾಡಿದರು. 10, 20, 100 ಎಲ್ಲ ಹೇಳಿದ್ರು. 90 ಬಂದರು, 80 ಉಳಿದವರು. ಜಾಂಬು ಅಂತ 90 ಬಂದ, ಅಂಗದ 100 ಹಾರ್ತೇನೆ ಅಂತ ಹೇಳಿಬಿಟ್ಟ. ತತಃಪರಂ ನಜಾನೆ, ಮುಂದೇನೋ ಗೊತ್ತಿಲ್ಲ, ನಾ ಇರ್ತೇನೋ ಹೋಗ್ತೇನೋ ಏನೋ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾನೆ. ಆಗ ಜಾಂಬು ಅಂತ ಹೇಳ್ತಾನೆ, ಹಾರಾಟದ ಪಂದ್ಯ ಆಗಿದೆ, ಗೆದ್ದುಬಿಡ್ತಿದ್ದೀನಿ ನೀನು, ಹಾರಾಟದ್ದಲ್ಲ ಇದು, ವಾಪಸ್ ಬೇರೆ ಬರಬೇಕು ಮತ್ತೆ. 100 ಆಟಕ್ಕೆ ಹೋಗೋ ಪೆಟ್ರೋಲ್ ಇದೆ, ಬರೋದು ಪೆಟ್ರೋಲ್ ಇದ್ರೆ ಗತಿ ಏನಾಗಬೇಕು? ಈ ಮತ್ತೆ ಆರತಿ ವಾಪಸ್ ಬರೋದ್ರ ಗತಿ ಏನಾಗಬೇಕು? ಮತ್ತೆ ಹಾರೋ ಸಣ್ಣ ಕೆಲಸ, ಸೀತಾನ್ವೇಷಣೆ ಮಾಡಬೇಕಲ್ಲಿ. ಎಷ್ಟೆಷ್ಟು ಪ್ರಾಬ್ಲಮ್ ಇರುತ್ತೋ, ಭವೇಯ ಋತ ಹತ್ರ ವಿಘ್ನಾಹ, ನಿನ್ನ ಕೈಲಿ ಆಗೋದಿಲ್ಲ ಬಿಡು, ಆದರೆ ಒಬ್ಬನ ಕೈಲಿ ಆಗುತ್ತೆ. ಇಷ್ಟೊತ್ತು ಯಾರು ಮಾತಾಡಿದ್ದಾರಲ್ಲ ಅವ್ರ ಕೈಲಿ ಆಗೋದಿಲ್ಲ, ಯಾರು ಮಾತಾಡಿಲ್ಲವಲ್ಲ ಅವ್ರ ಕೈಲಿ ಆಗುತ್ತೆ ಅಂತ ಹೇಳಿದ್ದಾರೆ. ಮಾತಾಡೋನು ಮಾಡಿಲ್ಲ, ಮಾಡೋನು ಮಾತಾಡಿಲ್ಲ, ಅಷ್ಟೇ ವ್ಯತ್ಯಾಸ. ಹನುಮಂತ ನೀನು ಹೇಳಬೇಕು, ಪರಿಪಾಹಿ ವಾನರಾನ್ ಅಂತ ಕೇಳಿದ್ದ, ನಮ್ಮನ್ನೆಲ್ಲ ಕಾಪಾಡಬೇಕು ಅಂತ ಹೇಳುತ್ತಾರೆ. ಜಾಂಬವಂತ ಹನುಮಂತನನ್ನು ಗುರುತಿಸಿದ ತಕ್ಷಣ ಹನುಮಂತ ಹೇಳ್ತಾನೆ, ನಮಗೊಂದು ಸಮಸ್ಯೆ, ಹನುಮಂತ ಮೊದಲೇ ಯಾಕೆ ಹೇಳಲಿಲ್ಲ ಅಂತ ನಮ್ಮ ಪ್ರಶ್ನೆ. ನಾವು ಯಾವಾಗಲೂ ಪ್ರಶ್ನೆ ಮಾಡೋ, ಕೊನೆಗೆದ್ರೆ ಕೊನೆಗೆ ಯಾಕೆ ಅಂತಾರೆ, ಮೊದಲಾದ್ರೆ ಮದ ಯಾತಕ್ಕೆ ಅಂತ ಕೇಳಿದ್ದಾರೆ. ಒಟ್ಟು ಪ್ರಶ್ನೆ ಕೇಳಿದ್ರೆ ನಮಗೆ ಸಮಾಧಾನ ಆಗೋದು. ಹನುಮಂತ ಪಾಪ ಅವರೆಲ್ಲ ಹಾರ್ಲಕ್ಕೆ ಆಗೋದಿಲ್ಲ, ಹೇಳಿಬಿಟ್ರು ಪಾಪ, ಹನುಮಂತ ಹೇಳ್ಬೋದಾಗಿತ್ತಲ್ಲ ಅಂತ ಕೇಳಿದರೆ ಕರೆಕ್ಟು. ನಮ್ಮ ಜನ ಒಂದು ಕಥೆ ಕಟ್ಟಿದ್ದಾರೆ ಅದಕ್ಕೆ. ಏನು ಕಥೆ ಅಂದರೆ, ಹನುಮಂತನೊಂದು ಶಾಪ ಇತ್ತು. ಏನು ಶಾಪ? ಹನುಮಂತ ಸೂರ್ಯಮಂಡಲಕ್ಕೆ ಹಾರಿದ ಕಥೆ ನಮಗೆ ಗೊತ್ತಲ್ಲ, ಇಲ್ಲಿ ಗಮನಿಸ್ಬೇಕು. ನಾವಾಗ ಸೂರ್ಯಮಂಡಲಕ್ಕೆ ಹಾರಲಿಕ್ಕೆ ಅಂತ ಸಂಪಾತಿ ಚಟಾಯು ಹೋದರೂ ಹಾರಲಿಕ್ಕಾಗಲಿಲ್ಲ, ರೆಕ್ಕೆ ಸುಟ್ಟು ಬಿದ್ದರು. ಹನುಮಂತ ಹಾರಿ ಬಂದ ಇದು ನೆನಪಿರಬೇಕು. ಅಂದರೆ ಜಟಾಯು ಪಕ್ಷಿಗಳಾಗಿ ಜಟಾಯು ಸಂಪಾತಿಗೆ ಆಗಲಿಲ್ಲ, ಕಪಿಯಾಗಿ ಹನುಮಂತ ಹಾರಿದ್ದಾನೆ ಅಂದ ಮೇಲೆ ಹನುಮಂತನಿಗೆ ಸೋಲೇ ಇಲ್ಲ ಅಂತ. ಆಗ ಹೊರಗಿರ ಎಲ್ಲ ಕಥೆ ಕೇಳಿರ್ತಾರೆ, ಕಪಿಗಳಿಗೆ ಹನುಮಂತ ಕೃಷ್ಣ ಹೇಗೆ ಹಾಲು ಮೊಸರು ಬೆಣ್ಣೆ ಕದ್ದಾಗಿ ಮಾಡ್ತಿದ್ನಲ್ಲ, ಹನುಮಂತ ಹಾಗೆ ಮಾಡ್ತಿದ್ದಂತೆ. ಆ ಋಷಿಗಳು ಮುನಿಗಳು ಹಣ್ಣು ತಂದಿಟ್ಬಿಡ್ತಿರಲ್ಲ, ಹಣ್ಣು ಕಿತ್ತು ಬಿಡ್ತಿದ್ದಂತೆ. ಅವ್ರು ಲಂಗೋಟಿ ಹಾಕಿದ್ರೆ ಎಲ್ಲೇ ಎಸ್ತು ಬಿಡ್ತಿದ್ದಂತೆ ಪಾಪ ಋಷಿಗಳದು, ಅವ್ರಿಗೆ ಗಾಬರಿ ಆಗಿಬಿಡ್ತಂತೆ. ಈ ಕಪಿ ಸಣ್ಣದೇ ಇಷ್ಟು ಮಾಡ್ತಾ ಇದೆ, ಮುಂದೇನು ಮಾಡುತ್ತೋ ಅಂತ ಗಾಬರಿ ಆಗಿಬಿಟ್ಟು ಶಾಪ ಕೊಟ್ಟುಬಿಟ್ರಂತೆ. ಈ ಕಪಿಗೆ ತನ್ನ ಶಕ್ತಿಯೆಲ್ಲ ಮರ್ತು ಹೋಗಿಬಿಡಲಿ, ಇನ್ನೊಬ್ಬರು ಹೇಳದ ಹೊರತು ಗೊತ್ತಾಗದೆ ಹೋಗಲಿ ಅಂತ ಹೇಳಿಬಿಟ್ಟಿದ್ರಂತೆ. ಅದಕ್ಕೆ ಹನುಮಂತ ಮರ್ತು ಬಿಟ್ಟಿದ್ದಂತೆ. ಇಲ್ಲಿ ಗಮನಿಸಿ, ಶಾಪ ಇದ್ದದ್ದು ನಿಜ ಸುಳ್ಳಲ್ಲ, ಶಾಪ ಇದ್ದದ್ದು ನಿಜ, ಅದು ಎಫೆಕ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ ಅಂದರೆ, ಕಡಿಮೆಯವರು ಕೊಡೋ ಶಾಪ ದೊಡ್ಡವರಿಗೇನೂ ಆಗೋದಿಲ್ಲ, ನೆನಪಿರಬೇಕು. ದೊಡ್ಡವರು ಕೊಟ್ಟರೆ ಕಣ್ಣವರಿಗೆ ಬೂದಿ ಆಗಿ ಹೋಗಿಬಿಡ್ತಾರೆ, ಸಣ್ಣವ್ರ ಶಾಪ ದೊಡ್ಡವರಿಗೆ ತಟ್ಟೋದಿಲ್ಲ. ಸೂರ್ಯನ ಬೆಳಕು ನಮಗೆ ಹೊಡೆಯುತ್ತೆ, ನಾವು ಮಣ್ಣು ಹಾಕಿದ್ರೆ ಸೂರ್ಯನಿಗೆ ಏನಾಗುತ್ತೆ? ನಮ್ಮ ತಲೆ ಮೇಲೆ ಬಿಡು, ನಮ್ಮ ಕಣ್ಣೇ ಹೋಗುತ್ತೆ ಅಷ್ಟೇ. ಸೂರ್ಯನ ಬಿಸಿಲು ನಮ್ಮ ಮುಟ್ಟದ ದೂರ ಇದ್ದಾನೆ, ನಮ್ಮನ್ನು ಟಚ್ ಮಾಡ್ತಾನೆ. ನಾವು ತೆರೆ ನಮ್ಮ ಮಣ್ಣು ತಮ್ಮನೇ ಬಿಡುತ್ತೆ. ಅದು ದೊಡ್ಡವ್ರು ಎದುರು ಹಾಕೋಬಾರ್ದು, ಚಿಕ್ಕವರು ಬದುಕಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿಯೇ ಅಲ್ಲಿ ನಡೆದಿದ್ದೇನು ಅಂತ ಕೇಳಿದರೆ, ಹನುಮಂತರಿಗೆ ಏನೂ ಆಗೋದಿಲ್ಲ. ಇವತ್ತು ಗವರ್ನರ್ ಒಬ್ಬ ತಹಸೀಲ್ದಾರ್ ಡಿಸ್ಮಿಸ್ ಆರ್ಡರ್ ಕೊಟ್ಟರೆ ಗತಿ ಏನಾಗುತ್ತೆ? ಗವರ್ನರ್ ಟ್ರಾನ್ಸ್ಫರ್ಡ್ ಅಂತ ತಹಸೀಲ್ದಾರ್ ಆರ್ಡರ್ ಕೊಟ್ಟರೆ ಪರ್ಮನೆಂಟ್ ಮನೆಗೆ ಹೋಗ್ತಾನೆ, ಎಂದೆಂದು ವಿಚಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವ್ರು ಟ್ರಾನ್ಸ್ಫರ್ ಆಗೋದಿಲ್ಲ ಅಲ್ಲ, ಇವನು ಉಳಿಯೋದಿಲ್ಲ. ಆಮೇಲೆ ದೊಡ್ಡವರು ಎದುರಾಕೊಂಡಾಗ ಅವ್ರಿಗೇನು ಆಗೋದಿಲ್ಲ, ಇವನು ಸರ್ವನಾಶ ಹೊಂತಾನೆ ಅಂತ ಹೇಳ್ತಾರೆ. ಅದಕ್ಕೆ ಹನುಮಂತನಿಗೇನೂ ಆಗಿಲ್ಲ, ಮತ್ತೆ ಯಾಕೆ ಸುಮ್ಮನೆ ಕೂತಿದ್ದ? ಇಲ್ಲ, ನೀವೇನೋ ಹೇಳ್ತೀರಿ ಹನುಮಂತನಿಗೆ ಆಗಿತ್ತು ಅಂತ ಯಾಕೆ ಹೇಳಬಾರ್ದು ಅಂದರೆ, ಈ ಸ್ವಲ್ಪ ಕಥೆ ಕೇಳಿದೀವಲ್ಲ, 4 ಕೋಟಿ ಕಪಿಗಳು ರಾಮನ ಕಾರ್ಯನ ಕೃಷ್ಣಾರ್ಪಣ ಅಂತ ಬಿಟ್ಟಾಗ ಹನುಮಂತ ಏನು ಮಾಡ್ದ? ನೀವು ಹೇಳ್ತೀರೋ ಹೊಡಿಲಿ ಅಂತ ಕೇಳ್ತಾನೆ. ಯಾರು ಹನುಮಂತ ನೆನಪು ಮಾಡಿದ್ರ ಹನುಮಂತನಿಗೆ? ಯಾರು ನೆನಪು ಮಾಡಿಲ್ಲ, ಹನುಮಂತನಿಗೆ ಮರವು ಬಂದಿಲ್ಲ, ಹನುಮಂತ ಮರೆತಿಲ್ಲ ಅಂತ ಅಲ್ಲೇ ಇದೆ, ರಾಮಾಯಣದಲ್ಲೇ ಇದೆ. ಮತ್ತೆ ಯಾಕೆ ಹೇಳಿಲ್ಲ ಹನುಮಂತ? ಪ್ರಶ್ನೆ ಹಾಗೆ ಉಳ್ಕೊಳ್ತಲ್ಲ ಅಂತ ಕೇಳಿದರೆ ಅವ್ರು ಉತ್ತರ ಕೊಡ್ತಾರೆ. ನಿಜ, ಹನುಮಂತ ಮೊದಲೇ 100 ಯೋಜನೆ ಹಾರ್ತೀನಿ ಅಂದರೆ ಎಲ್ಲ ಸುಮ್ಮನೆ ಕೂತಿರ್ತಿದ್ರು. ಹನುಮಂತ ಹಾರಿಬಿಡ್ತಿದ್ದ, ಎಲ್ಲ ಶಂಕಾಸ್ಪಟ್ಟ ಸುತ್ತಿದ್ದ, ಸೀತೆಯಗೆ ಅಂಗುಲೇಖ ಕೊಟ್ಟು ಚೂಡಾಮಣಿ ತಂದು ರಾಮದೇವರು ಕೊಡ್ತಿದ್ದ, ಇವರು ಶುರು ಮಾಡ್ತಿದ್ರು. ನಾನು ಹಾರ್ತಿದ್ದೆ, ಪಾಪ ಹನುಮಂತ ಹಾರನಿತ್ತೆ ಅಂತ ಹೋಗ್ಲಿ ಬಿಡೋದು ಬಿಟ್ಟುಬಿಟ್ಟು ಅಷ್ಟೇನೆ ಅಂತ ಎಲ್ಲರೂ ಹಾರ್ತಿದ್ದಿಲ್ಲ, ಹಾರಾಟ ಮಾಡ್ತಾ ಇದ್ರು ಎಲ್ಲರೂ ಕೂಡ. ಹನುಮಂತ ಯೋಚನೆ ಮಾಡಿದ್ರು, ಇವೆಲ್ಲ ಆಗಬಾರ್ದು, ದೇಶಾಮಶಕ್ತಿಂ ಪ್ರಕಟಾಂ ವಿಧಾಯ, ಮಾತ್ರ ಆಗೋದಿಲ್ಲ ಅಂತ ಹೇಳಿಬಿಟ್ರೆ ಆಗ ಅವ್ರು ಯಾರು ಹಾರಾಟ ಆಗಿಲ್ಲ. ಹನುಮಂತ ಆ ರೀತಿ ಮಾಡಿದ. ಇದಕ್ಕೇನಂತಾರೆ, ಯೋಗ ಕರ್ಮಸು ಕೌಶಲಂ. ಒಂದು ಕೆಲಸವನ್ನು ಮಾಡಿದಾಗ ಯೋಗವಾಗಿ ಮಾಡಬೇಕೇ ಹೊರತು ಅದನ್ನು ಬೇರೆ ರೀತಿ ಮಾಡಬಾರ್ದು. ಯೋಗದಿಂದ ಮನುಷ್ಯ ಉದ್ಧಾರವಾಗ್ತಾನೆ, ಅದನ್ನು ಹನುಮಂತ ತೋರಿಸಿದ್ದಾನೆ ಅಂತ. ಮನುಷ್ಯರಿಗೆ ಚಟ ಕೆಲವರಿಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ, ಉತ್ಸಾಹದಿಂದ ಮಾತಾಡಿಬಿಡ್ತಾರೆ, ಆಮೇಲೆ ಪದ್ಧತಿ ಆಗುತ್ತೆ. ಹನುಮಂತ ತೋರಿಸ್ತಾರೆ, ಬ್ಯಾಲೆನ್ಸ್ ಆಗಿರಬೇಕು ಅಂತ ತೋರಿಸ್ತಾರೆ. ಹಾಗಿದ್ದರೆ ಒಂದು ಪ್ರಶ್ನೆ ಮತ್ತೊಂದು ಬರುತ್ತೆ, ಹನುಮಂತನಿಗೆ ಅಹಂಕಾರ ಆಗಿದ್ದರೆ ನಾನೇ ಮಾಡ್ತೀನಿ, ಉಳಿದೋರಿಗೆ ಆಗಲ್ಲ, ತೋರಿಸ್ಬೇಕು ಅಂತ ಇತ್ತ ಅಂತ ಕೇಳಿದರೆ ಪ್ರಶ್ನೆಗೆ ಪ್ರಶ್ನೆ ಯಾವಾಗಲೂ ಗಂಟು ಬಿದ್ದಿರುತ್ತೆ. ಅಲ್ಲ, ಹನುಮಂತನಿಗೆ ಅಹಂಕಾರ ಅಲ್ಲ, ಅವ್ರ ಮೇಲೆ ಕರುಣೆ ಇತ್ತು ಹನುಮಂತನಿಗೆ. ಏನು ಕರುಣೆ ಅಂದರೆ, ಹನುಮಂತ ಮಾಡೋ ಕೆಲಸ ನಾವು ಮಾಡ್ತಿದ್ದೆ ಅನ್ಕೊಂಡ್ಬಿಟ್ರೆ ಪಾಪ ಬರ್ತಿತ್ತು ಅವರಿಗೆ, ಅದು ಬರಬಾರ್ದು ಅಂತ ಹಾಗೆ ಮಾಡಿದ್ದಾನೆ ಹೊರತು ಹನುಮಂತ ತನಗೆ ಅಹಂಕಾರ ಬರಲಿ ಅಂತ ಆ ರೀತಿ ಮಾಡಿದ್ದಲ್ಲ. ಹನುಮಂತ ಕರುಣಾಳು ಭಾರಿ. ಹೇಳ್ತಾರೆ, ಯಾರೂ ಕೂಡ ತಮ್ಮ ಬಗ್ಗೆ ಅಸ್ವರೂಪೇ ಸ್ವರೂಪತ್ವ ಮತಿರೇವೇ ಅಹಂಕೃತಿ, ತಮಗಾಗದ್ದನ್ನು ಆಗತ್ತೆ ಅಂತ ತಿಳ್ಕೊಂಡ್ರೆ ಮಹಾಪಾಪ ಬರುತ್ತೆ. ಕಪಿಗಳಿಗೆ ಪಾಪ ಬರಬಾರ್ದು ಅಂಥೇಳಿ ಹನುಮಂತ ಕಾಪಾಡಿದ್ದಾನೆ ಹೊರತು ಬೇರೆ ಅಲ್ಲ. ಅಲ್ಲಿಗೆ ಕಿಷ್ಕಿಂಧಾಕಾಂಡ ಸುಂದರಕಾಂಡ ಪ್ರಾರಂಭವಾಗುತ್ತೆ. ನಾಳೆ ಸುಂದರಕಾಂಡ ಮತ್ತು ಯುದ್ಧಕಾಂಡ ಎರಡು ಕೂಡ ನೋಡ್ತಾ ಆದಷ್ಟು ಮುಂದುವರಿಯೋಣ ಅಂತ ಹೇಳ್ತಾ ಒಂದು ಪ್ರಕಟಣೆ. ತುಂಬ ಜನ ಮಹಾಭಾರತ ಆತ್ಮನೆ ಅನುವಾದ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿ ಡಿಸೆಂಬರಲ್ಲಿ ಬರುತ್ತೆ ಅಂತ ಅನೌನ್ಸ್ ಮಾಡಿದ್ದುಂಟು. ಆದರೆ ಅದಕ್ಕೆ ಬಂದಿರೋ ಬರೀ 51 ಜನ ಮಾತ್ರ ಮೆಂಬರ್ಸ್ ಆಗಿರೋದು, ಅದರಿಂದ ಸದ್ಯ ಮಾಡೋದಿಲ್ಲ ಅದನ್ನು. ಆದರೆ ಬಿಡೋದಿಲ್ಲ, ಖಂಡಿತ ಪುಸ್ತಕ ಹಾಗೇ ಆಗುತ್ತೆ. ಡಿಸೆಂಬರಲ್ಲಿ ಕೊಡ್ಲಿಕ್ಕಾಗಿಲ್ಲ ಅಂತ ಹೇಳೋದಕ್ಕೆ ಅಷ್ಟೇ ಮಾಡಿ, ತುಂಬ ಜನ ಕೇಳಿ ಹೋಗಿದ್ದಾರೆ. ಅದಕ್ಕೋಸ್ಕರ ಆಮೇಲೆ ಕೂತವರೆಲ್ಲ ಕೇಳಿದ್ದಾರೆ, ಅದಕ್ಕೆ ಉತ್ತರ ಹೇಳ್ತಿರೋದಿಷ್ಟೇನೆ. ಪುಸ್ತಕ ಆಗುತ್ತೆ, ಖಂಡಿತ ಆಗುತ್ತೆ, ಒಂದು 2-3 ತಿಂಗಳು ತಡ ಆಗಬಹುದು ಅಷ್ಟೇ. ಅದನ್ನು ಎಲ್ಲರೂ ಗಮನಿಸಿಬಿಟ್ಟು ಕಾಯೋರು ಕಾಯಬಹುದು, ಅಥವಾ ವಾಪಸ್ ತೊಗೊಳಿದ್ರೆ ವಾಪಸ್ಸು ತೊಗೊಳ್ಬಹುದು, ಏನು ಅವಕಾಶ ಇದೆ ಅದಕ್ಕೆ ಅಂತ ಹೇಳ್ತಾ, ನಾಳೆ ಸರಿಯಾಗಿ ಬೆಳಿಗ್ಗೆ ತತ್ವ ನಿರ್ಣಯ ಮುಕ್ತಾಯ, ತತ್ವೋದ್ಯೋತ ಪ್ರಾರಂಭವಾಗಿ ನಾಳೆ ಮುಕ್ತಾಯವಾಗುತ್ತೆ ಪಾಠ 7:30. ನಾಳೆ ಸಾಯಂಕಾಲ ರಾಮಾಯಣ ತಾತ್ಪರ್ಯ ಮುಂದುವರಿಯುತ್ತೆ ಅಂತ ಹೇಳ್ತಾ ಈಗಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲ ಆನಂದ ವರದೇ ದಾನವಾರಣ್ಯ ಪಾವಕೆ ದಾನದಾಯ.